ಯೋಂತಃ ಪ್ರವಿಶ್ಯ ಮಮ ವಾಚಿರ್ಮಾಂ ಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಸರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಸ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಧನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದತೀರ್ಥೇಂದ್ರೋ ಹೃದಂಬರೆ ಯದ್ವಚಂದ್ರಿಕಾ ಸ್ವಾಂತಸಂತಾಪಂ ವನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಗೀಳೆ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತಾ ಮನೋಮೇ ಮಧ್ವಭಾವಃ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುತ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಃ ವಾದಿರಾಜಗುರುಂ ವಂದೇ ರಘುತ್ತಮ ಗುರುಂ ತಥಾ ರಾಘವೇಂದ್ರಾಂ ತಥಾ ಸರ್ವಾಂ ಸದ್ಗುರು ಪ್ರಣತೋಸ್ಮೇ ಶ್ರೀ ಗುರುಭ್ಯೋ ನಮಃ ಹರಿ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತವಜಂ ವಿಭುಮಾದ್ಯಮೀಶಂ ವಂದೇ ಭವದ್ಭ್ರಮರಾಸುರ ಸಿದ್ಧವಂದ್ಯ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯ ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯಾವ ರೀತಿಯಾಗಿ ಪಾಂಡವರು ಅರಗಿನ ಮನೆಯಿಂದ ಹಿಡಿಂಬವನಕ್ಕೆ ಬಂದು ಅಲ್ಲಿ ಹಿಡಿಂಬ ಕಲ್ಯಾಣ ನಡೆದಿದೆ, ಮುಂದೆ ಏಕಚಕ್ರ ಅರಗಣಕ್ಕೆ ಬಂದು ಅಲ್ಲಿ ಬ್ರಾಹ್ಮಣ ವೇಷದಿಂದ ವಾಸ ಮಾಡ್ತಾ ಇದ್ದಾರೆ. ಆ ಸಮಯಕ್ಕೆ ಭಿಕ್ಷಾ ಮಠಂಶ್ಚ ಹುಂಕಾರ, ಭಿಕ್ಷೆಯನ್ನು ಬೇಡಿದರೂ ಕೂಡ ಭಿಕ್ಷಾಂದೇಹಿಯ ರೀತಿಯಲ್ಲಿ ಭಿಕ್ಷೆ ಬೇಡಲಿಲ್ಲ. ಅವರು ಕೇವಲ ಕ್ಷತ್ರಿಯ ಧರ್ಮಕ್ಕೆ ಉಚಿತವಾದ ರೀತಿಯಲ್ಲಿ ಹುಂಕಾರದಿಂದಲೇ ಭಿಕ್ಷೆಯನ್ನು ಕೇಳಿ ತಮ್ಮ ಧರ್ಮವನ್ನು ಪಾಲನೆ ಮಾಡಿದರು. ಭೀಮಸೇನ ದೇವರು ಮೊದಲು ತಿಳಿಸಿದರು. ಅನಂತರ ಹಂತದಲ್ಲಿ ಒಂದು ದಿವಸ, ಹೀಗೆ ದಿವಸ ಕಳೀತಾ ಇದೆ, ಒಂದು ದಿವಸ ನಿಜವಾಸ ಹೇತು, ಯಾವ ಬ್ರಾಹ್ಮಣನ ಮನೆಯಲ್ಲಿ ಇವರು ವಾಸ ಮಾಡ್ತಾ ಇದ್ರು, ಆ ಬ್ರಾಹ್ಮಣನ ಮನೆಯಿಂದ ಒಂದು ಅಳುವ ಧ್ವನಿ ಕೇಳಿಸಿತು. ತಕ್ಷಣ ಭೀಮಸೇನ ದೇವರು ತಾಯಿ ಕುಂತಿ ಹೇಳಿದರು, ಜಾನೀಹಿ ವಿಪ್ರರುಜಿತಂ ಕುತ ಇತ್ಯಸ್ಯ ಯೋಗ್ಯಂ ವಿಧಾಸ್ಸಿ, ಅಮ್ಮ ನೀನು ಹೋಗಿ ನೋಡಿಕೊಂಡು ಕೇಳ್ಕೊಂಡು ಯಾತಕ್ಕೆ ಕಳಿಸ್ತಾ ಇದ್ದಾರೆ ಕೇಳು, ಅದರ ಪರಿಹಾರನ ಮಾಡ್ತೇನೆ ಅಂತ ಹೇಳಿ. ಇಲ್ಲೂ ಭೀಮಸೇನ ದೇವರ ವೈಶಿಷ್ಟ್ಯ ನೋಡಿದೆ, ಅಮ್ಮ ಹೋಗಿ ನೋಡಿಕೊಂಡು ಬಾ, ಅಳೋ ಧ್ವನಿ ಕೇಳಿಸಿದೆ. ಭೀಮಸೇನ ಕುಂತಿ ಇಬ್ಬರು ಕೂತಿದ್ದಾರೆ. ಸಾಮಾನ್ಯವಾಗಿ ರೋದನ ಧ್ವನಿ ಮೊದಲಾದವುಗಳೆಲ್ಲ ಹೆಂಗಸರಿ ಕಿವಿ ಮೊದಲು ಬೀಳು, ಗಂಡಸರಿಗೆ ಆಮೇಲೆ. ಆದರೆ ಭೀಮಸೇನ ದೇವರಿಗೆ ಕೇಳಿಸಿದ್ದು ಕುಂತಿಗಿಂತ ಮುಂಚೆ ಅಂತ ಕೇಳಿದರೆ ವಾಯುದೇವರು ಎಷ್ಟು ಕರುಣಾಡುಗಳು ನೋಡಿ, ವಾಯುದೇವರ ಒಂದು ದೃಷ್ಟಿ ಅಷ್ಟು ಸೂಕ್ಷ್ಮವಾದದ್ದು. ಅವರು ಮೊದಲು ಅವ್ರು ಕೇಳಿಸ್ಕೊಂಡು ಅಮ್ಮನೇ ನೋಡ್ಕೊಂಡು ಬಾ ಅಂತೇಳಿ ತಕ್ಷಣ ಕುಂತಿ ಹೊರಟ್ಲು. ಅಲ್ಲಿ ಮಾತುಕತೆ ನಡೀತಾ ಇತ್ತು, ತಕ್ಷಣ ಹೋಗೋದು ಬೇಡ ಅಂತ ಸ್ವಲ್ಪ ಹಾಗೆ ಕೇಳ್ತಾ ನಿಂತು ಹಾಗೆ ಒಳಗಡೆ ಮಾತು ಕೇಳಿಸ್ತಾ ಇತ್ತು. ಗಂಡ ಹೆಂಡತಿ ಒಬ್ಬ ಮಗಳು ಒಬ್ಬ ಮಗ, ಸಣ್ಣ ಸಂಸಾರ. ಗಂಡ ಹೇಳ್ತಿದ್ದ ಹೆಂಡತಿಗೆ, ನಾನು ಹೇಳಿದೆ ಅನ್ಯತ್ರ ಯಾಮಯಿತಿ ಪೂರ್ವ ಉದಾಹೃತಂತೆ, ಇವು ದರಿದ್ರ ಊರು ಬೇಡ ಬಿಟ್ಟು ಹೋಗೋಣ ಅಂತ ಹೇಳಿದೆ, ನೀನು ಕೇಳಲಿಲ್ಲ ನೋಡಿದೆಯಾ, ಪ್ರಕಾಶರ ಗಂಡು ಬಿದ್ದಿರತಕ್ಕಂಥ ಊರು. ಅಲ್ಲಿಗೆ ಒಂದು ಎತ್ತರ ತುಂಬ ಎತ್ತು ತುಹುಡಿರ್ತಕ್ಕಂಥ ಗಾಡಿ, ಗಾಡಿ ತುಂಬ ಅನ್ನ, ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳು, ಒಬ್ಬ ಮನುಷ್ಯ ಹೊಡೆಯೋರು, ಇಷ್ಟನ್ನ ಕಳಿಸ್ಬೇಕಾಗಿತ್ತು ಒಂದೊಂದು ಮನೆಯಿಂದ. ನಮಗೆ ಆ ಪರಿಸ್ಥಿತಿ ಬರುತ್ತೆ, ನಾವು ಬೇರೆ ಊಟ ಹೋಗೋಣ ಅಂತ ಕೇಳಿದರೆ ಕೇಳಲಿಲ್ಲ ನೋಡಿದೆಯಾ, ನಾಳೆ ಬೆಳಗಾದ್ರಿಂದ ಸಮಸ್ಯೆ ಇದೆ, ಏನು ಮಾಡೋದೀಗ ಅಂತ ಕೇಳಿದ. ಆಗ ಹೆಂಡತಿ ಹೇಳಿದ್ದು, ಯೋಚನೆ ಮಾಡಬೇಡಿ, ನನ್ನಿಂದ ನೀವು ಉಳ್ಕೊಳ್ಳಾಗಾಯಿತು, ಜೊತೆಗೆ ನಾನು ನಿಮ್ಮ ಧರ್ಮಪತ್ನಿ, ಗಂಡನ ಆಪತ್ತಿನಲ್ಲಿ ಸಹಭಾಗಿಯಾಗುವುದು ಧರ್ಮಪತ್ನಿಯ ಕರ್ತವ್ಯ, ಆದ್ದರಿಂದ ನಾನು ಹೋಗ್ತೇನೆ, ರಾಕ್ಷಸನ ಬಾಯಿ ಹೋಗ್ತೇನೆ ಅಂತ ಆಕೆ ಹೇಳಿದೆ. ಆ ಗಂಡ ಹೇಳಿದೆ, ಅದೆಲ್ಲ ಸಾಧ್ಯ ಇಲ್ಲ, ನಾನು ಮನೆ ಯಜಮಾನ, ಹಾಗೆಲ್ಲ ಬಿಡೋಕ್ಕಾಗೋದಿಲ್ಲ, ನಾನು ಹೋಗ್ತೇನೆ ಅಂತ ಹೇಳಿ. ಆಗ ಮಗಳು ಹೇಳಿದ್ಲು, ಅಪ್ಪ ನೀನು ಹೋಗಬೇಡ, ಅಮ್ಮ ನೀನು ಹೋಗಬೇಡ, ನಾನು ಹೋಗ್ತೇನೆ, ನಾನೊಬ್ಬ ಕನ್ಯೆ, ನನಗೇನು ಪ್ರಯೋಜನ, ನನಗೆ ಕನ್ಯೆಯ ಅರ್ಥ, ಕನ್ಯೆಯಿಂದ ಪ್ರಯೋಜನ ಇಲ್ಲ, ಗಂಡು ಬಾಬಾರು ವಂಶೋದ್ಧಾರ ಮಾಡ್ತಾನೆ, ನಾನೇನು ಮಾಡ್ತೇನೆ, ಒಳ್ಳೆ ಅವಕಾಶ ಸಿಕ್ಕಿದೆ ಪ್ರಾಣ ಬಿಟ್ಬಿಡ್ತೇನೆ ಅಂತ ಹೇಳಿ. ಆಗ ಬ್ರಾಹ್ಮಣ ಬೈದಂತೆ, ಜಿಗಿತಿಸ್ವ ವಿಪ್ರವರಿಯ, ಬಾಯಿ ಮುಚ್ಚು ಅಂದಂತೆ ಮಗಳಿಗೆ, ಹಾಗೆಲ್ಲ ಮಾತಾಡಬಾರ್ದು. ಮೊದಲನೇದಾಗಿ ಹೆಣ್ಣು ಜನ್ಮ ವ್ಯರ್ಥ ಅಂತ ಯಾರು ಹೇಳಿದ್ರೆ ನಿನಗೆ, ಕನ್ಯೋದಿತ ಮತಕುಲದ್ವಯ ತಾರಿಣಿ, ಒಬ್ಬ ಹೆಣ್ಣು ಎರಡು ವಂಶವನ್ನು ಉದ್ಧಾರ ಮಾಡ್ತಾಳೆ ಗೊತ್ತಾ. ಈ ಮಾತನ್ನು ಮಧ್ವಾಚಾರ್ಯ ಬರೆದ ರೀತಿ ನೋಡಿದ ಮೇಲೆ ತುಂಬ ಸತ್ಯ ಮಾತು ಹೇಳಿದ್ದೇನೆ. ಇಡೀ ವಿಶ್ವದ ಇತಿಹಾಸದೊಳಗೆ, ಜಗತ್ತಿನ ಇತಿಹಾಸದೊಳಗೆ ಸ್ತ್ರೀಯರಿಗೆ ಯೋಗ್ಯವಾದ ಮನ್ನಣೆಯನ್ನು ಕೊಟ್ಟು ಮಾತಾಡಿದ ಒಬ್ಬೇ ಆಚಾರ್ಯರು ಮಧ್ವಾಚಾರ್ಯರಷ್ಟೇ. ಉಳಿದವರಲ್ಲಿ ಎಷ್ಟೋದನ್ನು ಹೆಂಗಸರಿ ಮೋಕ್ಷನೇ ಇಲ್ಲ ಅಂತ ಹೇಳಿದ್ದೇನೆ. ಬೆಳಿಗ್ಗೆ ಹೆಂಗಸರು ಅಂದರೆ ಒಂಥರ ಗುಲಾಮಗಿರಿ ಇರೋ ಹಾಗೆ, ಇವತ್ತು ಹೆಂಗಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿದ್ದು ನಿಜವಾಗಲೂ ಹಿಂದಿನ ಜನ ಅನೇಕ ಮತದವರು ಹಾಗೆ ನಡೆಸ್ಕೊಂಡ್ರು ಅಂತೇಳಿ. ನಮ್ಮ ಸನಾತನ ಧರ್ಮದ ತಪ್ಪಲ್ಲ, ಅನೇಕ ಮತದವರು ನಡೆಸ್ಕೊಂಡ ರೀತಿಯಾಗಿ ಅದನ್ನು ಸರಿ ಮಾಡಿದ್ದು ಶ್ರೀಮದ್ ಆಚಾರ್ಯರು. ನಿಜವಾದ ಅರ್ಥದಲ್ಲಿ ಎರಡು ಮನೆ ಉದ್ಧಾರ ಮಾಡೋ ಅರ್ಹತೆ ಇದೆ, ಆದ್ದರಿಂದ ನನ್ನಿಂದ ಏನೋ ಉಪಯೋಗ ಇಲ್ಲ ಅಂತ ತಿಳ್ಕೊಂಬಿಡ್ಬೇಡ, ನೀನು ಕಳಿಸೋದಿಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ನೀನು ಕಳಿಸೋ ಹಕ್ಕು ನನಗಿಲ್ಲ ಅಂತ ಹೇಳ್ತೇನೆ, ಕಳಿಸೋ ಹಕ್ಕು ನನಗಿಲ್ಲ. ಯಾತಕ್ಕೆ ಗೊತ್ತಾ, ಈ ಕನ್ಯೆ ನಮಗೆ ಸೇರಿದವಳಲ್ಲ, ಇನ್ನೊಬ್ಬನೇ ಸೇರಿದವಳು. ಯಾರೋ ಒಬ್ಬರು ವಸ್ತು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಸ್ಟ್ಯಾಂಡಲ್ಲಿ, ಈ ಬರ್ತೇನೆ ಬ್ರೀಫ್ ಕೇಸ್ ಇಟ್ಟೋದ್ರೆ. ನಾವು ಕನ್ಯಾ ನ್ಯಾಸ ಇದ್ದಾರೆ, ಮದುವೆ ಆದಾಗ ಒಪ್ಪಿಸಿಕೊಡೋದು ನಮ್ಮ ಜವಾಬ್ದಾರಿ ಅಷ್ಟೇ ಹೊರತು ಅವಳ ಮೇಲೆ ಹೆಚ್ಚಿನ ಅಧಿಕಾರ ನಮಗಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಹೆಂಗಸರಿಗೆ ಬಯಕೆ, ಗಂಡಸು ಎಷ್ಟು ಎಚ್ಚರದಿಂದ ತಂದೆ ತಾಯಿಗಳು ಬೆಳೆಸಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಹಕ್ಕು ಇಲ್ಲ, ನೀವು ವ್ಯರ್ಥ ಜನ್ಮ ಅಲ್ಲೇ ಇಲ್ಲ, ಮಾತಾಡಬೇಡ ಸುಮ್ಮನೆ. ಆಗ ಏನು ಮಾಡಬೇಕಾಗ, ಆ ಚಿಕ್ಕ ಮಗು, ಇನ್ನೊಂದು ಗಂಡು ಮಗು ಚಿಕ್ಕ ಮಗು, ಅವನೇನೋ ಉಳಿದೆಲ್ಲ ಅರ್ಥ ಆಗೋದಿಲ್ಲ, ಅವಳೋದು ಗೊತ್ತಾಯ್ತು ಅಷ್ಟೇ, ಏನೋ ಗಾರಿ ಗಾಬರಿ ಆಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಕಷ್ಟ ಹಿಡಿತು. ಅಮ್ಮ ನೀನು ಹೋಗಬೇಡ, ಅಪ್ಪ ನೀನು ಹೋಗಬೇಡ, ಅಕ್ಕ ನೀನು ಹೋಗಬೇಡ, ಇವನ್ ನಾನು ಹೋಗ್ತೇನೆ, ಹೋಗಿ ಸುಮ್ಮನೆ ಬರೋದಿಲ್ಲ. ಪ್ರಾಹ ಸ್ವಹಸ್ತಗ ತೃಣಂ ಪ್ರತಿದರ್ಶ್ಯ ಕೇಶ, ಒಂದು ಹುಲ್ಲುಕಡ್ಡೆ ಇತ್ತದ ತಗೊಂಡ್ಬಿಟ್ಟು, ಏತೇನ ರಾಕ್ಷಸಮಹಂ ನಿಹನಿಶ್ಯ ಏವ, ಆ ರಾಕ್ಷಸರು ಕೊಂದು ಬಂದುಬಿಡ್ತೇನೆ ಅಂತ ಹೇಳಿದಂತೆ ಹುಡುಗ. ಮಕ್ಕಳು ಭಾರಿ ಉತ್ಸಾಹ ಜಾಸ್ತಿ ಅವರು, ದೊಡ್ಡವರ ಡಲ್ ಆಗಿಬಿಡ್ತಾರೆ, ಮತ್ತು ಭಾರಿ ಜೋರಿರ್ತಾರೆ, ಬರ್ತಾ ಬರ್ತಾ ಡಲ್ ಆಗ್ತಾರೆ, ಹೋಗಿಬಿಡ್ತೇನೆ ಎಂದು ನಿಂತುಕೊಂಡಂತೆ. ಸುವಾಕ್ಯ ಮನುಸಾ ಕವಿ ವೇಷ ಕುಂತಿ, ಕಷ್ಟ ಕುಂತಿ ಒಳಗೆ ಪ್ರವೇಶ ಮಾಡಿ ಆ ದುಃಖ, ಆ ತಂದೆ ತಾಯಿ ಉಂಟು, ಆ ಸಮಯದ ಏನೋ ನೆಮ್ಮದಿ ಸಿಕ್ಕಾಗ, ಒಂದು ಇಡೀ ಮುಡುಗನೆ ಒಂದು ಹುಲ್ಲುಕಡ್ಡೆ ಆತನೆ ಅಂತ ಹೇಳ್ತಾರಲ್ಲ, ಹುಲ್ಲುಕಡ್ಡೆ ಹೇಳಿದ್ದೆ ಹದಾಗ ಸ್ವಲ್ಪ ನಕ್ರು ಜೋರಾಗಿ. ಆಗ ಕುಂತಿ ಹೋಗ್ತಾಳೆ, ಎಲ್ಲ ವಿಷಯ ಕೇಳ್ಕೊತಾಳೆ. ಈ ವಿಷಯ ವೇದವ್ಯಾಸರ ಅಧ್ಯಾಯ ಪೂರ್ತಿ ಬರೀತದೆ, ಸರಿಯಾಗಿದ್ರೆ ಒಂದು ದಿವಸ ಹೇಳಿದಷ್ಟು ವಿಷಯ ಅಲ್ಲಿದೆ ಮಹಾಭಾರತದ. ಸಂಕ್ಷೇಪವಾಗಿ ಅಷ್ಟೇ ಅನುವಾದ ಮಾಡಿತ್ತು. ಗಾತನ ಮಾತು, ಹೆಂಡತಿಯ ಮಾತು, ಭಾಳ ವಿಸ್ತಾರವಾದ ವಿವರಣೆಗಳು, ಅದನ್ನೆಲ್ಲ ವಿವರಿಸ್ತಕ್ಕಂಥ ರೀತಿ, ಅವರ ದುಃಖದ ಪರಿಸ್ಥಿತಿ, ಆ ಬಕಾಸುರ ಆಕ್ರಮಣ ಮಾಡಿದ್ದೆಲ್ಲ ವರ್ಣನೆ ಮಾಡ್ತಾರೆ. ಕೊನೆ ಕುಂತಿ ಬಂದು ಏನಮ್ಮ ಅಂತೆಲ್ಲ ಕೇಳಿದಾಗ, ಇಷ್ಟೇ ನಾನು ಯೋಚನೆ ಮಾಡಬೇಡ, ಒಬ್ಬ ಮನುಷ್ಯ ಬೇಕಾಗಿದೆ ನಿಮಗೆ, ಅಷ್ಟೇ ತಾನೆ ತಯಾರು ಮಾಡಿ ಎಲ್ಲ, ನನಗೆ 5 ಜನ ಮಕ್ಕಳಿದ್ದಾರೆ, ಒಬ್ಬನ ಕಳಿಸಿಬಿಡ್ತೇನೆ ಅಂತ ಹೇಳಿದ. ವಿಪ್ರವರ ಸಂತಿ ವಂಚ ಸುತ ಯಥೋಮೇ ತೇಷು ಏಕಏವ ನರವೈರಿ ಮುಖಾಯ ಯಾವ, 5 ಜನ ಒಬ್ಬನ ಕಳಿಸ್ತೇನೆ, ಯಾಕೆ ಯೋಚನೆ ಮಾಡ್ತೀನಿ ಅಂದರು. ಆ ಬ್ರಾಹ್ಮಣರು ಗಾಬರಿ ಆಗಿಬಿಡುತ್ತಮ್ಮ, ಏನು ಮಾತಾಡ್ತೀಯ, 5 ಜನ ಅಲ್ಲ 100 ಜನ, ದೊತ್ತಾಟ 100 ಜನ ಗಂಡು ಮಕ್ಕಳಿದ್ರು, ಒಬ್ಬರು ಬಿಡೋಕ್ಕೂ ತಯಾರಿರಲಿಲ್ಲ, ಅದೆಲ್ಲ ಸಾಧ್ಯ ಇಲ್ಲ, ಮಕ್ಕಳು ಅಂದ್ರೆ ಮಕ್ಕಳೇನೆ, ನಾನು ಖಂಡಿತವಾಗಿ ಕೂಡ ನನ್ನ ಮಕ್ಕಳನ್ನ ಬಿಡಲಿಕ್ಕೆ ತಯಾರಿಲ್ಲ, ನಿನ್ನ ಮಕ್ಕಳನ್ನ ಕಳಿಸ್ಲಿಕ್ಕೆ ಬಿಡ್ತೇನೆ, ನನಗೆ ಸಾಧ್ಯನೇ ಇಲ್ಲ. ಅಮ್ಮ ನಾನು ಭಾರಿ ಸಂತೋಷ ಆಯಿತು. ಹಂತ ತವ ಮನೋ ಅತಿ ಧೀರಲ್, ಎಷ್ಟು ಧೈರ್ಯ ನೀನು ಧೈರ್ಯ ಅಂತ ಹೇಳ್ತ, ಮಗನ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿ ಎಷ್ಟು ಧೈರ್ಯ, ಭಾರಿ ಖುಷಿ ಆಯಿತು ನನಗೆ, ಇದು ಮಾತ್ರ ಸಾಧ್ಯ ಇಲ್ಲ, ನಾನು ಇನ್ನೊಬ್ಬರು ಮಕ್ಕಳನ್ನು ಕಳಿಸೋಟ್ಟು ದಡ್ತನ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ. ನಮ್ಮಲ್ಲಿ ಒಂದು ಮಾತಿದೆ, ಕಂಡವ್ರ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡೋದು ಅಂತ, ಅದಕ್ಕೆ ನಾನು ತಯಾರಿಲ್ಲ ಅಂತ ಹೇಳ್ತಾರೆ, ಎಂದು ಸಾಧ್ಯ, ಹೋದರೆ ನಾನು ಹೋಗ್ತೀನಿ, ನೀನು ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ದೇನೆ. ಆಗ ಕುಂತಿ ಹೇಳ್ತಾಳೆ, ನೋಡು ಬ್ರಾಹ್ಮಣ, ನನ್ನ ಮಗನು ಕಳಿಸ್ತೇನೆ ಅಂತ ಹೇಳಿದ ಹೊರತು ಅವನು ಸಾಯ್ತಾನೆ ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ, ಅವನು ಸಾಯ್ತಾನೆ ಅಂತ ಹೇಳಿಲ್ಲ. ನನ್ನ ಮಗ ಎಂಥವನು ಗೊತ್ತಾ, ನಿನಗೆ ಹೇಳಿ ಉಪಯೋಗ ಇಲ್ಲ, ಹೇಳ್ತೀನಿ ಕೇಳು, ಅವನನ್ನ ರಾಕ್ಷಸ ಅಲ್ಲ, ಏಷ ಸ್ವಯಂ ಹಿ ಮುರದೇವ ನರಾತ್ಮಕೋಹು, ಸಾಮಾನ್ಯ ವ್ಯಕ್ತಿಯಲ್ಲ ನನ್ನ ಮಗ, ಒಬ್ಬಿಬ್ಬರು ರಾಕ್ಷಸರಲ್ಲ, ದೇವತೆಗಳು ಬಂದರೂ ಕೂಡ, ರುದ್ರಾದಿ ದೇವತೆಗಳು ಬಂದರೂ ನನ್ನ ಮಗ ನೇರು ಮಾಡೋಕ್ಕಾಗಲ್ಲ, ಅಂಥ ಮಗ ನನಗಿದ್ದಾನೆ ಅಂತ ಹೇಳ್ತಾರೆ. ಅವ್ರಿಗೆ ಆಶ್ಚರ್ಯ ಆಯಿತು, ಸ್ವಂತ ತಾಯಿ ಅಶ್ಯೂರೆನ್ಸ್ ಕೊಟ್ಟ ಮೇಲೆ ಬ್ರಾಹ್ಮಣ ಒಪ್ಪಬೇಕಾಯ್ತು. ಒಪ್ಪಿದ, ಎಲ್ಲ ತಯಾರು ಮಗನ ಕಳಿಸ್ತೇನೆ ಅಂತ ಒಂದು ಭೀಮಸೇನೆ ಅಂತ ಹೇಳಿದ್ರು. ಅಂತ ಇಷ್ಟು ವಿಷಯ ನಾವು ಪೂರ್ಣಕ್ಕೆ ಗೊತ್ತೇ ಇತ್ತು. ಲೋಕದೃಷ್ಟ ಹೇಳಿದ್ರು ಭೀಮಸೇನ ಇಷ್ಟೇ ಅಂತ ಹೇಳಿದ ತಕ್ಷಣ ಭಾರಿ ಖುಷಿಯಾಯ್ತು ಭೀಮಸೇನ ದೇವರಿಗೆ. ಏನಂತ ನಮ್ಮ ಜನಕ್ಕೆ ಅನ್ನ ಸಿಗುತ್ತೆ ಅಂತ ತಿಳ್ಕೊಂಡ್ರಷ್ಟೇ ಅಲ್ಲ, ಒಬ್ಬ ರಾಕ್ಷಸನ್ನು ಕೊಲ್ಲೋ ಯೋಗ ಬಂದಿದೆ ಅಂತ ಸಂತೋಷಪಟ್ಟು ಭಾರಿ ಖುಷಿಯಿಂದ ಇದ್ದಾರೆ. ಭಿಕ್ಷ ಎಲ್ಲ ಮುಗಿಸ್ಕೊಂಡು ಬಂದರು ಧರ್ಮರಾಜಾದೇವರು. ನೋಡ್ತಾರೆ ಉದ್ಧರಿಷ ಆಸ ಭೀಮಸೇನ ಯಾವಾಗಲೂ ಆನಂದ ತೀರ್ಥ, ಆಗ ಭಾರಿ ಆನಂದ ತೋರಿಸಿದ್ರು, ಆನಂದ ಉನ್ನಾಹ ತೋರಿಸ್ತಾ ತೋರಿಸ್ತಿದ್ದಾರೆ. ಧರ್ಮರಾಜರಿಗೆ ಆಶ್ಚರ್ಯ ಆಯ್ತಮ್ಮ, ಯಾತಕ್ಕೆ ಭೀಮಸೇನ ಇಷ್ಟು ಭಾರಿ ಖುಷಿಯಿಂದ ಇರೋದು ಅಂತ ಕೇಳಿದರು. ಆಗ ಹೇಳ್ತಾಳೆ, ಇಷ್ಟೇ ನಡೆದಿದ್ದೀನಿ, ಏನೂ ಇಲ್ಲ, ಎಲ್ಲ ಕಥೆ ಹೇಳಿಬಿಡ್ತಾರೆ. ಆ ರಾಕ್ಷಸನ ಬಕಾಸುರನ ಹತ್ರ ನಾನು ಭೀಮನ್ ಕಳಿಸ್ತಾ ಇದ್ದೇನೆ ಅಂತ ಹೇಳಿದ ತಕ್ಷಣ ಧರ್ಮರಾಜ ಕುಂತಿನ ಬೈತಾನಮ್ಮ, ಏನಾಯ್ತು ನಿನ್ನ ಬುದ್ಧಿಗೆ ಇವತ್ತು ಅಂತ ಹೇಳಿದ. ಇವತ್ತು ನಾವೆಲ್ಲ ಬದುಕಿರೋದು ಯಾರಿಂದ ಗೊತ್ತಾ? ಭೀಮಸೇನಿಂದ. ಅರ್ಜುನನಿಂದ ಬಂದಿದ್ದೆಲ್ಲ ಗೊತ್ತಿದೆ ಕಥೆ, ನಾನು ಭೀಮಸೇನಿಂದ ಬದುಕಿದ್ದೆ. ಮುಂದೆ ನಾವು ರಾಜ್ಯ ಗೆಜ್ಜೆ ಕಾಣಬೇಕಾದ್ದು ಭೀಮಸೇನಿಂದನೇ. ನಮಗ್ಯಾರೂ ಸಾಧ್ಯ ಇಲ್ಲ, ರಾಜ್ಯ ಗೆಜ್ಜೆ ಬಿಟ್ಟುಬಿಡು. ಯದ್ಬಾಹು ಬಲಮಾಶ್ರಿತ್ಯ ಭೀಮಸೇನ ಕಾಪಾಡ್ತಾನೆ ಅಂತ ನಿದ್ದೆ ಮಾಡ್ತಿದ್ದೆ ದಿವಸ ಅಂತ ಹೇಳ್ತಾರೆ. ನಮ್ಮ ಮರಿಗಿರೋದು ಭೀಮಸೇನ ಅನುಗ್ರಹದಿಂದ, ಟೆನ್ಷನ್ನೇ ನಮಗಿಲ್ಲ ಇವತ್ತು. ಅಂಥ ಭೀಮಸೇನ ಹೋದರೆ ನಮ್ಮ ಗತಿ ಏನಾಗುತ್ತೆ? ಅಮ್ಮ ನಿನಗೆ ಏನಾಯ್ತು ಇವತ್ತು, ಅಂಥ ಭೀಮನನ್ನು ಕಳಿಸ್ಕೊಡ್ತಾ ಇದೆಯಲ್ಲ, ಏನಾಯ್ತು ಅಂತ ಕೇಳಿ. ಆಗ ಕುಂತಿ ನಗುತ್ತಾರೆ, ನಿನಗೆ ಭೀಮನ ವಿಷಯ ಗೊತ್ತಿಲ್ಲ ಅಂತ. ಭೀಮನ ವಿಷಯ ಗೊತ್ತಿಲ್ಲ. ಏಷ ಸ್ವಯಂ ನಿ ಮರುದೇವ ನರಾತ್ಮಕೋಹು ಕೋ ನಾಮ ಹಂತು ನಿಮ ಮಾಪ್ತ ಬಲೋ ಜಗತ್ಸು. ಸಾಕ್ಷಾತ್ ವಾಯುದೇವರ ಭೀಮಸೇನ ಗೊತ್ತಾ, ಇವನು ಕೊಲ್ಲ ಸಿಕ್ಕಿ ಜಗತ್ ಯಾರಿಗಿದೆ ಅಂತ ಕೇಳಿದ. ಗೊತ್ತಾ ನಿನಗೆ, ಚೂರ್ಣೀಕೃತೋ ಹಿ ಶತಶೃಂಗ ಗಿರಿಹಿ ಪ್ರಸೂತ್ಯ. ಚಿಕ್ಕ ಮಗು ಇದ್ದಾಗ ಹೆತ್ತ ಹೊಸತರಲ್ಲಿ ಇಡೀ ಶತಶೃಂಗ ಪರ್ವತ ನೂರಾರು ಹೋಡು ಮಾಡಿದ ಕೂಸು ಇವನು. ಇವನಿಂದ ಏನು ಭಯ ಇಲ್ಲ ಇವನಿಗೆ ಅಂತ ಹೇಳಿಲ್ಲಂತೆ. ಇದರಿಂದ ನಮಗೆ ಅರ್ಥ ಆಯ್ತು, ಧರ್ಮರಾಜ ಯಮನ ಅವತಾರ. ಕುಂತಿ ದೊಡ್ಡ ದೇವತೆಯಲ್ಲ, ದೇವತೆ ದೊಡ್ಡ ದೇವತೆಯಲ್ಲ. ಯಾತಕ್ಕೆ ಜ್ಞಾನ ಜಾಸ್ತಿ ಇದೆ ಅಂದರೆ ಕಣ್ಣಾಳೆ ಕಂಡಿದ್ದ, ಪ್ರತ್ಯಕ್ಷ ಕಂಡಿದ್ದು ಹೆಚ್ಚು ಸ್ಟ್ರೆಂತ್ ಜಾಸ್ತಿ. ಧರ್ಮರಾಜ ದೃಶ್ಯ ನೋಡಿಲ್ಲ, ಕುಂತಿ ಕಣ್ಣಾಳೆ ಕಂಡಿದ್ದ. ಅದಕ್ಕೆ ಭೀಮನ ಮೇಲೆ ಅಷ್ಟು ನಂಬಿಕೆ ಇತ್ತು ಜೀವನದಲ್ಲಿ ಕುಂತಿಗೆ. ಅಂತ ಬಾಲ ವೈಧವ್ಯದಲ್ಲೂ ಕೂಡ ಕುಂತಿ ಯಾಕೆ ದುಃಖಪಡಲಿಲ್ಲ ಅಂದರೆ, ಭೀಮಸೇನಂತ ರಕ್ಷಕ ಮಗ ಇದ್ದಾನೆ, ಮತ್ತ್ಯಾಕೆ ವಚನೆ ಅಂತ ಧೈರ್ಯ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ನಮ್ಮೆದುರಿಗೆ ಭೀಮಸೇನ ಇಲ್ಲ, ಮಧ್ವನಾಮ ಎತ್ತಿದೆಯಲ್ಲ ಯೋಚನೆ. ಇವತ್ತು ಹೆಂಗಸರಿಗೆ ಭೀಮನಿಂದ ಧೈರ್ಯ ಬಂದಾಗ ಕುಂತಿಗೆ ಮಧ್ವರಾಮ ಕೇಶರಾಮ ಹೇಳ್ತಿದ್ರೆ ಧೈರ್ಯವಾಗಿರ್ಬೋದು. ಅದೇ ಗಿರಿ ಒಡೆದು ಶತಶೃಂಗ ವೆಂದೆನಿಸಿತು. ಅದು ಮಹಾಭಾರತ ರಾಮಾಯಣಗಳನ್ನು ಕೇಳೋದೆಲ್ಲ ನಮ್ಮ ಜೀವನದಲ್ಲಿ ಭದ್ರತೆಯನ್ನು ಕಾಣೋದು ಕಷ್ಟ. ಹೊರಗೆ ಭದ್ರತೆ ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಯಾರಿಗೆ ಭದ್ರತೆ ಇದೆ ಅಂತ ನಮಗೆ ಕೊಡ್ತಾರೆ ಪಾಪ. ಇವತ್ತು ನಮಗೆ ಕೊಡಬೇಕು ದೇವತೆಗಳು ಕೊಡಬೇಕು. ಅದರಲ್ಲೂ ಬಲರೂಪದ ದೇವತೆ, ಸಾಕ್ಷಾತ್ ಬಲ ಸಂವಿದಾತ್ಮ ವಾಯುದೇವರು, ಅವರೇ ಭೀಮಸೇನ. ಆಗ ಭಾರಿ ಖುಷಿ, ಹೌದಾ, ಯೋಚನೆ ಮಾಡಬೇಡ, ಬಕಾಸನ್ನು ಕೊಂದು ಬರ್ತಾನೆ ಭೀಮಸೇನ. ಅದಕ್ಕೆ ಹೇಳಿದ್ದು ಜಗತ್ ಸುಳ್ಳು ಅಂತ ಹೇಳಿಬೇಡಿ, ಕಣ್ಣಾರೆ ಕಂಡಿದೆ ಅಂತ ಹೇಳ್ತಾರೆ. ಕಣ್ಣಿಗೆ ಕಣ್ಣೆದುರು ಸುಳ್ಳು ಅಂತ ಹೇಳೋದು ಬರೋದಿಲ್ಲ. ಅದನ್ನೇ ನಹಿ ದೃಷ್ಟೇ ಬಲವತ್ ಕಿಂಚಿತ್ ಪ್ರಮಾಣ, ಪ್ರತ್ಯಕ್ಷಕ್ಕಿಂತ ಬಲಿಷ್ಠವಾದ ಪ್ರಮಾಣ ಭೌತಿಕ ವಿಚಾರದ ಬಗ್ಗೆ ಮತ್ತೊಂದಿಲ್ಲ. ಅತೀಂದ್ರಿಯ ವಿಷಯ ಬಂದಾಗ ಆಗಮ ಫೈನಲ್, ಇದು ಪ್ರತ್ಯಕ್ಷ ಅಂತ ಹೇಳಿದ ತಕ್ಷಣ ಒಪ್ಕೋತಾರೆ. ಕಳಿಸ್ಕೊಡ್ತಾಯಿತ್ತು ಭೀಮಸೇನರು ಹೊರಟ್ರಂತೆ, ಆ ಬಂಡಿ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಜಗತ್ತನ್ನೇ ಹೊಡೆಯುವರು. ಸೂತ್ರ ಜಗ ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ವಾಯುದೇವರು ಗಾಡಿ ಹೊಡ್ಕೊಂಡು ಹೋಗ್ತಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿದ್ದಾರೆ, ಇಲ್ಲೇ ಇಷ್ಟೆಲ್ಲ ಅನ್ನ ಬ್ರಾಹ್ಮಣ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ, ಪಾಪ ನನ್ನ ಕೈಯಲ್ಲಿ ಕೊಟ್ಟ ಮೇಲೆ ಚಾಂದೋಗ್ಯದಲ್ಲಿ ಹೇಳಿದ್ದಾರೆ ಆ ದೇವರಿಗೆ ಮುಟ್ಲೇಬೇಕು. ಅದು ವಾಯುದೇವರಿಗೆ ಕೊಟ್ಟರೆ ದೇವರಿಗೆ ಮುಟ್ಟು, ಕೃಷ್ಣ ನೈವೇದ್ಯ ಮಾಡಿ ಆಯ್ತು ಅವರಾಗೆ. ಕೃಷ್ಣ ಒಪ್ಪಿಸಿಬಿಟ್ರೆ, ಈಗ ಒಪ್ಪಿಸಿದ ಮೇಲೆ ಬೇರೆ ಪಾಲು ಹೋಗೋದು ಸಾಧ್ಯ ಇಲ್ಲ. ನೈವೇದ್ಯನ ವೇಸ್ಟ್ ಮಾಡಬಾರ್ದು, ನೈವೇದ್ಯ ಪ್ರಸಾದ ನಿರ್ಮಾಲ್ಯ ಒಂದು ಚೂರು ಕೆಳಗೆ ಬಿಡಬಾರ್ದು. ಅದಕ್ಕೇನು ಮಾಡಿದ್ರಂತೆ, ಅದನ್ನೆಲ್ಲ ತಗೊಳ್ಳೋದು ಬೇರೆ ಯಾರೂ ಇಲ್ಲ, ಅದಕ್ಕೆ ನಾನೇ ತಿಂದುಬಿಟ್ಟಾಯ್ತು ಪ್ರಸಾದ ಅಂತ ಹೇಳಿ ತಿನ್ನಕ್ಕೆ ಶುರು ಮಾಡಿದ್ರು. ಆಮೇಲೆ ತಿನ್ಬೋದಾಗಿತ್ತಲ್ಲ ಅಂತ ಕೇಳಿದರೆ, ಆಮೇಲೆ ಮೈಲಿ ಆಗುತ್ತೆ. ಸಸ್ಯ ತುರೈವ ನರಭಕ್ಷಿತು ರತ್ತು ಮೈಚ್ಛತ್, ಆ ರಾಕ್ಷಸವನು ಮೈಲಿಯಾಗಿಬಿಡುತ್ತೆ. ಆಮೇಲೆ ಮತ್ತೆ ತಿಂದುಬಿಡ್ತು. ನಮಗೆ ತೋರಿಸ್ಕೊಡ್ತಾರೆ ಅವ್ರು ಎಲ್ಲ ಮಡಿನೇ, ಪವನ್ ಬಿಟ್ಟಿದ್ದೆಲ್ಲ ಪವನನೇ. ನಮಗೆ ತೋರಿಸ್ಕೊಡ್ತಾರೆ ಪದಾರ್ಥನ ಮೈಲಿಗೆ ಆಗಿದ್ದಕ್ಕಿಂತ ಮುಂಚೆ ತಿಂದುಬಿಡ್ತು. ಅಷ್ಟು ತಿಂದುಬಿಟ್ರು ಬಂಡಿ ಅನ್ನವ ಉಂಡಿತು. ಈ ಬಂಡಿ ಅನ್ನ ಉಂಡ್ರೆ ಹೊರತು ಸುಮ್ಮನೆ ಊಟ ಮಾಡಿ ಮಲಗೋ ರೀತಿ ಮಾಡಿದ್ದಲ್ಲ. ಊಟ ಮಾಡೋದು ಮಲಗೋದು ಆ ರೀತಿ ಉಂಡ್ರೆ ದೋಷ ಆಗುವುದು, ಈ ರೀತಿ ಮಾಡಿದರೆ ಗುಣ ಆಗುವುದು. ಇವತ್ತು ಭೀಮಸೇನ ದೇವರು ನಿನ್ನೆ ನಾವು ನೋಡಿದ್ದೇವೆ, ವಿಷದ ಲಡ್ಡಿಗೆ ಜೀರ್ಣಿಸ್ಕೊಂಡು ದುರ್ಯೋಧನ ಭಟ್ ಕಾಲಕೋಟವನ್ನು ಜೀರ್ಣಿಸ್ಕೊಂಡು ವಿಷ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಷ್ಟೊತ್ತು ನಾವು ಕೇಳಿದ್ರು ಇಬ್ಬರಲ್ಲಿ. ಕೃಷ್ಣ ಕೂತನೇ ವಿಷವನ್ನು ಜೀರ್ಣಿಸ್ಕೊಂಡ, ಭೀಮಸೇನ ಇವಳು ಹೆಂಗಸು ಇವಳು ವಿಷ ಜೀರ್ಣಿಸ್ಕೊಂಡ, ಇಬ್ಬರು ಹೆಂಗಸರು ವಿಷವನ್ನು ಜೀರ್ಣಿಸ್ಕೊಂಡಿದ್ದು ಕೂಡ ಹರಿವಾಯುಗಳಾದ್ರಿಂದಾಗಿನೇ. ಉಳಿದವರು ವಿಷ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ, ಆದ್ದರಿಂದ ಇವರನ್ನು ಆಚರಿಸ್ಬಿಟ್ಟೆ ಬೋದು. ಮಾತಾಡನೇ ಮಾತಾಡಿಸ್ಕೊಂಡು ಅಂತ ಹೇಳಿದ್ರೆ ಸಿಂಧ್ಯ ಸುಖವಾಗಿರಬಹುದು. ವಿಷವನ್ನು ಗೆಲ್ತಕ್ಕಂಥ ಶಕ್ತಿ ಅಸಾಧಾರಣವಾದ ಶಕ್ತಿ. ಆಗ ಎಲ್ಲ ತಿಂದರೆ ತದಿಷ್ಟು ಕೂಡ ನೈವೇದ್ಯ ಪ್ರಶ್ನೆ ನಮಗೆ ತೋರಿಸ್ಕೊಡ್ತಾರೆ. ನೈವೇದ್ಯವನ್ನು ಹೇಗೆ ಕಾಣಬೇಕು ಅಂತ ತೋರಿಸ್ಕೊಡ್ತಾರೆ. ನೈವೇದ್ಯ ಮಾಡದೇ ಇರಬಾರ್ದು, ನೈವೇದ್ಯ ವ್ಯರ್ಥ ಮಾಡಬಾರ್ದು. ಅದನ್ನೆಲ್ಲ ಮುಗಿಸಿ ಪ್ರತಿ ರಾಕ್ಷಸ ನೋಡ್ತಾ ಇದ್ದಾರೆ. ಇದನ್ನು ಭಾರಿ ಸಂಕಟ ಆಗೋಯ್ತು. ನನ್ನ ಪಾಲು ತಿಂತಿದ್ದಾರೆ ಅಲ್ಲಿ ಯಾರು? ಇವನ ಪಾಲು ಯಾವನ ಅಪ್ಪನ ಮನೆ ಗಂಟೆ ಹೊಂದಿದ್ದ ಪಾಪ ಇವನು. ದುರ್ಯೋಧನ ತಮ್ಮ ರಾಜ್ಯ ತಂದು ಅಂದ್ಕೊಂಡಲ್ಲ ಅತ್ತೆ ಇವನು ಕೂಡ. ಇವನು ಯಾವಾಗ ಒಂದಾಗಿತ್ತು, ಕಂಡವರು ಸ್ವತ್ತನ್ನು ತಗೊಂಡು ಲಂಚ ದುಡ್ಡು ಮನೆಗೆ ಹೋಯ್ತಿರ್ತಾನೆ. ಪಿಕ್ ಪಾಕೆಟ್ ಆದರೆ ನನ್ನ ದುಡ್ಡು ಹೋಯ್ತು ಅಂತ ಹೇಳಿ ಹಕ್ಕಿರಿ ಅವನಿಗೆ. ಭ್ರಷ್ಟಾಚಾರದ ಹಣ ತಂದು ಹೇಗಾಗುತ್ತೆ? ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಿ ಇವನು ಬದುಕ್ತಾ ಇದ್ದ ಬಕಾಸುರ. ಅಂತ ಬಕಾಸುರನನ್ನು ಬಕಾಸುರು ನನ್ನ ಪದಾರ್ಥ ಅಂತ ತಿಳ್ಕೊಂಡಲ್ಲ, ಎಷ್ಟು ತಪ್ಪದು. ಜಗತ್ತಲ್ಲಿ ನಮ್ಮದಾಗಿ ಏನೂ ಇಲ್ಲ. ಈಶಾವಾಸ್ಯ ವಿಧಮ ಸರ್ವಂ, ಎಲ್ಲ ದೇವರು. ಅವನಿಗೆ ಬಾರಿಸಿಟ್ಟು ಬಂದು ದೊಡ್ಡ ಬಂಡೆ ತಗೊಂಡು ಎಸೆಯಲು ಶುರು ಮಾಡ್ತಾರೆ ಭೀಮಸೇನರ ಮೇಲೆ. ದೊಡ್ಡ ದೊಡ್ಡ ಬಂಡೆಗಳನ್ನು, ರಾಕ್ಷಸನಲ್ಲ ಭೀಮಸೇನರು. ಊಟ ಪ್ರಾಣಾಗ್ನಿ ಹೋತ್ರ ಡಿಸ್ಟರ್ಬ್ ಮಾಡ್ಕೋಬಾರ್ದು ಊಟಕ್ಕೆ. ಎಡಗೈಲಿ ಗತ್ತಿದ್ರೆ ಸೀದ ಅವನಿಗೂ ವಾಪಸ್ ಬಿಡಬೇಕು. ಈಗ ಅಲ್ಲಿ ಬಿಟ್ಟು ಸೀದ ಆ ಕಡೆ ಹೋಗಿ ಬರೀ ರೂಟ್ ಚೇಂಜ್ ಮಾಡೋದಲ್ಲ, ವಾಪಸ್ ಹೋಗ್ಬೇಕು. ಎಂಥ ಗುರಿ ಇರಬೇಕು, ಎಡಗೈಲಷ್ಟೇ. ನಿಧಾನ ಊಟ ಟೆನ್ಷನ್ ಮಾಡಿ ನಿಧಾನ ಊಟ ಮುಗಿಸಿದ್ರಂತೆ. ಬಸ್ಸಲ್ಲಿ ಕೂತ್ರೆ ಟೆನ್ಷನ್ ಇರ್ತದೆ, ಡ್ರೈವರ್ಗೆ ಟೆನ್ಷನ್ ಇರೋದಿಲ್ಲ. ಬಸ್ಸಲ್ಲಿ ಕೂತು ಹತ್ತಿರ ಜೋರಾಗಿ ಹತ್ತಿರ್ತಾರೆ ನಡೆಯಂತೆ. ಅವ್ರು ನಿಧಾನ ಬರ್ತಾರೆ, ಯಾಕಂದ್ರೆ ಕೂಡವರಿಗೆ ಬಸ್ ಹೋಗೋದಿಲ್ಲ, ಗ್ಯಾರಂಟಿ. ಇವ್ರಿಗೇನು ಯೋಚನೆ ಇಲ್ಲ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧ. ಇದು ಅವರ ಭೋಜನದ ವೈಭವ. ಅದೆಲ್ಲ ಮುಗಿತು. ತಕ್ಷಣ ಯುದ್ಧಕ್ಕೆ ಹೋಗಲಿಲ್ಲ. ಅಲ್ಲಿ ಹೋಗಿ ಒಂದು ಸರೋವರ, ಅಲ್ಲಿ ಕೈ ತೊಳೆದುಕೊಂಡು ನೀರು ಆಚಮನ ಮಾಡಿದ್ರಂತ. ಆಚಮ್ಯ ತೇನ ಯುಯುಧೇ ಗುರುವೃಕ್ಷ ಶೈಲಿ. ಆಚಮನ ಮಾಡಿ ಆಮೇಲೆ ಯುದ್ಧಕ್ಕೆ ಹೋಗ್ತಾರೆ. ನಮಗೆ ಆಚಮನ ಸಂಜಾನಕ್ಕೆ ಮಾಡಕ್ಕೆ ಮಾಡೇ ಗೊತ್ತಿಲ್ಲ ಅವರಿಗೆ. ಊಟ ಆದಮೇಲೆ ಏನು ಮಾಡ್ತಾರೆ? ಭೋಜನಕ್ಕಿಂತ ಮುಂಚೆ ಆಚಮನ, ಭೋಜನ ಆದಮೇಲೆ ಆಚಮನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಸದಾಚಾರದ ಆಚಾರ್ಯ ಬರೀತಾರೆ, ಆಚಮ್ಯ ಮೂಲಮಂತ್ರೇಣ ಕೋಷ್ಟಂ ಸಮಭಿ ಮಂತ್ರೇ. ಆಚಮನ ಮಾಡಿ ತೀರ್ಥ ತಗೊಂಡು ಉದರವನ್ನು ಮುಟ್ಟಿಕೊಂಡು ಅಷ್ಟಾಕ್ಷರ ಮಂತ್ರದಿಂದ 8 ಸಲ ಮಂತ್ರಿಸ್ಕೋಬೇಕು. ಅದು ಪೂರ್ಣ ಆಗ ಯಜ್ಞ ಮುಗಿದಾಗಲೇ ಅದನ್ನು ತೋರಿಸ್ಕೊಡ್ತಾರೆ. ಆಚಮ್ಯ ತೇನ ಯುಯುಧೇ. ನಮಗೆಲ್ಲ ಏನು ಬರ್ತಾ ಆಚಮನ ಮಾಡಿ ಗೊತ್ತಿಲ್ಲ. ಯಾರಿಗೆ ನೀರಿಲ್ಲ ಅಂದ್ಬಿಡ್ತಾರೆ, ಶುರು ಮಾಡಿಬಿಡ್ತಾರೆ. ಕೈ ತೊಳೆದಿರೇ ಕಷ್ಟ. ಸಮಾರಾಧನೆ ಕಾಲಕ್ಕೆ ನೀನು ಆಚರಣೆ ಮಾಡ್ತೀವಿ, ಮನೇಲಿ ಯಾವಾಗೂ ಮಾಡೋದಿಲ್ಲ. ಸಮಾರಾಧನೆ ನೋಡ್ತಾರೆ, ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ, ಅದಕ್ಕೆ ಮಾಡಲಿಲ್ಲ ಅಂತ. ಅದಕ್ಕೆ ಶ್ರೋತ್ರಾಚಮನ ಅಂತಿದೆ. ಆಚ ಆಪತ್ಕಾಲದೊಳಗೆ ನಾವು ಕಿವಿ ಮುಟ್ಕೊಂಡ್ರೂ ಆಚಮನ ಆಗುತ್ತೆ. ಬ್ರಾಹ್ಮಣನ ಬಲಗಿವಿಯೊಳಗೆ ಸಮಸ್ತ ಗಂಗಾಜಿ ತೀರ್ಥಗಳಿರುತ್ತೆ. ಅದು ಆಚೆ ಸಂಧ್ಯಾ ಅಂದ್ಕೊಳ್ಳೋಕೆ ಮಾಡಬಾರ್ದು. ಮತ್ತೆ ನಾವು ಏನು ಹೇಳಿದ್ರು ಇನ್ನೊಂದು ತೊಗೊಂಡ್ಬಿಡ್ತಾರೆ ತಕ್ಷಣ. ಇನ್ನು ನೀರೇ ಬೇಡ, ಸಂಧ್ಯಾ ಅಂದ್ರೆ ತಿಳ್ಕೊಂಡ್ರೆ ಹಾಗೆ ಮಾಡಬಾರ್ದು. ಆಪತ್ಕಾಲದಲ್ಲಿ ಶ್ರೇಷ್ಠವಾದ ಆಚಮನದ ದಾರಿ ಇದೆ, ಅದನ್ನು ಮಾಡಿದರೆ ಅದು ಶುದ್ಧಿ. ಆಮೇಲೆ ತೀರ್ಥ ತಗೊಂಡ್ರೆ ಒಳ್ಳೆ ಪೂರ್ಣ ಪ್ರಾಣಾಗ್ನಿಹೋತ್ರದ ಯಜ್ಞ ಮುಕ್ತಾಯವಾದ ಹಾಗೆ ಅದನ್ನು ಮಾಡಿ ತೋರಿಸ್ತಾರೆ. ಅದಕ್ಕೆ ಗುರುಗಳು ಅಂತ ಕರೆಯೋರು. ಯಾರು ಮಾಡಿ ತೋರಿಸ್ತಾರಲ್ಲ ಗುರುಗಳು. ಮಾಡಿದರೆ ಜ್ಞಾನಿ, ಮಾಡಿ ತೋರಿಸಿದರೆ ಗುರು. ಜಗದ್ಗುರುಗಳು ಆಚಾರ್ಯ ಅಂತಿಂತ ಗುರುಗಳಲ್ಲ. ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ ಪಾಂಸವೋ ಅಸ್ಮಾನ್ ಪೂನಂತು. ಮೂರು ಲೋಕದ ಗುರುಗಳು. ನಾವು ಆಪತ್ಕಾಲ ಬಿಡ್ತೀವಿ ಅಂತ ಇದಕ್ಕಿಂತ ಆಪತ್ಕಾಲ ಇರುತ್ತೆ. ರಾಕ್ಷಸ ಒಂದು ನಿಂತಿದ್ದಾನೆ, ಆಗಲೂ ಅವರು ಆಚರಣೆ ಮಾಡೋದು ಬಿಡಲಿಲ್ಲ ಅಂತ ಹೇಳಿದರೆ ಅದು ದೀಕ್ಷೆಯಿಂದ್ರ. ಶುದ್ಧೇ ಭಗವತೇ ಧರ್ಮೇ ನಿರತೋ ಯದೃಕೋತರ. ಅಷ್ಟು ಮಾಡಿ ಆ ಆಯುಧ ಶುರು ಮಾಡಿದ್ರೆ ಆಮೇಲೆ ಅವನು ಹೊಡಿ, ಇವರು ಹೊಡಿ ಶುರು ಮಾಡ್ತಾರೆ. ಒಂದೊಂದು ಪೆಟ್ಟು ಹಾಕ್ತಿದ್ದಾರೆ. ಅವನು ಯಾವ ಲೆಕ್ಕ ಇವರು ಭೀಮಸೇನ ದೇವರ ಮುಂದೆ ಅವನನ್ನು ಹಿಡಿದು ಅವರು ರುದ್ರದೇವರ ವರವನಿಗೆ ರುದ್ರದೇವರ ವರದಿಂದಾಗಿ ಭಾರಿ ಕೊಟ್ಟಿದ್ದ. ಅವನ್ನ ಹೇಗೆ ಕೊಂದರು ಅಂತ ಅವರೇ ಬರೀತಾರೆ ನಿರ್ಣಯ ಇರೋದು. ಮಹಾಭಾರತ ಹೇಳಿದ್ರೆ ಅಶೋಕ ಸಮಪ್ ಮಾಡ್ತಾರೆ. ಆಕ್ರಮ್ಯ ಪಾದಮಪಿ ಪಾದ ತಲೇನ ತಸ್ಯ ದೌರ್ಭ್ಯಾಂ ಪ್ರದೃಶ್ಯ ಚ ಪರಂ ವಿದದಾರ ಭೀಮ. ಅವನು ಒಂದು ಕಾಲಿನ ತಮ್ಮ ಕಾಲು ಊರಿದ್ರಂತೆ, ಇನ್ನೊಂದು ಕಾಲು ಹಿಡಿದು ಎಳೆದ್ರಂತೆ, ಎರಡು ಹೋಳು ಬಿಸಾಕಿತ್ತು. ರುದ್ರದೇವರ ಇದ್ದ ವರ ಇಂತ ಅವನನ್ನು ಬರೀ ಕೈಲಿ ಸೀಳಿ ಎಸಿಬೇಕಾದ್ರೆ ಎಂಥ ಸಾಮರ್ಥ್ಯ ಅವನು. ಆ ದೃಷ್ಟಿಯಿಂದ ಅವರ ವಿಚಿತ್ರವಾದ ಸಾಮರ್ಥ್ಯವನ್ನು ತೋರಿಸ್ತಾರೆ. ಹಿಂದೆ ನಾವು ಮಣ್ಣು ಹೇಳಿದ ನೆನಪಿರಬೇಕು. ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ, ಕೃಷ್ಣ ಆ ಬಕಾಸುರನ್ನ ಹ್ಯಾಕ್ ಕೊಂದ ಅಂತ ಹೇಳ್ತಾರೆ. ಒಬ್ಬ ಬಕಪಕ್ಷಿ ರೂಪದಲ್ಲಿ ರಾಕ್ಷಸ ಬಂದ, ಕೃಷ್ಣ ಅವನು ಕೊಂದ. ಈ ಬಕಾಸುರನ ಇವರು ಕೊಂದರು. ಅದಕ್ಕೆ ವಾಯುದೇವರ ದೇವರ ಮುಖ್ಯ ಪ್ರತಿಬಿಂಬ ಅಂತ ಕರೆಯೋ. ಆಭಾಸಕೋಶ್ಯ ಪವನಃ ಪವನಶ್ಯ ರುದ್ರ. ಪವನ ಅಂತ ಈ ಒಂದು ಪವನರಾದ ವಾಯುದೇವರು ಮಾಡಿದಂತೆ ಬಕಾಸುರ ಮೊದಲ ಹೆಸರು ರಾಕ್ಷಸರು ಬೇರೆಯವರು ಕೊಂದಿಲ್ಲ. ಇವರಿಬ್ಬರು ಹರಿವಾಯುಗಳಷ್ಟೇ ಮಾಡ್ತಿರೋದು ಕೆಲಸ. ಒಂದು ಕೊಂದಿದ್ದು, ಇನ್ನೊಂದು ಕೃಷ್ಣನು ಬರಿ ಕೈಕೊಳ್ತಾರೆ, ಇವರು ಬರಿ ಕೈಕೊಳ್ತಾರೆ. ಕೃಷ್ಣನು ಸೀಳೆ ಹಾಕ್ತಾನೆ, ಇವರು ಸೀಳೆ ಹಾಕ್ತಾರೆ. ಸೊ ಪ್ರತಿಬಿಂಬ ಅಂದರೆ ಪ್ರತಿಬಿಂಬನೇ. ಅಕ್ಕೊಂದು ಕಥೆ ಮುಗಿಸ್ಬಿಡ್ತಾರ ಒಂದು ಬಕಾಸುರ ಸತ್ತ. ಅವನ ಬರೀ ಗಾಡಿ ಯಾಕೆ ಹೋಗಿಬೇಕು, ಹೆಣ ಯಾಕೆ ಕೊಡ್ತಂದ್ರಂತ ವಾಪಸ್. ಯಾತಕ್ಕೆ ಕೊಂದಿದ್ದಕ್ಕೆ ರೆಕಗ್ನಿಷನ್ ಪ್ರೂಫ್ ಬೇಕಲ್ಲ ಕೊಂದಿದ್ದಕ್ಕೆ. ಬಕಾಸುರ ಎಲ್ಲೋ ಹೋದ ಅಬ್ಸ್ಕಾಂಟಿಗೆ ಅಂತ ಆಗಬಾರದು. ಅವ್ರು ಹೆಣ ಸಿಕ್ಬಿಟ್ರೆ ನಮ್ಮ ಪದ್ಧತಿ ಉಂಟು, ಹೆಣ ಸಿಗೋರು ಡೆತ್ ಕನ್ಫರ್ಮ್ ಆಗೋದಿಲ್ಲ ಅಂತ ಅರ್ಥ. ಬಾಡಿ ತೋರಿಸ್ಬೇಕು ಅಲ್ಲಿಗೆ, ಅದು ಪ್ರೂವ್ ಮಾಡೋ ಕಡೆ ಆಗಿದೆ ಅಂತ ಹೇಳ್ಬೇಕಾದ್ರೆ ಬಾಡಿ ತೋರಿಸ್ಬೇಕು ಅವ್ರು ಬಿಡಬಾರ್ದು. ಅದಕ್ಕಾಗಿ ಏನು ಮಾಡಿದ್ರಂತೆ, ಗಾಡಿಯಲ್ಲಿ ಹಾಕೊಂಡು ಬರ್ತಾರೆ. ಒಂದು ಬಾಗಿಲು ಇನ್ನೂ ಜನ ಎದ್ದೇ ಇಲ್ಲ, ಅದು ರಾತ್ರಿ ನಡೆದೋಗಿದೆ ಕೆಲಸ, ಜನ ಎದ್ದೇ ಇಲ್ಲ, ಬಾಗಿಲಲ್ಲಿ ನಿಲ್ಲಿಸಿರೋದು ಹಾಗೆ ಅದು ನಿಲ್ಲಿಸಿಬಿಟ್ಟು ಸ್ನಾನ ಮಾಡಿ ನಡೆಯುವುದು ನೆನಪಿರ್ಬೇಕು. ಎಷ್ಟು ಸೂಕ್ಷ್ಮ ವಿಚಾರ ಹೇಳ್ತಾರೆ. ಸ್ನಾನ ಮಾಡಿ ಗೊತ್ತೇ ಇಲ್ಲ, ಮಲಗಬೇಕು ಸ್ನಾನ ಮಾಡ್ತಾರೆ ಕೆಲವರೆಲ್ಲ ಕೂಡ. ಬೆಳಿಗ್ಗೆ ಹಾಗೆ ಮಾಡಿಬಿಟ್ಟು ಬೆಳಿಗ್ಗೆ ಮಲಗಬೇಕಾದ್ರೆ ಸ್ನಾನ ಮಾಡಿ ಮಲಗಿಬಿಡ್ತಾರೆ. ಮೈಲಿಗೆ ಅವರಿಗೆ ಮೈಲಿಗೆ ಇಲ್ಲ, ನಮಗೆ ತೋರಿಸ್ತಾರೆ. ಅವ್ರು ಹೋಗಿ ಸ್ನಾನ ಮಾಡಿ ಶುದ್ಧರಾಗಬೇಕು ಅಂತ ತೋರಿಸಿ ಅಲ್ಲಿಂದ ಮನೆಗೆ ಹೋದ್ರಂತೆ. ಅವರೆಲ್ಲ ಕೂತಿರ್ತಾರೆ ಧರ್ಮರಾಜಾದಿಗಳೆಲ್ಲ. ಈಗ ಅವರಿಗೆ ಡೌಟೇ ಇರಲಿಲ್ಲ, ವ್ಯವಸಾಯ ಅಂದರೆ ಹೋದ ತಕ್ಷಣ ಕೇಳ್ತಾರೆ ಹ್ಯಾಕ್ ಕೊಂದಿ ಅಂತ ಹೇಳ್ತಾರೆ. ಬಕಾಸುರ ಕೊಂದು ಅವರೇ ಪ್ರವಚನ ಮಾಡಿ ಹಾಕಿರ್ತಾರೆ. ಕೊಂದಿದ್ದು ಅವರೇ ಪ್ರವಚನ ಫಸ್ಟ್ ಪ್ರವಚನ ಮಾಡಿದ್ದು ಅವರೇ ಬಕಾಸುರ ವಧೆಯಲ್ಲಿ ಅಷ್ಟ ಮಾಡ್ತಾರೆ. ಬೆಳಗಾಯಿತು ಕಡೆಗೆ ಅಲ್ಲಿ ಜನಗಳೆಲ್ಲ ಅಗಸೆ ಬಾವಿ ಇಳಿಸ್ಬಿಟ್ಟಿದ್ದಾರೆ, ಅಗಸೆ ದೊಡ್ಡ ನಿಲ್ಲಿಸಿದ್ದಾರೆ. ಪಾಪ ಯಥಾ ಪ್ರಕಾರ ಆಕ್ಟಿವಿಟಿ ಶುರುವಾಯಿತು. ಜನಗಳು ನೋಡ್ತಿದ್ದಾರೆ ದೊಡ್ಡ ಬಕಾಸುರ ದೇಹ. ಅವನ ಹೆಸರು ಕೇಳಿ ಭಾರಿ ಗಾಬರಿ ಆಗಿತ್ತಲ್ಲ, ಒಂದು ಕ್ಷಣ ಎಷ್ಟು ಗಾಬರಿ ಆಯಿತು ಗೊತ್ತಾ ಅವರಿಗೆ. ಯಾರೋ ನಿನ್ನೆ ಯಾರ್ದೋ ಒಂದು ಸರದಿ ಇತ್ತ ಅಲ್ಲಿ ಕೊಟ್ಟಿಲ್ಲ ಅಂತ ಕಾಣಿಸುತ್ತವರು. ಅವನು ಭಾರಿ ಕೋಪಗೊಂಡಿದ್ದಾನೆ, ಊರಿನ ತಿನ್ನಕ್ಕೆ ಬಂದಿದ್ದಾನೆ ಅಂತ ಹೇಳಿ ಗಾಬರಿಯಾಗಿ ಓಡ್ತಿದ್ದಾರೆ ಎಲ್ಲರೂ ಕೂಡ. ಆದರೆ ಸ್ವಲ್ಪ ಓಡಿದ್ದಾರೆ ಅವರು. ಆಮೇಲೆ ಅನ್ನಿಸ್ತು ನಾವು ಎಷ್ಟು ಓಡಿದ್ರು ಕೈ ಚಾಚಿ ಅಳ್ಕೊಂಡ್ಬಿಡ್ತಿದ್ದ ಅವನು, ಇನ್ನೂ ಕೈ ಬಂದಿಲ್ಲಲ್ಲ ಅಂತ ನೋಡ್ತಾರೆ. ಅಲ್ಲೇ ನಿಂತಿದ್ದಾನು, ಅರೆ ಇವನು ಸುಮ್ಮನೆ ಕೂಡ ಅಲ್ಲ, ಇವನು ಯಾಕೆ ಇರ್ತಿದ್ದಾನೆ ನೋಡ್ತಾರೆ. ಮೇಲೆ ಅವನು ಕಾಗೆ ಹದ್ದು ಕುಕ್ತಾ ಇರ್ತಾವನು, ಆಗ ಓ ಡೆಡ್ ಅಂತ ತಿಳ್ಕೊತ. ಕಾಗೆ ಆದರೆ ಆಚಾರ್ಯರು ಹೇತು ಭೀ ಅನುಮಾನ, ಎತ್ತರ ಧೂಮ ತತ್ರವನ್ನೇ ಇದ್ದಾಗೆ ಕಾಗೆಗೆ ಕುಕ್ಕುತ್ತಾರೆ ಸತ್ತೋಗಿದ್ದಾನೆ ಅಂತ ಖುಷಿ. ಎಲ್ಲ ಊರಿನ ಜನರೆಲ್ಲ ಸೇರಿಬಿಡ್ತಾರೆ, ಆಶ್ಚರ್ಯ ಪಡ್ತಿದ್ದಾರೆ. ಇಂಥ ದೊಡ್ಡ ರಾಕ್ಷಸ ಎಷ್ಟು ದಿವಸದಿಂದ ಗೊತ್ತಾ, ತುಂಬ ಜನ ಯೋಚನೆ ಮಾಡಿ ಎಲ್ಲ ಆಚಾರ ಹೇಳ್ತಾರೆ. ಎಷ್ಟು ದಿವಸದಿಂದ ಕಾಣ್ತಿದ್ದ ಏಕಚಕ್ರನಗನ ಅಂದರೆ ರಾಮಾಯಣ ಕಾಲದಿಂದ ಗಟ್ಟುಬಿದ್ದಂಥದ್ದು. ರಾಮಾಯಣ ನಡೆದಿದ್ದು 24ನೇ ತ್ರೇತಾಯುಗ, ಇದು 28ನೇ ದ್ವಾಪರಯುಗ. ಎರಡಕ್ಕೂ 2 ಕೋಟಿ ವರ್ಷ ಗ್ಯಾಪ್ ಇದೆ. ಈ ವೀರಪ್ಪನೇ 23 ವರ್ಷ ಓಡಾಡಿದ್ದ ಅವನು, 2 ಕೋಟಿ ವರ್ಷ ಕಾಡಿದ್ದ ನೆನಪಿರ್ಬೇಕು. ಎಷ್ಟು ಚೆನ್ನಾಗಿ ತಿಂದಿರಬೇಕು, ಅದನ್ನು ಪೀಡಾ ಪರಿಹಾರ ಮಾಡ್ತಾ ಇದ್ದ. ಅದಕ್ಕೇನೆ ಆಚಾರ ವರ್ಣನೆ ಮಾಡ್ತಾ ಹೇಳ್ತಾರೆ ಎಷ್ಟು ಘನಗ್ರಹ ಅವರು ಮಾಡಿದ್ದು. ಜಗ್ನಿ ಜಿಘ್ನೇನ ವಿಘ್ನೋ ಬುಹುಲಬಲ ಭಗಧ್ವಂಸಾದ್ದೇನ ಶೋಚತ್ ವಿಪ್ರಾನು ಕ್ರೋಶ ಪಾಶೈಹಿ ಅಸು ವಿಧೃತಿ ಸುಖ ಶೈಕಚಕ್ರಾ ಜನಾನ ವಾಯುಸ್ಥಿತಿಯ ಪ್ರತಿನಿತ್ಯ ಅದನ್ನು ನೆನಪಾಡ್ಬೇಕು. ಅಸು ವಿಧೃತಿ ಏಕಚಕ್ರಾ ಜನಾನ ಪ್ರಾಣಗಳಿಗೆ ಅಡ್ಡಿಯಾಗಿದ್ದಂತಹ ಆ ಏಕಚಕ್ರಾನಗರದ ಜನಗಳ ಬದುಕಿಗೆ ಅಡ್ಡಿಯಾಗಿದ್ದಂಥವನನ್ನು ಭೀಮಸೇನ ದೇವರು ಕೊಂದರು. ಅದೇ ಭೂಭಾರ ಹರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ. ರಾಮದೇವರು ಯಾತು ಕೊಂದಿರಲಿಲ್ಲ ಮತ್ತೊಂದು ಪ್ರಶ್ನೆ. ರಾಮಾಯಣ ಕಾಲದ ಇದ್ದ ಮೇಲೆ ರಾಮದೇವರು ಕೊಂದಿರಬೇಕಾಗಿತ್ತಲ್ಲ, ರಾಮದೇವರು ಯಾತು ಕೊಂದಿದ್ದಿಲ್ಲ ಅಂದರೆ ಎಸ್ಕೇಪ್ ಆಗಿ ಗುಹೆಯೊಳ ಅಡ್ಕೊಂಡ್ಬಿಟ್ಟಿದ್ದಂತೆ ರಾಮದೇವರು. ಇರೋರು ಹೊರಗೆ ಬರಲಿಲ್ಲ. ರಾಮದೇವರ ರಘುವರ ಉರು ಶರಾತಿ ಭೀತಂ, ರಾಮದೇವರ ಬಾಣ ಕಂಜಿ ಒಳಗೆ ಕೂತಿದ್ದರಿಂದ ರಾಮದೇವರು ಅಂಜಿ ಹೋದವರನ್ನು ಹೊಡೆಯೋದಿಲ್ಲ. ಅದು ಪಲಾಯನ ಮಾಡೋದನ್ನು ಕೊಲ್ಲುವುದು ಕ್ಷತ್ರಿಯ ಧರ್ಮ, ಅದಕ್ಕೆ ರಾಮದೇವರು ಕೊಂದಿದ್ದಿಲ್ಲ. ಅದು ಹೊರಗಿನ ಕಾರಣ, ದಿವಸೇಂದ್ರೆ ಕೊಲ್ಲಬೇಕು ಅಂತ ಭಗವಂತನ ಸಂಕಲ್ಪ, ಅದಕ್ಕೆ ರಿಸರ್ವ್ ಇಟ್ಟಿದ್ರು. ಈಗ ಸತ್ತ ರಾಮಾಯಣ ಕಾಲದ ಗಂಟು ಬಿದ್ದ ರಾಕ್ಷಸನ ಹನನವಾಯಿತು. ಅನೇಕರು ತಪ್ಪು ಕಲ್ಪನೆ ಮಾಡ್ತಾರೆ. ಈ ಬಕಾಸುರ ಯಾರಂದ್ರೆ ಮಾರೀಚನೆ ರಾವಣ, ಮಾರೀಚನೆ ಈ ಬಕಾಸುರ, ಮಾರೀಚ ರಾವಣನ ಸೋದರ ಮಾವ. ಬರೀ ಸುಳ್ಳುಗಳು, ಮಾರೀಚ ರಾವಣನ ಸೋದರ ಮಾವ ಅಲ್ಲ. ಮಾರೀಚನಿಗೂ ರಾವಣನಿಗೂ ರಕ್ತ ಸಂಬಂಧ ಇಲ್ಲ, ಈ ಗುಣ ಸಂಬಂಧ ಇತ್ತು. ಇಬ್ರು ಭಾರಿ ದುಷ್ಟರು ಅತ್ಯಂತ ಹೊರತು ಅದು ಸಂಬಂಧಿಗಳಲ್ಲ. ಅವನು ಯಕ್ಷರ ಕಡೆಯವನು, ಇವನು ಈ ಕಡೆಯವನು, ಯಾವ ಸಂಬಂಧನೂ ಇಲ್ಲ. ಯಾರ್ಯಾರೋ ಯಾರು ಗಂಟು ಹಾಕಿಬಿಡ್ತಾರೆ ತಪ್ಪದು. ಬಕಾ ನಿಜವಾಗಲೂ ಕೂಡ ಇವನು ರಾವಣ ಸೋದರ ಮಾವ, ಮಾರೀಚ ರಾವಣ ಸೋದರ ಮಾವ ಅಲ್ಲ, ಇವನು ರಾವಣನ ಸೋದರ ಮಾವ. ಅದಕ್ಕೆ ದಶಮುಖಶ್ಚ ಮಾತುವಲಶ್ಯ ಆಚಾರ ಹೇಳ್ತಾರೆ. ರಾವಣನ ಸೋದರ ಮಾವನಾಗಿದ್ದ ರಾಕ್ಷಸ ಮಾರೀಚನ ಅವತಾರ ಇವರಲ್ಲ, ಮಾರೀಚನೇ ಬೇರೆ ಇವನು ಬೇರೆ, ಅವನು ಸೋದರ ಮಾವ ಅಲ್ಲ. ಇವನು ಸೋದರ ಮಾವ ಆಗಿದ್ದ, ರಾಮದೇವರಿಂದ ಓಡಿ ಹೋಗಿ ಉಳ್ಕೊಂಡಿದ್ದ, ಭೀಮಸೇನ ದೇವರು ಕೊಂದು ಹಾಕಿದ್ರು. ರಾಮ ಕೊಲ್ಲಬೇಕಾಗಿದ್ದರೆ ಭೀಮ ಕೊಂದಿದ್ದು, ಇಷ್ಟೇ ವ್ಯತ್ಯಾಸ. ರಾಮದೇವರು ಕೊಲ್ಲಬೇಕಾಗಿತ್ತು, ಭೀಮಸೇನ ದೇವರು ಕೊಂದರು. ಅವನ ಕಥೆ ಮುಗಿದು ಜನಗಳು ಸಂಭ್ರಮ ಪಟ್ಟರಂತೆ. ವಿಷಯ ಎಲ್ಲ ಗೊತ್ತಾಯಿತು, ಯಾರು ಈ ಕೆಲಸ ಮಾಡಿದ್ರು ಅಂತ ಹುಡುಕಿದ್ರು. ಆ ಬ್ರಾಹ್ಮಣ ಲಿಸ್ಟ್ ಸಿಕ್ತು, ಬ್ರಾಹ್ಮಣರ ಮನೆಯವರು ಯಾರು ಕಳಿಸಿದ್ದೆ ಅಂತ ಕೇಳಿದರು. ರಾವಣ ಖುಷಿಯಿಂದ ಹೇಳ್ಬಿಟ್ಟು ಜೋರಾಯಿ, ನಮ್ಮ ಮನೆಯಲ್ಲಿ ಇವರಿದ್ದರು ಇವರಿಂದ ಕೆಲಸ ಆಯಿತು ಅಂತ ಹೇಳಿದ ತಕ್ಷಣ ಅವ್ರಿಗೆ ಎಷ್ಟು ಖುಷಿಯಾಯಿತು ಗೊತ್ತಾ. ದೊಡ್ಡ ಯಜ್ಞ ಮಾಡಿಬಿಟ್ರಂತೆ, ಅನ್ನಾತ್ತಕಂ ಕರಮಮುಷ್ಯ. ಇಷ್ಟೋ ವರ್ಷಗಳಿಂದ ಪಾಪಿಗೆ ಅನ್ನ ಕೊಟ್ಟು 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 ಪಾಪ ಕಟ್ಕೊಂಡಿತ್ತು. ಇಂಥ ಪುಣ್ಯಾತ್ಮರಿಗೆ ಅನ್ನ ಕೊಡೋಣ ಅಂತ ಊರಿನ ಜನ ಎಲ್ಲ ಸೇರಿ ದೊಡ್ಡ ಅನ್ನದ ರಾಶಿ ಮಾಡಿಬಿಟ್ರಂತೆ. ಭೀಮಸೇನ ಕೃಷ್ಣಾರ್ಪಣ ಅಂತ ಒಪ್ಪಿಸಿದ್ರಂತೆ. ಅವರೇನು ಮಾಡಿದ್ರಂತೆ, ನರಸಿಂಹ ಬಹುರ್ಧ ರಹಸ್ಯ, ನರಸಿಂಹದೇವರಿಗೆ ಕೃಷ್ಣಾರ್ಪಣ ಒಪ್ಪಿಸಿಬಿಟ್ಟು ಎಲ್ಲರಿಗೆ ಹೆಚ್ಚಾ ತಿಮ್ಮಲಿಲೆ, ಎಲ್ಲರಿಗೆ ಹೆಚ್ಚಿಲ್ಲ, ಜನ ಇದ್ದಾರೆ ಇದಕ್ಕೋಸ್ಕರ ಅಲ್ಲಿರಲಿಲ್ಲ. ಭೀಮಸೇನದೇವರಿಂದ ಆಸೆಯಿಂದ ಅಲ್ಲ, ಅದು ಅನಿವಾರ್ಯ ಅಂತ ತಿಂದಿದ್ರೆ ಆ ಕೆಲಸ ಮಾಡಲಿಲ್ಲ. ಕೆಲಸಕ್ಕೆ ಖುಷಿಯಾಯಿತು, ಬ್ರಾಹ್ಮಣರಿಗೆ ಆಶ್ಚರ್ಯವಾಯಿತು, ಆನಂದವಾಯಿತು. ಎಷ್ಟು ಅರ್ಥ ಹೇಳ್ತಾನೆ ಆ ಬ್ರಾಹ್ಮಣ, ಭೀಮಸೇನ ದೇವರಿಗೆ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಊರಿಗಿದ್ದ ದೊಡ್ಡ ಗಂಡಾಂತರ ಪರಿಹಾರ ಆಗಿತ್ತು. ಯಾರು ಧರ್ಮಾದಿಗಳಿಗೆ ಆಶ್ರಯ ಕೊಡ್ತಾರೋ ಅವರಿಂದ ಅವರ ಒಂದು ಸಾಧನೆಯಿಂದ ಊರಿಗೆ ಕರೆದಿದ್ದ ಅನಿಷ್ಟ ಎಲ್ಲ ಬಿಟ್ಟು ಹೋಗುತ್ತೆ. ಊರಿಗೆ 10 ವರ್ಷದ ಅನಿಷ್ಟ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಇವರಿಗೆ ಆಶ್ರಯ ಕೊಟ್ಟಿತ್ತು. ಭೀಮಸೇನದೇವ್ರ ಮನೆಯಲ್ಲಿ ಇಟ್ಕೊಂಡಿದ್ದರ ಪುಣ್ಯ ಅವರಿಗೆ ಆಪತ್ತೆ ಪರಿಹಾರ ಆಗಬೇಕು ಎಂದು ಅಳಬೇಕಾಗಿಲ್ಲ. ಆ ರೀತಿಯಾಗಿ ನಮಗೂ ಭೀಮಸೇನದೇವರು ಸಿಕ್ಕಿದ್ರೆ ಮನೇಲಿ ಇಟ್ಕೊಂಡ್ಬಿಡ್ಬೋದು ಅಂದರೆ ಸ್ವರಮೂಲ ಗ್ರಂಥಗಳೇ ಭೀಮಸೇನದೇವರು ಮನೇಲಿ ಇಟ್ಕೊಳ್ಳಿ, ಯಾವ ರಾಕ್ಷಸನ ಹತ್ರ ಬರೋದಿಲ್ಲ. ಇವರೇ ರಾಕ್ಷಸರು ಇಟ್ಕೊಂಡೋಗಿಲ್ವಲ್ಲ, ಆ ರೀತಿ ಇರ್ತಾರೆ. ಆಗಬಾರ್ದು, ಎಷ್ಟು ಸುಲಭ ಆಲ್ ಔಟ್ ಬೇಕು ಇವರಿಗೆ, ಸ್ವರಮೂಲ ಬೇಡ ಇನ್ನೇನು ಇಟ್ಕೊಳ್ಳಿ, ಆಲ್ ಔಟ್ ಬೇಕೇ ಬೇಕು. ಸೊಳ್ಳೆ ಔಟ್ ಆಗಬೇಕೇ ಹೊರತು ಬೇರೆ ಯೋಚನೆ ಇಲ್ಲ. ಪಾಪ ಔಟ್ ಆಗಬೇಕು, ಬರೀ ಸೊಳ್ಳೆ ಔಟ್ ಆದರೂ ಉಪಯೋಗ ಇಲ್ಲ. ಪಾಪ ರಾಶಿಗಳೆಲ್ಲ ದೂರ ಹೋಗಬೇಕು. ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ, ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ. ನಮ್ಮ ಜನಕದ ಅರ್ಥ ಆದರೆ ಎಷ್ಟು ಸಿದ್ಧಿ ಇರುತ್ತೆ. ಮೊನ್ನೆ ಒಬ್ಬ ಜರ್ಮನ್ನವನೊಬ್ಬ ಬಂದಿದ್ದ, ಒಂದು ಹೋದ ವಾರ ಜರ್ಮನ್ ಹುಡುಗ, ಇಬ್ಬರು ಚಿಕ್ಕವರು, ಅರೌಂಡ್ 25 ಅಷ್ಟೇ. ಅಲ್ಲಿ ಜರ್ಮನಿಂದ ಬಂದಿದ್ದಾನೆ, ಅವರಿಗೆ ಹೆಸರೆಲ್ಲ ಇಂಟರ್ನೆಟ್ ನೋಡಿದ್ದಂತೆ ಕೇಳ್ಕೊಂಡು ಬಂದಿದ್ದಾನೆ. ಮಧ್ವಾಚಾರ್ಯ ನಾನು ಗುರು ಹೊತ್ತು ಭಾವಿಸಿಬಿಟ್ಟಿದ್ದೇನೆ ಅಂದರೆ ಅಲ್ಲಿಂದ ಬಂದಿದ್ದಾರೆ. ನಮ್ಮ ಜನ ಯಾರೋ ಗುರು ಭಾವಿಸಿರ್ತಾರೆ, ಪೂಜೆ ಕೊಡೋರನ್ನ ಮಧ್ವಾಚಾರ ಗುರುಗಳಂತೂ ಭಾವಿಸಿಬಿಟ್ಟಿದ್ದೇನೆ. ಮಾಯಾವಾದ ಹೈಡಿ ಡಿಸ್ಗಸ್ಟಿಂಗ್ ಅಂತ ಬಂದಿದೆ, ಮಾಯಾವಾದ ಹೈಡಿ ಡಿಸ್ಗಸ್ಟಿಂಗ್ ಅದು ಬಂದು ಮಧ್ವ ಸಿದ್ಧಾಂತ ಭಾರಿ ಖುಷಿ ಕೊಡುತ್ತೆ ನನಗೆ ಅಂತೇಳಿ ಬಂದು ಪುಸ್ತಕಗಳೆಲ್ಲ ತೊಗೊಂಡ್ಬಿಟ್ಟು ಸರೋವರ ತೊಗೊಂಡು ಹೋಗ್ತೀವಿ. ಎಲ್ಲ ಪುಸ್ತಕ ನನಗೆ ಬೇಕು ಮಧ್ವಾಚಾರ್ಯ, ಇನ್ನೂ ಸಂಸ್ಕೃತ ಕಲಿತಿದ್ದೇನೆ, ಮತ್ತು ಬೇಕಾದ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಅದು ಇಲ್ಲೇ ತೊಗೊಂಡ್ಬಿಡ್ಬೇಕು ಪುಸ್ತಕ ಅಂದರೆ ಈ ಭಾವನೆ ಇರಬೇಕು. ಯಾವಾಗ ಪುಸ್ತಕನ ಬೇಕಾದಾಗ ಅಂತ ಹೇಳಿದರೆ ಅಡುಗೆ ಮಾತು ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ, ಪುಸ್ತಕ ಮಾತ್ರ ಬೇಕಾದ ಸಿಗುತ್ತೆ ಹಾಗೆಲ್ಲ ಕೂಡ ಸಾಧ್ಯ ಇಲ್ಲ. ಇವತ್ತು ಆಚಾರ್ಯ ಬರೆದ ಪುಸ್ತಕ ಸತ್ಯಲೋಕಾಧಿಪತಿಗಳಿಂದ ಬರೆದ ಪುಸ್ತಕ, ಅದನ್ನು ನೋಡೋದು ಎಷ್ಟೆಲ್ಲ ಪುಣ್ಯ ಮಾಡಿರೋದು. ಅದನ್ನು ನೋಡಲಿಕ್ಕೆ, ಮುಟ್ಲಿಕ್ಕೆ, ನಮಸ್ಕಾರ ಮಾಡಲಿಕ್ಕೆ ಜನ್ಮ ಜನ್ಮಗಳ ಪುಣ್ಯ ನಮಗಿರಬೇಕು. ಜನಕ್ಕೆ ಅದು ಗೊತ್ತಿರೋದಿಲ್ಲ, ಅದರಿಂದ ಸಾಧನೆ ಮಾಡೋದಿಲ್ಲ. ಅಷ್ಟು ಮಾಡಿಕೊಂಡು ಅವನು ಹೇಳ್ತಾನೆ, ಅವು ಲಕ್ಕಿ ವ್ಯಾಯಾಮ ಅಂತ ಹೇಳ್ತಾನೆ. ಪಾಪ ಭದ್ರಾಚಾರ್ಯ ಹೆಸರು ನನಗೆ ಗೊತ್ತಾಗಿದೆ, ನನ್ನ ಫ್ರೆಂಡ್ಸ್ ಕೂರಿಸಿದ್ದಾರೆ ಭದ್ರಾಚಾರ್ಯ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾನೆ. ಪಾಪ ಎಷ್ಟೋ ಜನ ಕೂರಿಸಿದ್ದಾರೆ ಭದ್ರಾಚಾರ್ಯನೇ ಗೊತ್ತಿಲ್ಲ. ಆದ್ದರಿಂದ ಭದ್ರಾಚಾರ್ಯ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾನೆ, ವಾದಿರಾಜ್ರ ಪುಸ್ತಕ ನನಗೆ ಬೇಕು, ಜಯತೀರ್ಥರ ಪುಸ್ತಕ ಬೇಕು. ಪುಸ್ತಕ ತೊಗೊಂಡು ತಲೆ ಮೇಲೆ ಇಟ್ಕೊಂಡು ಬಟ್ ತೊಗೊಂಡು ತಲೆ ಮೇಲೆ ಇಟ್ಕೊಂಡು ಆಮೇಲೆ ಇರ್ತು ಬ್ಯಾಂಕ್ ಇಟ್ಕೊತಾನೆ. ಅಷ್ಟು ಭಕ್ತಿ ಇದೆ. ಯಾವುದೋ ಜನ್ಮದ ಪುಣ್ಯ ಅದು, ನಮ್ಮ ಜನಕ್ಕೆ ವಾಟಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಅವರು ನೋಡಿದ್ರೆ ಆ ಭಾವನೆ ಇದೆ. ಅದಕ್ಕೆ ಹೇಳಿದ್ದು ಯೋಗ್ಯ ಎಲ್ಲಿ ಬೇಕಾದ್ರೂ ಇರಬಹುದು, ಅವನ ಭಕ್ತಿ ಅವನ ರೀತಿ ಅದನ್ನು ನೋಡಿದ್ರೆ ಆಚಾರ್ಯರಿಗೆ ಸ್ಟಡಿ ಮಾಡಬೇಕು, ವಿಶೇಷ ತಿಳ್ಕೊಳ್ಬೇಕು. ಈ ಭಾವನೆಯಿಂದ ಮನುಷ್ಯ ಅಲ್ಲಿಂದ ಜರ್ಮನಿಯಿಂದ ಪುಸ್ತಕವಾಗಿ ಬಂದೇನಂತ ಪುಣ್ಯಾರ್ಥ. ನಾನು ಪುಸ್ತಕಕ್ಕೋಸ್ಕರ ಬಂದಿದ್ದೇನೆ, ಅರ್ಜೆಂಟ್ ಪುಸ್ತಕಗಳು ಬೇಕು. ಪದ್ಮನಾಭ ನಾರಾಯಣ ಹೇಳಿದ್ದಾನೆ ಹೌದು ನನಗೆ ಬೇಕು, ರಾಯರ ಗೀತಾವೃತ್ತಿ ಕಂಡ್ರೆ ಹೋ ಅಂತ ಆಶ್ಚರ್ಯ ಪಡ್ತಾರೆ. ನಾನು ಕೇಳಿದ್ದೆ ಗೀತಾವೃತ್ತಿನ ವಿಶೇಷ ಗೀತಾವೃತ್ತಿ ಅಂತಾರಪ್ಪ, ರಾಯರು ಬರೆದಿದ್ದಾರೆ ಅಷ್ಟೇ. ಅವನಿಗೆ ಅಷ್ಟಾನಂದ ನೋಡೋದಕ್ಕೋಸ್ಕರ ಅದೇ ಅದೆಲ್ಲ ಜಾರಿಗೆ ಬಂದಿದ್ದು ಬೇರೆ ಯಾವ ಕೆಲಸಕ್ಕೂ ಅಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಹೇಳುತ್ತೆ, ಅದರ ಪರಿಣಾಮ ಅವರು ಸುಖವಾಗಿದ್ದಾರೆ. ವೇದವ್ಯಾಸರು ಬಂದರು, ಮತ್ತೆ ಕರೆಕ್ಟ್ ಟೈಮಿಂಗ್ ಅಂದರೆ ಟೈಮಿಂಗು, ಹಿಡಿಂಬಾಸರ ಸತ್ತ ಬಂದರು, ಬಕಾಸರ ಸತ್ತ ಬಂದರು. ಬಂದು ಮತ್ತೆ ಯಥಾ ಪ್ರಕಾರ ಪಾಂಡವರು ಹೇಳಿ ನನ್ನ ಹೊರಡೋಣ ಇಲ್ಲಿಂದ. ಉತ್ಪತ್ತಿ ಪೂರ್ವಕ ಕಥಾಂ ಜುಗದಾತ್ಮ ಯಾಹ ವ್ಯಾಸೋಹಿ ಅನೂಚ್ಯ ಜಗತಾಂ ಗುರುರಿಂದಿರೇಶ. ಪಾಂಡವರೇ, ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರ ಅಂತ ಘೋಷಣೆಯಾಗಿದೆ. ಯಾಕೆ ಅಲ್ಲಿ ಹೊರಡಿ ಅಂತ ಹೇಳಿದ್ರು, ಅಲ್ಲಿ ಹೊರಡಿ, ನಿಮಗೆ ಮಾಲೆ ಹಾಕೋದು ಅಂತ ಅರ್ಥ ಇಷ್ಟೇ. ಫ್ಯಾಕ್ಟ್ರಿ ಓನರ್ ಬರ್ತಾನೆ, ಒಂದು ಪೋಸ್ಟ್ ವೇಕೆಂಟ್ ಇದೆ ಅಪ್ಲೈ ಮಾಡು ಅಂದರೆ ನೀವು ಸೆಲೆಕ್ಟ್ ಆಗ್ತೀವಿ ಅಂತ. ಸಂಬಂಧಪಟ್ಟವ್ರು ಹೇಳಿಬಿಟ್ರೆ ಗ್ಯಾರಂಟಿ, ನೀವು ಹೋಗಿ ಹೇಳಿ. ಅದಕ್ಕೆ ವಜ್ರಾಸ ಅವಳು ಬರೀತಾರೆ, ಇಂದಿರೇಶ ಅಂತ ಹೇಳಿದ್ರಲ್ಲ, ಇದು ಕಲ್ಯಾಣದ ಕತೆ. ಇಂದಿರೇಶ ಅಲ್ಲ ದ್ರೌಪದಿ, ನೀವು ದ್ರೌಪದಿ ಪತಿ ಆಗಬೇಕು ಭೀಮಸೇನ ಅಂತ ಕಳಿಸ್ತಿದ್ದಾರೆ ಅಂತ ಅರ್ಥ ಅಂತ ಸೂಚನೆ ಬರೀತಾರೆ ಭಾವಪ್ರಕಾಶಿಕೆಯಲ್ಲಿ. ಅವ್ರು ಹೊರಟ್ರಂತ ಅಲ್ಲಿಂದ ದಾರಿಯೊಳಗೆ ನಾನ್ ಸ್ಟಾಪ್ ಜರ್ನಿ ಅವರು, ವಾಯುದೇವರಿದ್ದ ಮೇಲೆ ನಾನ್ ಸ್ಟಾಪ್ ಜರ್ನಿ. ಅಲ್ಲಿ ಹೊರಟು ಬ್ರಾಹ್ಮಣರೆಲ್ಲ ಜೊತೆ ಸೇರಿಕೊಂಡು ಅವರೆಲ್ಲ ಹೊರಟಿದ್ರು. ಇವರು ಬ್ರಾಹ್ಮಣ ವೇಷದಲ್ಲಿದ್ದರು, ನೋಡಿ ಮಾತಾಡಿದ್ರು, ಓಹೋ ನೀವು ಪಂಚಾಯ ನಗರಕ್ಕೆ, ನಾವು ಅಲ್ಲಿಗೆ ಹೊರಟಿದ್ದೇವೆ, ಬನ್ನಿ. ದೊಡ್ಡ ಯಜ್ಞ ಅಂತೆ, ಸ್ವಯಂವರ ಅಂತೆ, ಆ ಬ್ರಾಹ್ಮಣರು ಮಾತಾಡಿದ್ರಂತೆ. ಪರಮ ಭೋಜನ ಪತ್ರ ಸಿದ್ಧೆ, ಪಟ್ಟ ಸೂಟಾಗ ತೊಗೊಂಡು ಬನ್ನಿ ಅಂತ ಕರೆದ್ರು. ಪಟ್ಟ ಸೂಟಾಗತ್ತೆ ಅಲ್ಲಿ ಹೋಗಿಬಿಟ್ರೆ, ಅದೇ ಯಾವ ಕಾಲಕ್ಕೂ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೆಸರದು. ಆದರೆ ಹಾಗಲ್ಲ, ಅಲ್ಲಿ ಪರಮ ಭೋಜನ ಅಂತ ಶಬ್ದ ಏನು ಗೊತ್ತಾ, ಪರಮ ಭೋಜನ ಅಲ್ಲಿ ಆಗುತ್ತೆ ಅಂತ ಕೇಳಿದರೆ ವಿಷ್ಣು ಸಹಸ್ರಮ ಗೊತ್ತಿದ್ರೆ ಅರ್ಥ ಆಗಿದೆ. ದೇವರಿಗೆ ಭೋಜನಂ ಭೋಕ್ತಾ, ಭೋಜನ ಅಂದರೆ ವಿಷ್ಣು ಅಂತ ಅರ್ಥ. ಪರಮ ಭೋಜನಂ ಸಿದ್ಧೆ, ವಿಷ್ಣುವಿನ ದರ್ಶನ ಆಗುತ್ತೆ ಅಲ್ಲಿ ಅಂತ ಅರ್ಥ. ಆಯ್ತಲ್ಲಿ ಆ್ಯಕ್ಚುಲಿ ಕೃಷ್ಣನ್ ನೋಡ್ತಾರೆ ಎಲ್ಲ ಕೂಡ. ಊಟದ ಬ್ರಾಹ್ಮಣರು ಎಲ್ಲ ಕಾಲಕ್ಕಿರೋದಿಲ್ಲ, ಆ ಕಾಲಕ್ಕೆ ಋಷಿ ಮುನಿಗಳಿಗೆಲ್ಲ ಅನ್ನ ಲೆಕ್ಕನೇ ಇಲ್ಲ ಅವರಿಗೆ. ಎಂದೋ ಊಟ, ಎಂದೋ ವ್ರತ, ಎಂದೋ ತತ್ವ ಅಷ್ಟೇ ಇದೆ ಅವ್ರಿಗೆಲ್ಲ. ಮುಖ್ಯವಾಗಿ ದೇವರ ಆರಾಧನೆ. ಹಿಂದಿನ ಕಾಲಕ್ಕೆ ಯಾತಕ್ಕೆ ಅವರು ಕೃಷ್ಣ ಗೊತ್ತಾರೆ ಅಂತ ಯಾತಕ್ಕೆ ಗೊತ್ತಿತ್ತು ಅಂತ ಕೇಳಿದರೆ, ಯಾವುದೇ ಉತ್ಸವಕ್ಕಿಂತ ಮುಂಚೆ ವಾಕ್ಯಾರ್ಥಗಳು ನಡೀತಾ ಇತ್ತು, ಮೊದಲೇ ಜ್ಞಾನ ಕಾರ್ಯ ನಡೀತಾ ಇತ್ತು. ಆಯ್ತು ಜ್ಞಾನ ಕಾರ್ಯ ಅಂದರೆ ದೇವರು ಬಂದ ಅಂತಲೇ ಅರ್ಥ. ತತ್ರೈವ ಗಂಗಾ ಯಮುನಾ ಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ದೇವರು ಒಂದೇ ಬಿಟ್ಟಿರ್ತಾನಂತ ಅದಕ್ಕೋಸ್ಕರ. ಇದು ಬ್ರಾಹ್ಮಣರ ಕಲ್ಪನೆಯಾಗಿತ್ತು. ಹೋಗ್ತಾ ಇದ್ದಾರೆ, ಭೀಮಸೇನ ದೇವರು ನೋಡಿದ್ರಂಥವರು. ನೋಡಿದ ತಕ್ಷಣ ಅನಿಸ್ತಂತೆ, ನಮಗೆ ಅನಿಸ್ತಾ ಇದೆ ಬಹುಶಃ ದ್ರೌಪದಿ ಈತನ ಹೆಂಡತಿ ಆಗ್ತಾಳೆ ಅಂತ ಕಾಡ್ತೀನಿ ಮಾತಾಡ್ಕೊಂಡಂತಾಗಲಿ. ಬ್ರಾಹ್ಮಣರ ದೃಷ್ಟಿ, ಜ್ಞಾನ ದೃಷ್ಟಿಯಲ್ಲಿ, ಷಣ್ಣಾಂಚ ಮಧ್ಯಗ ಉದೀರ್ಣ ಭುಜಂ ವಿಶಾಲ ವಕ್ಷಸ್ಥಳಂ ಬಹುಳ ಪೌರುಷ ಲಕ್ಷಣಂ ತಮ್ಮ ಆಚಾರ್ಯ ಬರೀತಾರೆ. ಎಷ್ಟು ವಿಶಾಲವಾದ ವಕ್ಷಸ್ಥಳ, ಎಷ್ಟು ಉನ್ನತವಾದ ಭುಜಗಳು, ಎಂಥ ಲಕ್ಷಣ. ದ್ರೌಪದಿ ಭಾರಿ ಸುಂದರಿ ಅಂತ ಕೇಳಿದ್ದೇವೆ. ಬಹುಶಃ ಈತನ ಕೊರಳಗೆ ದ್ರೌಪದಿ ಮಾಲೆ ಹಾಕಿ ಹೆಂಡತಿ ಆಗಿಬಿಡ್ತಾರೆ ಅಂತ ಮಾತಾಡ್ಕೊಂಡ್ರಂತೆ. ನಿಜವಾಗಲೂ ಭಾರತೀಯ ಮತ್ತು ಭೀಮಸೇನೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಬ್ರಾಹ್ಮಣರು ಪಾಪ, ಅವ್ರ ಸ್ಪೀಡೇ ಅವ್ರಿಗಿರ್ತದೆ, ಇವರು ಭಾರಿ ಸ್ಪೀಡ್ ಇವರಲ್ಲ. ಮತ್ತು ಭೀಮಸೇನೆ ಇದ್ದಕ್ಕೆ ಅವರು ಏರು ಜರ್ನಿಯಿಂದ ಹೋಗ್ತಿದ್ದಾರೆ. ಮಧ್ಯರಾತ್ರಿ ಕೂಡ ಸ್ಟಾಪ್ ಮಾಡಲಿಲ್ಲ, ಗಂಗಾ ತೀರದಲ್ಲೇ ಹೋಗ್ತಾ ಇದ್ದಾರೆ. ಗಂಗಾ ತೀರದಲ್ಲೇ ಅವ್ರ ಪ್ರಯಾಣ. ಪಾಂಚಾಲ ದೇಶದ ಆ ಕಡೆ ಈ ಕಡೆ ಎರಡೂ ಇತ್ತು. ಅವರು ಡಿವೈಡ್ ಮಾಡಿ ಅರ್ಧ ವಾಪಸ್ ಕೊಟ್ಟಿದ್ದಿರ್ತಾರೆ. ಅದು ತೀರ ಹೋಗ್ತಾ ಇದ್ದಾರಂತೆ. ರಾತ್ರಿ ಸಮಯ ಬಂತು, ಬ್ರಾಹ್ಮಣ ಅದೆಲ್ಲ ಹಾಟ್ ಮಾಡಿಬಿಟ್ರು. ಬ್ರಾಹ್ಮಣರೆಲ್ಲ ಇವ್ರು ಮುಂದೆ ಹೋಗ್ತಾ ಇದ್ದಾರೆ. ಮಧ್ಯರಾತ್ರಿಯ ಸಮಯ, ಅವ್ರ ಜರ್ನಿ ಹೇಗಿತ್ತು ಅಂತ ಆಚಾರ್ಯ ವರ್ಣನೆ ಮಾಡ್ತಾರೆ. ಅವ್ರ ಮಾತುಗಳೆಲ್ಲ ಶಾಸ್ತ್ರ, ಆಚಾರ್ಯ ಏನು ಬರೆದ್ರು ಶಾಸ್ತ್ರ. ಅಗ್ರೇ ಪುರುಹೂತ ಸುತಃ, ಮುಂದೆ ಅರ್ಜುನ ಕೈಲಿ ಪಂಚ್ ಹಿಡ್ಕೊಂಡು ಹೋಗ್ತಾ ಇದ್ದ, ಹಿಂದೆ ಭೀಮಸೇನದೇವರು ಹೋಗ್ತಾ ಇದ್ದಾರೆ, ವಾಯುನಂದನ ಹಿಂದಿದ್ದ, ಮಧ್ಯದಲ್ಲಿ ಕುಂತಿ ಧರ್ಮರಾಜ ನಕಲ ಸಹದೇವ. ಇದು ಅವ್ರ ಪ್ರಯಾಣವಾಗಿತ್ತು. ಅದು ಕಾಡು, ಮಧ್ಯರಾತ್ರಿ, ಪಕ್ಕದಲ್ಲಿ ಗಂಗಾ ನದಿ. ಎಷ್ಟು ಅರ್ಥ ಇದೆ ಅದು. ಇದು ಸಂಸಾರ ಒಂದು ಕಾಡು, ಮಧ್ಯರಾತ್ರಿ ಕಲಿಯುಗ, ನಾವು ಸೇಫಾಗಿ ಹೇಗೆ ಹೋಗಬೇಕು ಅಂದರೆ ಗಂಗಾ ತೀರದಲ್ಲೇ ಹೋಗಬೇಕು, ಬೇರೆ ಕಡೆ ಹೋಗಬಾರ್ದು. ಗಂಗಾ ಅಂದ್ರೆ ಏನು? ರಾಘವೇಂದ್ರ ಸ್ವತ್ರದೇವರು ಗೊತ್ತು, ಗುರು ರಾಘವೇಂದ್ರ ವಾಗ್ದೇವತಾ ಸರಿರಮ ವಿವಲೀಕರು. ಶಾಸ್ತ್ರ ಗ್ರಂಥಗಳೇ ಗಂಗಾ, ಅದು ಸೈಡೆ ನಮ್ಮ ಸೈಡಲ್ಲಿರಬೇಕು, ಜೊತೆ ಜೊತೆಗೆ ಹೋಗ್ತಿರಬೇಕು. ಮುಂದೆ ಯಾರಿರಬೇಕು? ಅರ್ಜುನ. ಹಿಂದೆ ಯಾರಿರಬೇಕು? ಭೀಮಸೇನ. ಮುಂದೆ ಯಾರಿರಬೇಕು? ಅರ್ಜುನ ಅಂದ್ರೆ ಏನು? ಶ್ರವಣ ಮನನ ಧ್ಯಾನ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕೊಚಿ. ಮುಂದೆ ಶ್ರವಣ ಮನನ ಧ್ಯಾನ ಇರಬೇಕು. ಹಿಂದೆ ಯಾರಿರಬೇಕು? ಭೀಮಸೇನ ದೇವರು ಇರಬೇಕು. ಯಾಕೆ ಹಿಂದಿರಬೇಕಾದ್ರೆ ರಾತ್ರಿ ಹೊತ್ತಿರು ಭಾರಿ ಸ್ಟ್ರಾಂಗ್ ಇರಬೇಕು. ಮಕ್ಕಳು ಕೂಡ ಅಷ್ಟೇ, ಮುಂದೆ ಹೋಗ್ತಾರೆ ಹಿಂದೆ ತಾಯಿ ಬರಬೇಕು, ಮುಂದೆ ತಾಯಿ ಬರೋದು ಸ್ಟ್ರಾಂಗ್ ಹಿಂದಿರಬೇಕು. ಹಿಂದೆ ರಿಸ್ ಜಾಸ್ತಿ ಯಾವಾಗಲೂ ಕೂಡ, ಮುಂದಿನಕ್ಕಿಂತ ಹಿಂದೆ ರಿಸ್ ಜಾಸ್ತಿ ಕತ್ತಲಲ್ಲಿ. ಅದಕ್ಕೆ ಗಟ್ಟಿಮುಟ್ಟಾದ ವ್ಯಕ್ತಿ ಇರಬೇಕು ಭೀಮಸೇನ ದೇವರಿಂದ. ಅವರು ಯಾರೋ ಜ್ಞಾನ, ಮುಂದೆ ಅಧ್ಯಯನ, ಹಿಂದೆ ಜ್ಞಾನ. ಮಧ್ಯದಲ್ಲಿ ಕುಂತಿ, ಕುಂತಿ ಅಂದರೆ ಶ್ರುತಿ ವೇದ, ಧರ್ಮ ಧರ್ಮಾಚರಣೆ, ನಕುಲ ಸಹದೇವ, ಶೀಲ ವಿನಯ. ಇಷ್ಟಿದ್ದರೆ ಗ್ಯಾರಂಟಿ ದ್ರೌಪದಿ ಸಿಗ್ತಾಳೆ ಅಂತ. ದ್ರೌಪದಿ ಅಂದರೆ ಯಾರು? ವಿದ್ಯಾ, ವಿದ್ಯಾಪ್ರಾಪ್ತಿ ಆಗಬೇಕಾದ್ರೆ ಈ ರೀತಿ ಬದುಕಬೇಕು ಅಂತ ಹೇಳ್ತಾರೆ. ಇವತ್ತು ಗಂಗಾ ನೀಲ ಚರಂಡಿ ಇದ್ರೆ ಶುರುವಾಗ್ತದೆ, ಅಲ್ಲಿಂದ ವಾದ ಇದೆ. ಚರಂಡಿ ಪಕ್ಕದಲ್ಲಿ ಸಂಚಾರ, ಸ್ವಯಂ ರಾಕ್ಷಸರಿದ್ದಾಗಿದ್ದೇ ಇರ್ತಾರೆ ಅವರೇ. ಮಧ್ಯರಾತ್ರಿ ಪ್ರಯಾಣ, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ. ಈ ರೀತಿ ಯಾರು ಸಂಚಾರ ಮಾಡ್ತಾರೋ ಅವರು ವಿದ್ಯಾ ಬರುತ್ತೆ, ಅಪರೋಕ್ಷ ಜ್ಞಾನಿಗಳಾಗಿ ಸದ್ಗತಿ ಹೋಗಿಬಿಡ್ತಾರೆ. ಆಚಾರ್ಯರು ಒಂದೊಂದು ಸನ್ನಿವೇಶವನ್ನು ಕೂಡ ಅವ್ರ ಮುಂದೆ ಪ್ರೆಸೆಂಟ್ ಮಾಡೋ ರೀತಿಯೇ ಅವ್ರು ಹೇಳ್ತಾರೆ. ಏವ ಮಧ್ಯಾತ್ಮ ಇಷ್ಟಮಿ ಭಾರತಂ ಸರ್ವ ಮುಚ್ಚತೆ. ಮಹಾಭಾರತದ ಒಂದೊಂದು ಘಟ್ಟವೂ ಕೂಡ, ಒಂದೊಂದು ಪ್ರಸಂಗವೂ ಕೂಡ ಅಧ್ಯಾತ್ಮಮಯ ಅಂತ ಆಚಾರ್ಯ ಹೇಳಿದ್ರು. ಮಧ್ಯರಾತ್ರಿ ಆಗ ಒಂದು ಪ್ರಸಂಗ ಬರುತ್ತೆ. ಒಬ್ಬ ಚಿತ್ರರಥ ಅಂತ ಗಂಧರ್ವ, ಅವನು ಜನಕ್ರೀಡೆ ಆಡಲಿಕ್ಕೆ ಬಂದಿದ್ದ ತನ್ನ ಪತ್ನಿಯರ ಸಂಗತ. ಜನಕ್ರೀಡೆ ಆಡ್ತಾ ಇದ್ದಾನೆ, ಪಾಂಡವರು ಬರ್ತಾ ಇದ್ದಾರೆ ಮುಂದೆ. ಅವನು ಭಾರಿ ಸಿಟ್ಟು ಬಂತು, ತಷ್ಟ ಎದುರು ಕಾಣಿಸಿ ಹತ್ತಲ್ಲಿ ಕೂತಿದ್ದಾನೆ, ಕಾಣಿಸ್ಕೋತಾನೆ. ಯಾರು ನೀವೆಲ್ಲ ಕೂಡ? ಇದು ನಮ್ಮ ಕಾಲ ಹೇಳ್ತಾ, ನಮ್ಮ ಕಾಲ ಇದು. ಮಧ್ವೇಶ್ವರ ಬರ್ತದೆ, ಹಾಗೂ ನಾವು ಹೋಗ್ಬೇಕಾದ್ರೆ ನಮ್ಮ ಕಾಲ ಯಾಕೆ ಬಂದಿರಿ ಅಂತ ಭೂತ ಚೇಷ್ಟೆ ಮಾಡಿದ್ದು ಕೇಳ್ತೇನೆ. ಅಲ್ಲಿ ಭೂತ ಇಲ್ಲಿ ಗಂಧರ್ವ ಇಷ್ಟೇ ವ್ಯತ್ಯಾಸ. ಇಲ್ಲಿ ಹೇಗೆ ಬಂದಿರಿ ನೀವೆಲ್ಲ ಕೂಡ? ಮಧ್ಯ ಚರಣಾಯ ನಿಷಿದ್ಧ ಕಾಲ. ಮನುಷ್ಯರು ಓಡಾಡೋ ಹೊತ್ತಲ್ಲ ಇದು, ದೇವತೆಗಳು ಓಡಾಡಬೇಕು. ಇನ್ನು ಸ್ವಲ್ಪ ಬಂದಾದರೆ ರಾಕ್ಷಸರು ಓಡಾಡಬೇಕು. ತುಂಬ ಜನಕ್ಕೆ ಅರ್ಥ ಆಗಬೇಕು. ಹಗಲು ರಾತ್ರಿಯನ್ನು ನಿಶಾಕಾಲ ರಾಕ್ಷಸರ ಕಾಲ ಅಂತ ಕರೀತಾರೆ. ಮಧ್ಯರಾತ್ರಿಯಿಂದ ಪೂರ್ತಿ ರಾಕ್ಷಸರ ಕಾಲ. ಬೆಳಗಿನ ಜಾವ ಚಂದ್ರೋದಯ ಆಗಲಿ ಸಹ ಕೂಲ್ ಆಗುತ್ತೆ ಅಂತ, ಬೇಸಿಗೆಯಲ್ಲಿ ಸ್ವಲ್ಪ ಕೂಲ್ ಆಗುತ್ತೆ ವಾತಾವರಣ, ಅದು ಚಂದ್ರನ ಕಾಲ ಅಂತ ಕರೀತಾರೆ. ಎಲ್ಲ ಕಾಲವನ್ನು ವಿಭಾಗ ಮಾಡಿಬಿಟ್ಟು ಒಂದೊಂದು ಕಾಲಕ್ಕೆ ದೇವತೆಗಳಿದ್ದಾರೆ, ಆ ಕಾಲಕ್ಕೆ ದೇವತೆಗಳು ಅಭಿಮಾನಿ ದೇವತೆಗಳಾಗಿರ್ತಾರೆ. ಹೇಗೆ ಬಂದರೆ ನಮಗೆ ಅನಿಸ್ತಾ ಇದೆ ನೀವು ಖಂಡಿತ ಬ್ರಾಹ್ಮಣರಲ್ಲ ಅಂತ ಹೇಳಿದ್ರು. ಇಷ್ಟು ಧೈರ್ಯ ಬರಬೇಕಾದ್ರೆ ಬ್ರಾಹ್ಮಣರಲ್ಲ ಅಂತ ಹೇಳಿದ ತಕ್ಷಣ, ಬ್ರಾಹ್ಮಣರಲ್ಲ ಅಂದರೆ ಹೇಗೆ ಬಂದಿರಿ ನೀವೀಗ? ನಾನು ಮಹಾವೀರ ಗಂಧರ್ವ ಅಂತ ಹೇಳಿದ ತಕ್ಷಣ ಅರ್ಜುನ ಮಾತಾಡ್ತಾನೆ, ನೋಡು ನೀನು ಏನಾರು ಆಗಿ ನಮ್ಗೆ ಯೋಚನೆ ಇಲ್ಲ, ನಾವು ಅಸ್ತ್ರ ಬಲ್ಲವರು, ನಮಗೆ ಹಗಲು ರಾತ್ರಿ ಯೋಚನೆಯೇ ಇಲ್ಲ ಅಂತ ಹೇಳಿದರು. ಅದಕ್ಕೆ ಸಂಚಾರ ಮಾಡ್ತಿದ್ದೇವೆ, ದಾರಿ ಬಿಡು ಹೋಗ್ತೇವೆ ಅಂತ ಹೇಳ್ತಾರೆ. ಬಿಡೋದಿಲ್ಲ, ಹಾಗೆ ಮಾಡ್ತೀರಾ, ಯುದ್ಧಕ್ಕೆ ಬರ್ತೇವೆ. ನನಗೆ ಅವಮಾನ ಇದ್ದಾಗ ಲೆಕ್ಕ, ನನ್ನ ಕಾಲದಲ್ಲಿ ಎಂಟರ್ ಆಗಿದ್ದೀರಿ ಅಂದರೆ ನಮ್ಮ ಬೌಂಡ್ರಿ ಬಂದಾಗ ಲೆಕ್ಕ ನೀವೀಗ ಅಂತ ಯುದ್ಧ ಶುರು ಮಾಡೋಕ್ಕೆ ಹೋಗ್ತಾನೆ. ಅರ್ಜುನ ನೋಡ್ತಾನೆ, ಕೈಲಿ ಕೊಳ್ಳಿ ಪಂಚಿತ್ತಲ್ಲ ಅದನ್ನು ಮಂತ್ರಿ ಸೇರ್ಸಿ ಬಿಡ್ತಾನೆ ಅವನೇ, ಅವನ ಅಸ್ತ್ರಗಳನ್ನು ಬಿಡ್ತಾನೆ. ಅರ್ಜುನ ಮಂತ್ರಿಸಿಬಿಟ್ಟು ಅದನ್ನು ಬಿಟ್ಟುಬಿಟ್ಟಂತೆ, ಅದು ಹೋಗುತ್ತೆ, ರಥವನ್ನು ಸುಟ್ಟಾಕಿಬಿಡುತ್ತೆ ಅವ್ರ ರಥವನ್ನು, ಅವನ ಮೈಗೆ ಹತ್ತಿಕೊಳ್ಳುತ್ತೆ, ಅವನ ಬಟ್ಟೆ ಸುಟ್ಟಾಕಿಬಿಡುತ್ತೆ, ಚರ್ಮ ಸುಡ್ತಾ ಇದೆ ಅವನ ಚರ್ಮವನ್ನು ಹಾಕಿದ ಪಂಚ ಅಷ್ಟು ಕೆಲಸ ಮಾಡ್ತಾ ಇದೆ.
ಪೂರ್ತಿ ಸುಟ್ಟು ಬೈಯೆಲ್ಲ ಪೂರ್ತಿ ಸುಟ್ಟೋಯ್ತು. ಆದರೆ ಆಶ್ಚರ್ಯ ಅಂದರೆ ಒಳಗೇನು ಸುಟ್ಟಿಲ್ಲ, ಬರೀ ಚರ್ಮ ಮಾತ್ರ ಸುಟ್ಟಿದೆ. ಆಪರೇಷನ್ ಮಾಡೋ ಕರ್ ಮಾಡ್ತಾರಲ್ಲ ಹಾಗೆ ಮಾಡಿದ್ದಾರೆ ಅರ್ಜುನ, ಕರೆಕ್ಟಾಗಿ ಬೈಟ್ ಮಾತು, ಒಳಗೆ ಚೂರು ಗಾಯ ಆಗಿಲ್ಲ, ಹೊರ ಮಾತ್ರ ಸುಟ್ಟಿದೆ. ಮೊದಲು ಹೇಗಿದ್ದಂತ ಗೊತ್ತ, ಅವನು ಬಂಗಾರದ ಮೈಬಣ್ಣ ಅಂತವನು, ಇದ್ದಲು ಮೈಬಣ್ಣ ಬಂದಿದೆ ಅವನಿಗೆ, ಕಪ್ಪಗಾಗಿಬಿಟ್ಟಿದ್ದಾನು. ಅವನು ನೋಡಿದ, ಆಶ್ಚರ್ಯಪಟ್ಟ, ಶರಣ ಹೊಕ್ಕ, ದಯವಿಟ್ಟು ನಮ್ಮನ್ನು ಕಾಪಾಡು ಅಂತ ಕೇಳಿದ. ಅರ್ಜುನ ಬಿಟ್ಟ, ವಾಪಸ್ ತಗೊಂಡ್ಬಿಟ್ಟ. ಪುಣ್ಯಾತ್ಮ, ನೀನು ಬಿಟ್ಟಿದ್ದು ಯಾವುದು ಅಂತ ಕೇಳಿ, ಯಾವ ಹತ್ರ ಬಿಟ್ಟಿ ಅಂತ ಕೇಳ್ತಾನೆ. ಆಗ್ನೇಯಾಸ್ತ್ರ ಬಿಟ್ಟೆ ಅಂತ ಹೇಳ್ತಾನೆ. ನಾನು ಆಗ್ನೇಯಾಸ್ತ್ರ ಓದಿದ್ದೇನೆ, ಇಂಥ ನಮಗೆ ಗೊತ್ತಿಲ್ಲ ಅಂತ ಕೇಳಿದರೆ ಹೇಳ್ತಾರೆ, ಆಗ್ನೇಯಾಸ್ತ್ರ ಒಂದೇನೆ. ಆಚಾರ್ಯ ತಿಳಿತಾರೆ, ಅರ್ಜುನ ಬಿಟ್ಟ ಆಗ್ನೇಯಾಸ್ತ್ರ ಏನಾಗಿತ್ತು ಅಂದರೆ, ವಿದ್ಯಾ ಸುಶಿಕ್ಷಿತ ತಮಾಹಿ ಸುರೇಂದ್ರ ಸೂನವು, ಒಂದು ಮಾತಿದೆ, ಅಭ್ಯಾಸಾನುಸಾರಿನಿ ವಿದ್ಯಾ. ರ್ಯಾಂಕ್ ತಗೊಂಡನು ಅದೇ ಟೆಕ್ಸ್ಟ್ ಬುಕ್ ಓದಿರ್ತಾನೆ, ಸೆಕೆಂಡ್ ಕ್ಲಾಸ್ ತಗೊಂಡು ಅದೇ ಟೆಕ್ಸ್ಟ್ ಬುಕ್, ಫೇಲ್ ಆಗೋದು ಅದೇ ಟೆಕ್ಸ್ಟ್ ಬುಕ್ ಓದಿರ್ತಾನೆ. ಟೆಕ್ಸ್ಟ್ ಬುಕ್ ಚೇಂಜ್ ಆಗಿಲ್ಲ, ಓದ ಕ್ರಮ ಚೇಂಜ್ ಆಗಿಲ್ಲ. ಅದಕ್ಕೆ ಅರ್ಜುನ ಹೇಗೆ ಅಭ್ಯಾಸ ಮಾಡಿದ್ದ ಅಂದರೆ, ಆತ ಅಷ್ಟು ನಿಷ್ಠೆಯಿಂದ ಓದಿದ್ದರ ಫಲ ಹಾಗೆ. ಆತ ಅರ್ಜುನನಲ್ಲಿ ವಿದ್ಯೆಯ ಒಂದು ಮೂರ್ತಿ ಇತ್ತಂತ. ಅದೇ ನಾವು ಟೀಕಾಚಾರಿ ಬರ್ತೇವೆ, ಸುಧಾ ಹಾಗಾಗ ಅವರ ಅಧ್ಯಯನ ಹೇಗಾಗಿತ್ತು ಅಂಬುದಕ್ಕೆ ಆಚಾರ ಮುಂದೆ ಕೂತ್ ಕೇಳಿದವರಲ್ಲ ಎತ್ತಾಗಿಬಿಟ್ಟು, ಆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಅದು ಹೇಳ್ತಾನೆ, ನನಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಪುಣ್ಯಾತ್ಮ, ದಯವಿಟ್ಟು ನನಗೆ ಉದ್ದೇಶ ಮಾಡೋದನ್ನ ಅಂತೆ, ನನಗೆ ಉದ್ದೇಶ ಮಾಡೋದನ್ನ. ಆಗ ಅರ್ಜುನ ಹೇಳ್ತಾನೆ, ಎಲ್ಲ ಪರಿಚಯ ಆಯ್ತು, ಯಾವ್ದು ನನಗೆ ಅರ್ಥ ಆಗಿಬಿಡ್ತು, ಪರಿಚಯ ಆಯಿತು. ಅದು ಸುಮ್ಮನೆ ಉದ್ದೇಶ ಮಾಡು ಅಂತ ಕೇಳಿದ್ರೆ ಅರ್ಜುನ ಉದ್ದೇಶ ಮಾಡಿಬಿಡ್ತಿದ್ದ. ಆದರೆ ಒಂದು ಹೇಳ್ತಾನ, ನೀನೇನಾದರೂ ನನಗೆ ಉದ್ದೇಶ ಮಾಡಿದರೆ ನಾನು ನಿನಗೆ, ನಾನು ಗಂಧರ್ವ ವಿದ್ಯೆ ಹೇಳ್ಕೊಡ್ತೇನೆ ಅಂತ ಹೇಳ್ತಾನೆ, ಪ್ರತಿಯಾಗಿ ಹೇಳ್ಕೊಡ್ತೇನೆ, ಬೇಕಾದಷ್ಟು ವಶ್ವಗಳನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಅರ್ಜುನ ಹೇಳಿದನು, ನೋಡು ವಿದ್ಯೋಪದೇಶ ಮಾಡು ಅಂತ ಕೇಳಿದ್ದೆ ಮಾಡಿಬಿಡ್ತೇನೆ, ಅವೆಲ್ಲ ನನಗೆ ಬೇಡ ಅಂತ ಹೇಳ್ಬಿಡ್ತಾರೆ. ಯಾಕೆ ಅರ್ಜುನ ಬೇಡ ಅಂತ ಆಚಾರ್ಯ ಬರೀತಾರೆ, ಎಂದೂ ಕೂಡ ವಿದ್ಯೆಯನ್ನು ಮಾರಬಾರ್ದು, ಎಕ್ಸ್ಚೇಂಜ್ ಮಾಡ್ಕೋಬಾರ್ದು, ಅದೊಂದು ಕಾರಣ. ಇನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಏನಿರಬೇಕು, ಮ್ಯಾಚಿಂಗ್ ಇರಬೇಕು. ಅರ್ಜುನ ಹೇಳೋ ವಿದ್ಯೆ ಭಾರಿ ದೊಡ್ಡದು, ಅವನು ಕೊಡ್ತಕ್ಕ ಗಂಧರ್ವ ವಿದ್ಯೆಗಿಂತ ಇವರು ವಿದ್ಯೆ ದೊಡ್ಡದು, ಅವನು ಕೂಡ ಕುದುರೆಗಳಿಗಿಂತ ದೊಡ್ಡದು. ಅದಕ್ಕೆ ನೈವಾತ್ರ ವಿನಿಯಮ ಇಚ್ಛತ್ ಅಂತ ಹೇಳ್ತಾರೆ, ವಿನಿಮಯ ಮಾಡಿಕೊಂಡು ಅರ್ಜುನ ಇಷ್ಟಪಡಲಿಲ್ಲ. ನೀನು ಅಷ್ಟು ಕೊಡಬೇಕು ಅಂತಿದ್ರೆ ಮುಂದೆ ಯಾವಾಗಲಾದ್ರೂ ಕೊಡು, ಆ ಅಕೌಂಟೆ ಬೇರೆ, ಅಕೌಂಟೆ ಬೇರೆ, ನಾನು ಉಪದೇಶ ಮಾಡ್ತೇನೆ ಅಷ್ಟೇ, ನೀನು ದಾನ ಕೊಡು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನವನ್ನು ಎಂದೂ ಮಾರಬಾರದು. ಯಾತಕ್ಕೆ ಮಾರಬಾರದು ಅಂದರೆ, ಜ್ಞಾನ ಹೈಯೆಸ್ಟ್ ಆದ್ದರಿಂದ ಅದು ಮಾರಿದರೆ ಬೆಲೆ ಕಟ್ಟಾಗುತ್ತೆ, ಮಾರಬಾರದು ಅಂತ ಹೇಳ್ತಾರೆ. ಅರ್ಜುನ ಒಳ್ಳೆಯ ಜ್ಞಾನಿ ಅಷ್ಟು ಮಾಡ್ತಾನೆ. ಅದು ಹೇಳ್ತಾನೆ, ನಾನು ಸೋತೆ, ನನ್ನ ಮೈಬಣ್ಣ ಕಪ್ಪಾಗಿದ್ದು ದುಃಖ ಅಲ್ಲ, ಎಂಥ ಮಹಾನುಭಾವ ನೋಡಿದೆ ನಾನು ಅಂತ ಹೇಳ್ತಾನೆ. ಎಂಥವ್ರ ದರ್ಶನ ಆಯಿತು ನನಗೆ, ಇಂಥ ವಿದ್ಯಾವಂತ ಕಂಡಿದ್ದ ನನಗೆ ಖುಷಿಯಾಗಿದೆ ಅಂತ ಹೇಳಿ, ನೋಡಿ ಪಾಂಡವರೇ, ನಾನು ಮಾತು ಹೇಳ್ತೇನೆ, ಒಬ್ಬರು ಗುರುಗಳು ಪುರೋಹಿತರು ಅಂತಿರಬೇಕು ಯಾವಾಗಲೂ ಕೂಡ, ನೀವು ಇಟ್ಕೊಳ್ಳೋದು ವಾಸಿ ಅಂತ ಹೇಳಿದ್ರೆ, ಆಯ್ತಪ್ಪ ಯಾರು ಬೇಕು ಅಂದರೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅಂತರಿಕ್ಷದ ಬರ್ತಾರೆ ಇಂಪಾರ್ಟೆಂಟ್ ಪುರೋಹಿತ, ಪಾಂಡವರಿಗೆ ಭೂಲೋಕದ ಪುರೋಹಿತರಲ್ಲ, ಧೌಮ್ಯಾಚಾರ್ಯ ಬರ್ತಾರೆ ಅಲ್ಲಿಂದ, ಅಲ್ಲಿಂದ ಇಳಿದು ಬಂದ್ರಂತ ಹಾಗೆ ಪುರೋಹಿತ. ಇವ್ರು ಪುರೋಹಿತ ಇಳಿದು ಬಂದ ಮಾಡ್ತಿರ್ತಾರೆ ಅಷ್ಟೇ, ಇಳಿದು ಬಂದಿರೋದಿಲ್ಲ, ಇಳಿದು ಬಂದ ಮಾಡ್ತಿರ್ತಾರೆ, ಎಲ್ಲರೂ ಅಲ್ಲ, ಪಾಪ ತುಂಬ ಜನ ಯೋಗ್ಯರಿದ್ದಾರೆ, ಅದರ ಮಧ್ಯೆ ಇಂಥವರು ಇರ್ತಾರೆ. ಆದರೆ ಅದು ಇಳಿದು ಬಂದ ಪುರೋಹಿತರು ಬರಿ ಹಾಗೆ ಇಳಿದು ಬಂದು ಮತ್ತೆ ಹಾಗೆ ಮೇಲೆ ಹೋಗ್ಬಿಡ್ತಾರ. ಎಂಥ ಆಶ್ಚರ್ಯ ಅಂದರೆ ಹೊಸ ತೀರ ವಿನೂತನವಾದ ಕಲ್ಪನೆ, ಮೇಲಿಂದ ಹಿಡಿದು ಬರೋದೇನೋ ಮತ್ತೆ ವಾಪಸ್ ಹೋಗೋದಿಲ್ಲ. ಪಾಂಡವರು ರಾಜ್ಯಾಳವರು ಇರ್ತಾರೆ, ತಮ್ಮ ಕೆಲಸ ಮುಚ್ಚಿ ವಾಪಸ್ ಹೋಗ್ತಾರೆ. ಗಂಗಾದೇವಿ ಹಾಗೆ ಬಂದ ಕಥೆ ನಿಮಗೆ ಗೊತ್ತಿದೆ ಈಗಾಗಲೇ, ಗಂಗಾದೇವಿ ಮೂಲ ರೂಪದಿಂದಲೇ ಬಂದು ಶಂತನಿಗೆ ಸಂಸಾರ ಮಾಡಿ ಮಕ್ಕಳನ್ನ ಪಡೆದಿರ್ತಾಳೋ, ಅವರು ಹಾಗೆ ಹಿಡಿದು ಬಂದರು. ದೊಡ್ಡ ಕಥೆಗಳೆಲ್ಲ ಹೇಳ್ತಾರೆ, ಅವೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಮುಂದೆ ಪಾಂಚಾಲನ ಪ್ರವೇಶ ಮಾಡ್ತಾರೆ, ಅಲ್ಲಿ ಆಗಲೇ ಸ್ವಯಂವರದ ಏರ್ಪಾಡು ಭಾರಿ ಜೋರ ಅನ್ನೋದ್ಬಿಟ್ಟಿರುತ್ತೆ. ಅಲ್ಲಿ ಎಲ್ಲ ರಾಜರು ರಾಜಕುಮಾರರು ಎಲ್ಲ ಸೇರಿಬಿಟ್ಟಿರ್ತಾರೆ. ಎಷ್ಟರ ಸೇರಿದ್ರು ಯೋಚನೆ ಮಾಡಬೇಡಿ, ಭೂಲೋಕದಲ್ಲಿ ಇದ್ದವರಲ್ಲಿ ಸೇರಿಬಿಟ್ಟಿದ್ರು ಅಂತ ಹೇಳ್ತಾರೆ. ದ್ರೌಪದಿ ಸ್ವಯಂವರಕ್ಕೆ ಅಂಥ ಮಹತ್ವ ಇತ್ತು. ದ್ರೌಪದಿ ಅಂದರೆ ತ್ರಿಲೋಕ ಸುಂದರಿ, ಯಜ್ಞ ಭೂಮಿಯಲ್ಲಿ ಅವತಾರ ಮಾಡಿದವರು, ಅಶರೀರವಾಣಿಯಲ್ಲಿದೆ, ಉತ್ಪತ್ತಿ ಸರ್ವಜ್ಞ ಸರ್ವಾಭರಣ ಭೂಷಿತ, ಅದೆಲ್ಲ ಆಚಾರ ವರ್ಣನೆ ಮಾಡಿದ್ದಾರೆ. ಅಶರೀರವಾಣಿಯ ಮಾತು ಗೊತ್ತಾಗಿದೆ, ಎಲ್ಲರೂ ಬಂದಿದ್ದಾರೆ ದ್ರೌಪದಿ ತಮಗೆ ಬೇಕು ಅಂತ ಆಶೆಯಿಂದ. ಅಷ್ಟು ತುಂಬಿ ಹೋಗಿದೆ. 15 ದಿವಸಗಳ ಪ್ರಿಪ್ರೇಷನ್ ನಡೀತಾ ಇದೆ ಅಂತ ಸ್ವಯಂವರಕ್ಕೋಸ್ಕರ, ಅದು ಫೈನಲ್ ಪ್ರಿಪ್ರೇಷನ್ 15 ದಿವಸ. ಈ ಕಾಮನ್ವೆಲ್ತ್ಗೆ ಒಳ್ಳೆ ತಿಂಗಳುಗಟ್ಟೆ ಮಾಡಿದ್ದಾರೆ, ಯಾವ್ಯಾವುದಕ್ಕೆ ಎಷ್ಟು ದಿನ ಹಾಕಿದ್ದಾರೆ ಈ ಮಧ್ಯೆ ಅಂಥದ್ರೆ ಅಂತ ಹೊತ್ತಿನ ಇದಕ್ಕೇನು ಮಾಡಬೇಕು, ಇದು ಕಾಮನ್ ಅಲ್ಲ, ಸ್ಪೆಷಲ್ ಸ್ವಯಂವರ. ಅಷ್ಟು ಜನ ಅಲ್ಲಿ ಸೇರಿದ್ದಾರೆ. ಪಾಂಡವರು ಇಟ್ಕೊಂಡ ಜಾಗ ಯಾವುದು ಗೊತ್ತಾ, ಭಾರ್ಗವ ಕರ್ಮಶಾಲಾ, ಒಂದು ಕುಂಬಾರ ಮನೆ ಇಟ್ಕೊಂಡ್ರಂತು, ಕುಂಬಾರ ಮನೆ ಹಾಳ್ತವರಿಗೆ. ಯಾತಕ್ಕೆ ಗೊತ್ತಾ, ಭೀಮಸೇನದೇವರು ಕುಂಬಾರ ಮನೆ ಇಟ್ಕೊಂಡ್ರು ಅಂದರೆ ಮುಂದೆ ಕುಂಬಾರರಾಗ್ತಾರೆ, ಜಗ ಸೃಷ್ಟಿ ಮಾಡಿ ಕುಂಬಾರನ ಕೆಲಸ ಅಂತ ಹೇಳ್ತಾರೆ. ಭಾವಿ ಬ್ರಹ್ಮ ಅವರು ಸರಿಯಾದ ಜಾಗ ಹಾಕಿಕೊಂಡಿದ್ದಾರೆ. ಅಲ್ಲಿದ್ದು ದಿವಸ ಸ್ವಯಂವರದ ಏರ್ಪಾಟಲ್ಲಿ ನಡೀತಾ ಇದ್ದಾಗ ಸ್ವಯಂವರ ದಿವಸ ಬಂತು, ಅಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ದ್ರುಪದ ರಾಜನಿಗೆ ಯಾತಕ್ಕೆ ದ್ರೌಪದಿ ಮಗಳಾಗಿಬಿಟ್ಟು ಎಲ್ಲ ಕೇಳಿದ್ದೇನೆ. ಅರ್ಜುನೇ ಕೊಡಬೇಕು ಅಂತ ಪಡೆದಿದ್ದ, ಅರ್ಜುನಿಗೆ ಮಗಳು ಕೊಡಬೇಕು ಅಂತ ಯೋಚನೆ ಮಾಡಿ ಪಡೆದಿದ್ದ. ಮುಂದೆ ಸುದ್ದಿ ಬಂತು, ಅರಿಗಿನ ಮನೆಯಲ್ಲಿ ಪಾಂಡವರು ಸುಟ್ಟೋಗಿಬಿಟ್ರು ಅಂತ ಸುದ್ದಿ ಬಂತು. ಮರುದಿವಸ ಬೆಳಗ್ಗೆ ಜನ ನೋಡಿದ್ದಾರೆ ಅಲ್ಲಿ ಸುತ್ತಲಿನ ನೋಡ್ತಾರೆ, ಅಡುಗೆ ಮನೆ ಭಸ್ಮ, ಬರೀ ಬೂದಿಯರ ಹಾಕಿ ಅಸ್ಥಿ ಪಂಜರಗಳು, 5 + 1 + 1 7 ಅಸ್ಥಿ ಪಂಜರ ಕಂಡು ಜನ ಎಲ್ಲ ಯಾರಿಗಿರ್ಬೋದು ಅಂತ ಯೋಚನೆ ಮಾಡಿ. ಸರಿಯಾಗಿ ಒಬ್ಬ ಹೆಂಗಸು, 5 ಜನ ಸಣ್ಣವರು, ಒಬ್ಬ ವಯಸ್ಸಾದವರು ಅಂದ್ಕೊಂಡ್ರು. ಈಕೆ ಕುಂತಿ, 5 ಜನ ಪಾಂಡವರು, ಅವನು ಪುರೋಚನ ಅಂತ ಐಡೆಂಟಿಫೈ ಮಾಡಿ. ಅಷ್ಟು ಐಡೆಂಟಿಫೈ ಮಾಡಿಕೊಂಡು ತುಂಬ ದುಃಖ ಪಡ್ತಾರೆ. ಎಂಥ ರಾಕ್ಷಸ ಇವನು, ಎಂಥ ಪಾಪಿ ದುರ್ಯೋಧನ. ಹಾ ಪಾಂಡವಾನ್ ಅದಹ ದೇಶ ಪಾಪ, ಪಾಂಡವರಂತವನು ಕೊಂದು ಹಾಕಿಬಿಟ್ಟ ಪಾಪಿ. ಆದರೆ ಒಂದೇ ಸಮಾಧಾನ, ಈ ಪುರೋಚನ ತಾನೂ ಸತ್ತ ಅನ್ನೋದೇ ನನಗೆ ಸಮಾಧಾನ ಅಂತ ಹೇಳ್ತಾನೆ. ತಾನೂ ಸತ್ತ, ನಡೆದು ಗೊತ್ತಿಲ್ಲ ಪಾಪ ಅಂತ ಗೋಳಾಡ್ತಾರೆ. ಹಸ್ತಿನಾಪುರಕ್ಕೆ ಸುದ್ದಿ ಹೋಯಿತು. ಅಷ್ಟು ದುರ್ಯೋಧನಾದಿಗಳಂತೂ ಕಾಯ್ತಾ ಕೂತಿದ್ರು, ಯಾವಾಗ ಬರುತ್ತೆ, ಏರ್ಪಾಟು ಮಾಡಿದವರಲ್ಲ, ಎಲ್ಲ ಬಂದರು, ವಿಷ್ಣುವಾದಿಗಳು ಬಂದರು, ಭಾರಿ ದುಃಖಪಟ್ಟರು. ಇಲ್ಲಿ ಒಂದು ಸಮಸ್ಯೆ, ಪಾಂಡವರು ಯಾತಕ್ಕೆ ಎಸ್ಕೇಪ್ ಆಗಿ ಹೋಗಬೇಕಾಯ್ತು, ಅಲ್ಲೇ ಇರ್ಬೋದಾಗಿತ್ತಲ್ಲ, ಮರುದಿವಸ ಇಲ್ಲಿ ಹಸ್ತಿನಾಪುರಕ್ಕೆ ಬರ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ತುಂಬ ಜನ ಒಳ್ಳೆ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಧರ್ಮರಾಜನಿಗೆ ಭಾರಿ ಭಯ. ಇದೆಲ್ಲ ಕೂಡ ನಮಗೆ ಗೊತ್ತು, ಅರಿಗಿನ ಮನೆ ಅಂತೇಳಿ ಹುಡುದವರು ಯಾರಿಗೂ ಗೊತ್ತಿಲ್ಲ. ದುರ್ಯೋಧನ ಮಾಡಿದ ಸಂಚು ಗೊತ್ತು, ಭೀಷ್ಮ ದ್ರೋಣರಿಗೆ ಗೊತ್ತಿಲ್ಲ. ಅವರೇನು ತಿಳ್ಕೊಂಡ್ಬಿಡ್ತಾರೆ, ಏನೋ ಇಳ್ಕೊಳ್ಳೋಕ್ಕಿಂತ ಜಾಗ ಕೊಟ್ಟಿದ್ದಾರೆ ಧರ್ಮರಾಜಾದಿಗಳಿಗೆ, ಮನೆ ಸುಟ್ಟು ಹೋಗಿಬಿಟ್ಟಿದ್ದಾರೆ ಅಂತ ನಮ್ಮ ಮೇಲೆ ಅವರು ಅಪವಾದ ಹಾಕಬಹುದು. ದುರ್ಯೋಧನ ಅವರು ತಲೆ ಕೆಡಿಸಿಬಿಟ್ಟು ನಮ್ಮ ಬಗ್ಗೆ ಅಪ್ರೀತಿ ಉಂಟು ಮಾಡಬಹುದು. ನಮಗೆ ಯಾವ ಪುರಾವೆಗಳಿಲ್ಲ ಕೊಡಲಿಕ್ಕೆ, ಯಾವ ಪುರಾವೆ ನಮ್ಮ ಕಡೆ ಇಲ್ಲ ನೋಡೋದಕ್ಕೆ. ಅವರು ಒಳ್ಳೆ ವ್ಯವಸ್ಥೆ ಮಾಡಿದ್ದಾಂ ಬರೀ ಇಂಪ್ರೆಷನ್ ಕೊಟ್ಬಿಟ್ಟಿದ್ದಾನೆ. ಈಗೇನಾದರೂ ಹೊರಗಡೆ ಬಂದರೆ ಅವರಿಗೆ ಬೇಜಾರಾಗುತ್ತೆ. ಆದ್ದರಿಂದ ಸತ್ಯಕ್ಕೆ ನಾವು ತಲೆಮರೆಸಿಕೊಂಡಿರೋದು ವಾಸಿ ಅಂತ ಹೋಗ್ಬೇಕು. ತಮಾಷೆ ತಪ್ಪು ಮಾಡಿದಂಗೆ ಬರಿತಾ ಇದ್ದಾನೆ, ತಪ್ಪು ಮಾಡದೇ ಇದ್ದವು ದೂರ ಹೋಗ್ತಾ ಇದ್ದಾರೆ. ಜ್ಞಾನಿಗಳ ರಕ್ಷಣ ಅಂತ ಹೇಳ್ತಾರೆ. ಸಾತ್ವಿಕರು ಯಾವಾಗಲೂ ಕೂಡ ತಾವು ತುಂಬ ಮೃದುವಾಗಿ ನಡ್ಕೊಳ್ತಾರೆ, ಸೋತಂತೆ ನಡ್ಕೊಳ್ತಾರೆ, ಸೋತಿರೋದಿಲ್ಲ. ಆ ವಿನಯನೇ ಅವರನ್ನು ಗೆಲ್ಲಿಸು, ಅದಕ್ಕಾಗಿ ದೂರ ಹೋಗಿದ್ರು. ಇವರು ಯಾರಿಗೂ ಸಿಗಲಿಲ್ಲ. ಯಾರು ದುರ್ಯೋಧನ ಖುಷಿಪಟ್ಟ, ಮುಂದೆ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ಆ ಹೊತ್ತಿಗೆ ಏನು ನಡೀತು ಗೊತ್ತಾ, ಎಲ್ಲ ಧರ್ಮೋದಕ್ಕೆಲ್ಲ ಆಗಬೇಕಲ್ಲ, ಸತ್ತವರಿಗೆಲ್ಲ ಮಾಡಬೇಕಲ್ಲ, ಧರ್ಮೋದಕ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ. ಗಂಗಾ ನದಿಗೆ ಹೋಗಿದ್ದಾರೆ, ಎಲ್ಲ ತರ್ಪಣ ಎಲ್ಲ ಕೊಡ್ಲಕ್ಕೆ ಹೊರಟಿದ್ದಾರೆ. ಆಗ ಭೀಷ್ಮ ದ್ರೋಣರು ಮಾತಾಡ್ತಾ ಇದ್ದಾರೆ, ಆಚಾರ್ಯರೇ ನಿಮ್ಮ ನಂಬಿಕೆ ಬರುತ್ತಾ ಅಂತ ಕೇಳ್ತಾರೆ ಭೀಷ್ಮರು. ಅಂಥ ಭೀಮಸೇನನ್ನು ಹ್ಯಾಕ್ ಕೊಲ್ಲಕ್ಕೆ ಸಾಧ್ಯ ಇವರು, ಅಂಥ ಧರ್ಮರಾಜ ಹ್ಯಾಕ್ ಸಾಯ್ತಾನೆ, ಅಂಥ ಅರ್ಜುನಿಗೆ ಸಾವು ಬರೋ ಸಂಭವ ಇದೆಯಾ, ಸ್ವಲ್ಪ ಯೋಚನೆ ಮಾಡಿದ್ರೆ ಅಂತ ಇವರಂತ. ನನಗೂ ಹಾಗೆ ಆಗ್ತಾ ಇದೆ ಅಂತ ಅವರಂತ, ನಾನು ನಂಬಲೇಕಾಗ್ತಾ ಇಲ್ಲ ಇದನ್ನು. ಎಂಥ ಬೇಕು ವರುಣ ಹಾಕಿಬಿಟ್ರೆ ಮುಂದವರು ಅಂಥವ್ರು, ಇವರಂತ ಆಲ್ ಪ್ರೂಫ್ ಆಗಿರೋರು. ಎಂಥ ಮಹಾನುಭಾವರು, ಎಂಥ ಧರ್ಮಿಷ್ಠರು, ಅಂಥವ್ರಿಗಿಂತ ಸಾವು ಹ್ಯಾಕ್ ಬರಲಿಕ್ಕೆ ಸಾಧ್ಯ, ಏನೋ ಆಗಿರ್ಬೇಕಲ್ವಾ ಅಂದ್ರೆ. ಇದರ ಪಕ್ಕದಲ್ಲೇ ಇರ್ತಾನೆ ಆಚಾರ್ಯರೇ, ಪಾಂಡವರು ಏನೂ ಆಗಿಲ್ಲ, ಹುಷಾರ ಸುಮ್ಮನೆ ಇದ್ಬಿಡಿ ಆಮೇಲೆ ಹೇಳ್ತೀನಿ ವಿಷಯ ಅಂತ ಹೇಳ್ತಾರೆ. ಯೋಗ್ಯರಲ್ಲ, ಏನು ಆಗಿರ್ ಮುಂದೆ ಆಮೇಲೆ ಹೇಳ್ತೀರಂತೆ, ಸುಮ್ಮನೆ ಇದ್ಬಿಡಿ ಸಾಕು ಅಂಥೇಳಿ ತಾನು ಕೂಡ ಕೊಟ್ಟಾಯ ಮಾಡಿದ್ದೆ. ಪುರೋಚನಿಗಂತೂ ಕೊಡಬೇಕಲ್ಲ ಪಾಪ, ಯಾರು ಗ್ಯಾರೇಟ್ ಹೋಗಿದ್ದಾನೆ, ಅವನಿಗೆ ಕೊಟ್ಟಾಯ ಮಾಡಿರ್ತಾನೆ, ಅವನು ಅಯೋಗ್ಯ ಹಾಳಾಗಲಿ. ತಮಾಷೆ ಎಲ್ಲ ನೋಡ್ತಿದ್ದಾರೆ. ಕೃಷ್ಣ ಬಂದಂತನಿಗೆ, ಕೃಷ್ಣ ಬಂದುಬಿಟ್ಟು ತಾನು ಕೊಡೋಕ್ಕೆ ಶುರು ಮಾಡಿದ್ದೆ. ದುರ್ಯೋಧನ ಆ ಗ್ಯಾರಂಟಿ ಇದೆ, ದೇವರ ಪಾಂಡವರು ಗ್ಯಾರಂಟಿ ಸತ್ತಿರಬೇಕು, ಕೃಷ್ಣನೇ ಕೊಡ್ತಾರೆ ಅಂದ್ರೆ ಗ್ಯಾರಂಟಿ ಹೋಗಿರು ಪಾಂಡವರು. ಕೃಷ್ಣ ಕೊಟ್ಟಿದ್ದೆ ಅದಕ್ಕೆ ಇವರು ನಂಬಿ ಹಾಳಾಗಲಿ ಅಂತ ಕೃಷ್ಣ. ಅದಕ್ಕೆ ಅಸುರಮೋಹನ, ಈಗ ಗೊತ್ತಾಯ್ತು ಅಸುರಮೋಹನ ಇಲ್ಲೇ ಮಾಡ್ತಿದ್ದಾನೆ ಕೃಷ್ಣ. ಅದು ದುರ್ಯೋಧನ ಮಹಾಸುರ, ಅವರಿಗೆ ಮೋಹನ ಹೇಗೆ ಮಾಡಿದನೋ ಅದೇ ರೀತಿಯಲ್ಲಿ ವೇದವ್ಯಾಸರು ಮೋಹಕವಾಗಿ ಬರೀತಾರೆ, ಮೋಹಕವಾಗಿ ನಡ್ಕೊಂಡ ಮೋಹಕವಾಗಿ ಬರೀತಾರೆ. ನಡೀತಲ್ಲಿಗೆ ಬಂಡ ವಿಷಯ ಅದು ಗೊತ್ತಾಗಲಿಲ್ಲ, ವಿದುರ ಹೇಳಿಬಿಟ್ಟಿದ್ದಾರೆ, ವಿದುರನೇ ಗೊತ್ತಿದೆ. ಭೀಷ್ಮಗೌಡರು ಖುಷಿಯಾಗಿಬಿಡುತ್ತೆ ಅವರಿಗೆಲ್ಲ ಕೂಡ. ಮುಂದೆ ದೃಪದರಾಗಿ ಕಿವಿ ಸುದ್ದಿ ಬಿತ್ತು, ತುಂಬ ನಿರಾಶೆ ಆಯಿತಾನೆ. ಈ ಅರ್ಜುನ ಕೊಡಲಿಕ್ಕೆ ಅಂತ ನಾನು ಕಣ್ಣನ್ನು ಪಡ್ಕೊಂಡ್ರೆ ಅರ್ಜುನ ಪಾಂಡವರೇ ಹೋಗಿದ್ರು ಅಂತ ಹೇಳ್ತಾರಲ್ಲ, ಒಂದು ಫ್ಲಾಶ್ ಆಯಿತು. ರುದ್ರದೇವರು ಕೊಟ್ಟ ವರ ಇತ್ತು, ರುದ್ರದೇವ್ ವರ ಕೊಟ್ಟಮೇಲೆ ನಡೀಬೇಕು. ಹಿಂದೆ ಆತ ಮಾಡಿದ್ದ ಹೆಣ್ಮಗು ಹುಟ್ಟಿದ್ರು ಗಂಡ ಆಗುತ್ತೆ ಅಂತ ಡ್ರೆಸ್ ಆಗಿ ಬಳಸಿದ ಕತೆ ಗೊತ್ತಿದ್ದಾರೆ ಅವರಿಗೆ. ರುದ್ರದೇವರು ಭಾರಿ ನಂಬ್ತಾ ಇಲ್ಲ, ನಂಬೋದು ಒಳ್ಳೆಯದೇ, ಸಾತ್ವಿಕರು ಭಾರಿ ನಂಬಬೇಕು ಅವರನ್ನು. ತಾಮಸರಿ ಮೋಸ ಆಗುತ್ತೆ, ಸಾತ್ವಿಕರಿಗೆ ಮೋಸ ಆಗೋದೇ ಇಲ್ಲ. ಅವ್ರ ಮಾತು ಯೋಚನೆ ಮಾಡಿದ, ಪಾಂಡವರು ಸತ್ತಿಲ್ಲ ಅಂದ್ಕೊಂಡ. ಅದು ಬೇರೆ ಇಲ್ಲ, ಮಂತ್ರಬಲನೇ ಮಂತ್ರಬಲ ಆತನಿ, ಶ್ರದ್ಧಾಹಿ ಪರಮಾಗತಿ, ಪಾಂಡವರು ಸರಿ ಎಲ್ಲೋ ಇರಬೇಕು ಅವರು. ಆದರೆ ಹುಡುಕೋದಾರೆ ಸುಲಭದ ಕೆಲಸ ಅಲ್ಲ, ಒಂದು ಕೆಲಸ ಮಾಡ್ತೇನೆ ಅಂತ ಹೇಳಿ, ಒಂದು ಕಾರಣ ಪಾಂಡವರಂಥವ್ರು ಸಾಯೋದಿಲ್ಲ, ಇನ್ನೊಂದು ಕಾರಣ ರುದ್ರದೇವರು ವರ ಇವೆ, ಮತ್ತೊಂದು ಕಾರಣ ಅದು ಹೇಳ್ತಾನೆ, ನಾನು ಪಡೆದಿದ್ದು ಯಾಗ ಮಾಡಿ, ಯಾಗಕ್ಕೆ ಉಪಯೋಗಿಸಿದ್ದು ವೇದ ಮಂತ್ರಗಳು, ಹೇಳಿದವರು ಯಾಜೋಪಯಾಗರು. ಅಂಥ ಬ್ರಾಹ್ಮಣರು ಬಂದ ವೇದವಾಕ್ಯ ಹೇಗೆ ಸುಳ್ಳಾಗುತ್ತೆ? ಯಾಜೋಪಯಾಜ ಮುಖ ನಿಸೃತ ಏಷ ಮಂತ್ರ ನಾಸತ್ಯಕಾರಹ. ಇದೆಲ್ಲ ಯೋಚನೆ ಮಾಡಿದರೆ ಅಧಿಕಾರಿ ಮಂತ್ರ ಸ್ಥಳ ದೇಶ ಎಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ನಂಬರ್ ಒನ್ ಇದೆ. ಯಜ್ಞ ಮಾಡಿದ ಗಂಗಾ ತೀರದೊಳಗೆ ಸುಳ್ಳಾಗ ಸಂಭವನಿಲ್ಲ, ಪಾಂಡವರು ಇದ್ದೇ ಇದ್ದಾರೆ, ಹುಡುಕ್ಬೇಕಷ್ಟೇ. ಅದು ಉಪಾಯ ಮಾಡಿದ, ರುದ್ರದೇವರು ತಪಸ್ಸು ಮಾಡಿದ, ಮತ್ತೆ ಪ್ರತ್ಯಕ್ಷರಾದ. ಅತ್ಯಂತ ಮನುಷ್ಯ ಏನು ಕೇಳ್ಬೋದಾಗಿತ್ತ, ಸ್ವಾಮಿ ಪಾಂಡವರು ಹೇಳಿದ್ದಾರೆ ಅಂತ ಕೇಳಬಾರ್ದೆ, ಕೇಳೋದಿಲ್ಲ. ಸ್ವಾಮಿನ ಒಂದು ಧನಸ್ಸು ಕೊಡಬೇಕು ನನಗೆ. ಆ ಧನಸ್ಸು ಹೇಗಿರಬೇಕು ಅಂದರೆ ಅರ್ಜುನನ ಬಿಟ್ಟು ಬೇರೆಯವರು ಯಾರು ಯತ್ನಕ್ಕೆ ಬರಬಾರ್ದು ಅಂತ ಧನಸ್ಸು ಕೊಡಿ ಅಂತ ಹೇಳಿ. ಅಂದರೆ ಅದು ಎತ್ತಿದ್ರೆ ಅರ್ಜುನೇ ಆಗಿರಬೇಕು ಅಂತ ಗ್ಯಾರಂಟಿ. ಈ ರೀತಿಯಾಗಿ ಕೇಳಿಲ್ಲ, ಅರ್ಜುನ ಹೇಳಿದ್ದಾರೆ ಅಂತ ಕೇಳಬಾರ್ದೆ, ಕೇಳೋದಿಲ್ಲ. ಅದೇ ಪ್ರಶ್ನೆ, ಬೇಷ್ಟನ್ನು ಹೇಗೆ ಕೇಳಬೇಕು ಸರ್, ಎಂಥ ಪ್ರಾಬ್ಲಮ್ ಕೊಟ್ಟರು ಪಾಸ್ ಆಗಬೇಕು ಅದನ್ನು ಹೇಳಬೇಕು ಹೊರತು ಸರ್ ಯಾವ್ದು ಕೊಟ್ಟಿದ್ದಾರೆ ಅಂತ ಕೇಳಬಾರ್ದು. ಯಾವ್ದು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಔಟ್ ಆಗಿರಬೇಕು ಸರ್, ಮೋಸ. ಯಾವ್ದು ಕೊಟ್ಟರು ಬರೀಬೇಕು ಆ ರೀತಿ ಮಾಡಿ. ಇದಕ್ಕೆ ವರ್ಷ ಪ್ರಯತ್ನ ಅಂದರೆ ಪ್ರಯತ್ನ ಮೇಕ ಮಾತ್ರಕ್ಕೂ ನಿಧಾಯ ಭೂತಿ ಮಾಪ್ ನಮಃ. ದ್ರುಪದಾಜನ ರೀತಿ ಗೊತ್ತಾದ ಮೇಲೆ ನಾವು ಎಂದು ಕೂಡ ಏನು ಕೇಳೋದಕ್ಕೆ ಹೋಗಬಾರ್ದು, ಮುಂದಿನ ಪ್ರಶ್ನೆ ಕೇಳಿ ನಮ್ಮ ಉದ್ಧಾರ ಮಾಡುತ್ತೆ, ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಷ್ಟೇ ಹೊರತು ಉತ್ತರ ಕೇಳಬಾರ್ದು. ಈ ದೃಷ್ಟಿಯಿಂದ ಆತ ಅದು ತೆಗೆದು ಕೊಟ್ಟುಬಿಟ್ಟು ತಗೊಂಡು ಬಂದ. ಅದನ್ನು ಸಿಟ್ಟ ಅನೌನ್ಸ್ ಮಾಡಿದ್ರೆ ಎಲ್ಲ ಬಂದುಬಿಟ್ಟಿದ್ದಾರೆ. ಈಗ ಅಷ್ಟೊತ್ತಿಗೆ ಒಂದು ಪ್ರಸಂಗ ನಡೆದೋಗಿತ್ತಲ್ಲಿ, ನಿನ್ನೆ ಕೇಳಿದ್ದೇವೆ. ಯಾವಾಗ ಸಮಂತಕ ಮಣಿಯನ್ನು ಕೃಷ್ಣ ವಾಪಸ್ ಕೊಟ್ಬಿಡ್ತಾರಲ್ಲ, ಸತ್ಯಭಾಮಾದೇವನ ಶಿಕಾರ ಮಾಡಿ ವಾಪಸ್ ಕೊಟ್ಟ ಸತ್ತಾಯ ಇಟ್ಕೊಂಡ್ಬಿಟ್ಟಾರೆ. ಆಗ ಅಕ್ರೂರ, ಕೃತವರ್ಮ, ಒಬ್ಬ ಶತಧನ್ವ ಅಂತ ಮೂರು ಜನ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಯಾವುದೋ ಒಂದು ಕಾಲ ಧ್ರುವರಾಜ ಹೇಳಿದ್ದಂತೆ, ಯಾವ ಸತ್ಯರಾಯರಾಜ ಏನಂತ, ನಿಮ್ಮಲ್ಲಿ ಯಾರ್ಯಾರು ಒಬ್ಬರಿಗೆ ಸತ್ಯಭಾಮನ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದಂತೆ. ಯಾವಾಗಲೋ ಒಮ್ಮೆ ಅದನ್ನು ನೆನ್ಪಿಟ್ಟುಕೊಂಡಿದ್ದರು. ಎಂಥ ಕಿಲಾಡಿ ಇದ್ದಾನೆ ಧ್ರುವರಾಜ, ನಮಗೆ ಈತ ಸತ್ಯರಾಯಿತ ರಾಜ, ನಮಗೆ ಕೊಡ್ತೇನೆ ಅಂತೇಳಿ ಕೃಷ್ಣ ಕೊಟ್ಟುಬಿಟ್ಟನಲ್ಲ, ಇದು ಅನ್ಯಾಯ ಅಲ್ವಾ, ಒಂದು ಕೆಲಸ ಮಾಡಬೇಕು, ಯಾಕಂದ್ರೆ ಕೊಂದು ಬಿಡಬೇಕು ಅವನ್ನ ಅಂದ್ಕೊಂಡ್ಬಿಟ್ಟು. ಎಂಥವ್ರು ಇವರು ಯಾಕೆ ಎಂಥ ಮಹಾನುಭಾವರು ಅಕ್ರೆ ಬುದ್ಧಿ ಹಾಗಾಗಿಬಿಟ್ಟಿದೆ, ತಿರುಪತಿ ಇವನ್ನ ಸತ್ಯರಾಯರು ಕೊಂದು ಬಿಡಬೇಕು, ಆ ಮಣಿ ತಗೊಂಡ್ಬಿಡಬೇಕು ಅಂತ ಪ್ಲಾನ್ ಮಾಡಿ ಆತ ಮಲಗಿದ ಕೊಂದು ಹಾಕಿ ಶತಧನ್ನ ಕೊಂದು ಹಾಕಿಬಿಡ್ತಾನೆ. ಶತಧನ್ನ ಕೊಂದು ಹಾಕಿ ಇವರು ಕೊಲ್ಲೋದಲ್ಲ, ಮೂರು ಜನ ಸೇರಿ ಪ್ಲಾನ್ ಮಾಡ್ತಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ಶತಧನ್ನ ಒಂದೇ ಆತ ಸತ್ತೋದ. ಸತ್ಯಭಾಮಾದೇವಿ ನೋಡ್ತಾರೆ, ಲೋಕದೃಷ್ಟಿಯಲ್ಲಿ ನಡ್ಕೋಬೇಕಲ್ಲ, ಹೋ ತಂದೆ ಹೋದರು ಅಂತ ಕೃಷ್ಣನ ಮುಂದೆ ಹೇಳ್ತಾರೆ. ಅಷ್ಟೊತ್ತಿ ಸ್ವಯಂವರ ಸುದ್ದಿ ಬಂತಂತೆ. ತಕ್ಷಣ ಕೃಷ್ಣ ಏನು ಮಾಡ್ತಾನೆ, ಇದು ಮಾನ್ಯಲ್ಲಿ ಮಂಗಳಕಾರಿ, ಇದಕ್ಕೆ ಮೊದಲು ಅಟೆಂಡ್ ಆಗಿಬಿಡೋಣ, ಆಮೇಲೆ ಅದು ವಿಚಾರಿಸೋಣ, ಕೊಂದವರ ಬಗ್ಗೆ ಆಮೇಲೆ ಇನ್ವೆಸ್ಟಿಗೇಟ್ ಮಾಡೋಣ ಅಂತ ಹೇಳಿ ಅದನ್ನು ಸುರಕ್ಷಿತವಾಗಿಟ್ಟಿರೋದು ಬಾಡಿನ ಸತ್ರಾಯತರ ದೇಹವನ್ನು ಸಂರಕ್ಷಣೆ ಮಾಡ್ತಾರೆ. ಸತ್ಯಭಾಮದ ವ್ಯವಸ್ಥೆ ಮಾಡಿ ಬರ್ತಾರೆ. ಕೃಷ್ಣ ತಕ್ಷಣ ಆಮೇಲೆ ಬರ್ತೇನೆ ಅಂತ ಹೇಳಿ ಸ್ವಯಂವರ ಕೃಷ್ಣನೂ ಬರ್ತಾ ಇದ್ದಾನೆ. ಕೃಷ್ಣ ಯಾದವರ ಬಲರಾಮರು ಎಲ್ಲರೂ ಅಲ್ಲಿ ಬರ್ತಾರೆ, ಪಾಂಡವರು ಬಂದಿದ್ದಾರೆ, ಆ ಧನುಸ್ಸನ್ನು ಮುಂದಿಡ್ತಾ ಇದ್ದಾರೆ. ದೃಷ್ಟದ್ಯುಮ್ನ ಬರ್ತಾರೆ, ಅನೌನ್ಸ್ ಮಾಡ್ತಾರೆ, ದೃಷ್ಟದ್ಯುಮ್ನ ಘೋಷ ಅನೌನ್ಸ್ ಮಾಡ್ತಿದ್ದಾರೆ ಸ್ವಯಂವರವನ್ನು. ನೋಡಿ ಇಲ್ಲಿ ದೊಡ್ಡ ನೀರು ತುಂಬಿದ ಕೊಪ್ಪರಿಗೆ ಮೇಲುಗಡೆಗೆ ಒಂದು ಮಚ್ಚೆ ಯಂತ್ರವನ್ನು ಕಟ್ಟಿದ್ದೇವೆ. ಮಚ್ಚೆ ಯಂತ್ರದ ಪ್ರತಿಬಿಂಬ ಕೊಪ್ಪರಿಗೆ ಕಾಣ್ತಾ ಇದೆ. ಪಕ್ಕದಲ್ಲಿ ಧನುಸಿಟ್ಟಿದ್ದೇವೆ, ಧನುಸಿನ ಪಕ್ಕದೊಳಗೆ ಐದು ಬಾಣ ಇಟ್ಟಿದ್ದೇವೆ, ಧನುಸನ್ನು ಕಟ್ಟಿದ ಬೆಚ್ಚಿಟ್ಟಿದ್ದೇವೆ. ಯಾರು ಈ ಧನುಸ್ಸನ್ನು ಕಟ್ಟಬೇಕು, ಫಸ್ಟ್ ಎತ್ತಬೇಕು ಕಟ್ಟಬೇಕು, ಐದು ಬಾಣ ಹುಡಬೇಕು, ಈ ನೀರೊಳಗೆ ಪ್ರತಿಬಿಂಬ ನೋಡಬೇಕು, ಕೆಳಗೆ ನೋಡಿ ಮೇಲೆ ಹೊಡಿಬೇಕು, ಐದು ಬಾಣನೂ ಟಚ್ ಆಗಬೇಕಾಗುತ್ತೆ, ಒಂದು ಬಾಣದೂ ಇಲ್ಲ. ಪ್ರತಿಹತೋ ಭವತೀಹ ಮತ್ಸ್ಯ ಕೃಷ್ಣ ತಮ ಅನುಯಾಸ್ಯತಿ ನರೇಂದ್ರಾಹ. ದ್ರೌಪದಿ ಮಾಲೆ ಹಾಕ್ತಾಳೆ, ಇದು ಸ್ವಯಂವರದ ಕರಾರು ಅಂತ ಹೇಳಿದ್ದು. ಏತೇನ ಕಾರ್ಮುಕವರೇಣ ತರೂಪರಿಸ್ಥಂ ಮತ್ಸ್ಯಾವಭಾಸಂ ಉದಕೇ ಪ್ರತಿವೀಕ್ಷೆಯೇನ ಪ್ರತಿಹತೋ ಭವತೀಹ ಮತ್ಸ್ಯ. ಈ ರೀತಿ ಹೊಡೆದಾಗ ಅವನಿಗೆ ಮಾಲೆ ಹಾಕ್ತಾಳೆ, ಇದು ಸ್ವಯಂವರದ ಕರಾರು ಅಂತ ಹೇಳಿದ್ದು. ತಕ್ಷಣ ಜನ ಎದ್ದು ಬಿಡ್ತಾರೆ, ನಾನು ಮೊದಲು ಅಂತ ಹೇಳಿದ್ರು. ಲಕ್ಷಾಂತರ ಜನ ದೊಡ್ಡ ಸ್ಟೇಡಿಯಂ ಅದು, ತಕ್ಷಣ ಎದುರಂತೆ ಒಂದು ಗುಂಪು ಜೋರಾಗಿ ಬಂತು. ಆಚಾರ್ಯ ಎಷ್ಟು ಜ್ವರ ಬಂದರು ಅಂತ ಹೇಗೆ ಹೇಳ್ತಾರೆ ಅಂದರೆ, ಚಲಕುಂಡ ಲಾಶ್ಯಾಹ, ಅವ್ರು ದೊಡ್ಡ ಕಿವಿಗೆ ಹಾಕ್ಕೊಂಡು ಎಲ್ಲ ಉಳಾಡ್ತಿದ್ದು ಅಂತ ಫಾಸ್ಟ ಬಂದುಬಿಟ್ಟಿದ್ದಾರೆ. ಕೆಲವು ಹತ್ರ ಬಂದರು, ಧನಸ್ಸು ಕಾಣಿಸ್ತು, ನಿಂತುಬಿಟ್ರು. ಏ ನಮ್ಗೆ ಆಗ ಲಕ್ಷಣ ಇಲ್ಲ, ಇದು ಭಾರಿ ವಿಚಿತ್ರ ಕಾಣಿಸುತ್ತೆ, ಇದು ಸುಮ್ಮನೆ ಹಾಗೆ ಮರ್ಯಾದೆ ಬರುತ್ತೆ, ನಲ್ಲ ರಿಟರ್ನ್ ಆಗಿದೆ. ಎಷ್ಟು ಫಾಸ್ಟಾಗಿ ಬಂದರೆ ಅಷ್ಟೇ ಫಾಸ್ಟಾಗಿ ಹೋಗೋದು, ಮಧ್ಯ ಬಾರಿ ಔಟ್ ಆಗೋದು, ವಾಪಸ್ ಹೋದರೆ ಯಾಕೋ ಹಾಕಿ ಬ್ಯಾಕ್ಟರಿ ಕೈ ವಾಪಸ್ ಹೋಗಿಬಿಟ್ಟಿದೆ. ಇನ್ನೂ ಕೆಲವು ಇನ್ನೂ ಹತ್ರ ಹೋಗು, ಎಷ್ಟೋ ಜನ ಎಲಿಮಿನೇಟ್ ಆಗಿಬಿಟ್ಟು ಇನ್ನೊಬ್ಬರು ಹತ್ರ ಹೋಗು, ಸ್ವಲ್ಪ ತೀರ ಹತ್ರ ನೋಡಿ ನಮಗೆ ದೇವರಾಣಿ ಆಗೋದಿಲ್ಲ ಅಂತ ವಾಪಸ್ ಹೋಗಿ. ಇನ್ನೂ ಕೆಲವು ಎಲ್ಲ ಮುಟ್ಟಿದ್ರು ಒಂದು ಗುಂಪು, ಛೇ ಆಗ ಲಕ್ಷಣ ಇಲ್ಲ ಅಂತ ವಾಪಸ್ ಹೋಗಿಬಿಟ್ಟು. ಹೀಗಾಗಿ ಕೊನೆಗೆ ಏನಾಯ್ತು ಗೊತ್ತಾ, ಬಂದಿದ್ದಷ್ಟೇ ಮುಂದೆ ಎವರಲ್ಲ ಇಲ್ಲ, ಹಾಗಾಗಿಬಿಟ್ಟು ಕೊನೆ ಎಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟು. ಒಬ್ಬರು ಹೇಳ್ತಾ ಇದ್ದ ಆಗ ಎದ್ದಂತ ಒಬ್ಬನು, ಆ ಕ್ಷಣ ಮೊದಲು ಎದ್ದಿದ್ದು ಶಿಶುಪಾಲ ಹೇಳ್ತಾನೆ, ಅಲ್ಲಿಗೆ ಬರ್ತಾನೆ, ಆ ಧನಸ್ಸನ್ನು ಎತ್ತುತ್ತಾನೆ, ಆ ಧನಸ್ಸನ್ನು ಕಟ್ಟಲಿಕ್ಕೆ ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾನೆ, ಬಾಗಿಸಿ ಆಮೇಲೆ ಬಾಣ ಇಡೋದು. ಈ ಟಿ ವಿಯಲ್ಲಿ ಬಾಣ ಎಲ್ಲ ಮುಚ್ಚಿಬಿಡ್ತಾನೆ, ಇಟ್ಬಿಟ್ಟು ಏನೋ ಮಾಡಿ ಹಾಕ್ಬಿಡ್ತಾನೆ. ಅದಕ್ಕೆ ಕಚೇರಿ ಗೊತ್ತಿಲ್ಲ ಮಹಾಭಾರತದ ಏನು, ಬಗ್ಗಿಸ್ತಾನೆ ಬಗ್ಗಿಸ್ತಾನೆ, ಬಗ್ಗಿಸಿ ಕಟ್ಟಬೇಕು. ಆಮೇಲೆ ಎಲ್ಲಿವರೆಗೆ ಹೇಳ್ದ ಗೊತ್ತಾ, ಮಾಷಾಂತರಾಯ ಒಂದು ಉದ್ದಿನ ಕಾಲ ಹತ್ರ ಬಂತಾನೆ, ಅಷ್ಟೊತ್ತಿ ಕಟ್ಟಿಬಿಡ್ತಿದ್ದ ಅವನು, ರುದ್ರ ವರ ಇತ್ತಲ್ಲ ಇನ್ನೊಬ್ರಿಗೆ ಆಗಬಾರದು ಅಂತೇಳಿ ಪಟ್ಟಂತ ಹೊಡೆಯುತ್ತೆ, ಪಲ್ಟಿ ಹೊಡಿತಾರೆ, ಬಿದ್ದುಬಿಡ್ತಾರೆ, ಎದ್ದು ಬಿಡ್ತಾರೆ. ಇನ್ನು ಯಾರೋ ಹೇಳ್ಬೇಕು ಅನ್ಕೊಂಡಿದ್ರಲ್ಲ, ಇಂಥವ್ರ ಕೈಲಿ ಆಗಲಿ ನಮ್ಮ ಮನೆ ಬಾರ ಅಂತ ಹಾಗೆ ನಷ್ಟ ಕೂತ್ಕೊಂಡು ಸಂತೋಷಪಟ್ಟರು, ಹೇಳಿದ್ರು ನಾವು ಜಾಣರು ಅಂತ ಹೇಳಿ ಹೇಳ್ದೆ ಹೋಗಿದ್ದೆ ಭಾರಿ ಗ್ರೇಟ್ ಅಂತ ಕೂತ್ಕೊಂಡಾಯ್ತು, ಯಾರು ಹೇಳಲಿಲ್ಲ. ಇನ್ನೊಬ್ಬನೇ ಇದ್ದ ಶಲ್ಯರಾಜ ಹೇಳ್ತಾನೆ ಆಮೇಲೆ ಅವನು ಭಾರಿ ಪ್ರಸಿದ್ಧ ಬಲಶಾಲಿ ಅಂತ ಹೆಸರು ಅಲ್ಲಿಗೆ ಬರ್ತಾನೆ ಬಗ್ಗಿಸ್ತಾನೆ ಇನ್ನು ಕಟ್ಟಬೇಕು ಎಷ್ಟೆಡದಂತೆ ಮುದ್ಗ ಮಾತ್ರ ಹೆಸರು ಕಾಳಿನ ಹತ್ರ ಬಂತು ಸೊ ಉದ್ದಿನ ಕಾಳು ಸಹಿತ ಹೆಸರು ಕಾಳಿನ ಸ್ವಲ್ಪ ಚಿಕ್ಕದು ಅಲ್ಲಿಗೆ ಇವತ್ತು ಯಾರಿಗೆ ಗೊತ್ತೇ ಇಲ್ಲ ಯಾರಿಗೆ ಕೂಡ ದಶಿನ ತಿಂದುಬಿಡ್ತಾರಲ್ಲ ಯಾವ್ದು ಏನು ತರ ಗೊತ್ತಿರೋದು ಏನಾಗ್ತಾರೆ ಅಂತ ಗೊತ್ತಿರೋದಿಲ್ಲ ಆ ರೀತಿ ಇತ್ತ ಸ್ವಲ್ಪ ಚಿಕ್ಕದು ಎಲ್ಲ ಇನ್ನೂ ಹತ್ರ ಬಂದ ಮತ್ತೆ ಹೊಡಿತದೆ ರುದ್ರದೇವರ ವರ ಚಂದ್ರಾಜನು ಬಿದ್ದ ಪಾಪ ಅದು ಮಹಾಬಲಾಢ್ಯ ಬಿದ್ದಾಗ ಉಳಿದವರು ಇನ್ನೂ ಇದಾಯಿತು ಎಂಥ ಧನಸ್ಸಿರಬೇಕದು ನಿಜವಾಗಲೂ ಕೂಡ ಶಲ್ಯರಾಜ ಫೇಲ್ ಆದ ಅಂದರೆ ಸಾಧ್ಯನೇ ಅಂತ ಗಾಬರಿ ಹಾಕಿಸ್ಕೊಂಡು ಆಗ ಜರಾಸಂಧ ಎದ್ದ ಹತ್ರ ಹೋದ ಅವನೇನು ಲಕ್ಷ್ಯ ನಾನು ಬ್ರಹ್ಮನವರ ಶಿವನವರ ಅದೇ ಲೆಕ್ಕ ಕನಸು ಕಾಣ್ತಿದ್ದೆ ಯಾವಾಗಲೂ ಕೂಡ ಅವನು ಆ ಬ್ರಹ್ಮ ಶಿವರು ಕನಸು ಕಾಣ್ತಾರೆ ಬ್ರಹ್ಮನವರ ಅವನು ಕನಸು ಕಾಣ್ತಿದ್ದ ಹೋದ ಅದ್ರ ಮಾಮಕ ಎಂದು ಎಡಗಂಗೆ ಎತ್ತಿದ ಜೋರ ಬಗಿಸ್ಯ ಎಲ್ಲಿವರೆಗೆ ಬಂತು ಗೊತ್ತಾರೆ ಸರ್ಷಪ ಮಾತ್ರ ಒಂದು ಸಾಸಿವೆ ಕಾಳ ಹತ್ರ ಬಂತದ್ದು ತಕ್ಷಣ ಹೊಡಿತ ಅವನಿಗೂ ಕೂಡ ಉಳಿದವರು ಪಲ್ಟಿ ಪಲ್ಟಿ ಹೊಡಲಿಲ್ಲ ಅವನು ಮರ್ಯಾದೆ ಉಳಿಸ್ಕೊಂಡು ಕುಕ್ಕರ ಕಾಲು ಕೂತಂತ ಹಾಗೆ ಮಕಾನ ಕೂತ್ಕೊಂಡು ಎದ್ದ ಅವನಿಗೆ ಭಾರಿ ಮರ್ಯಾದೆ ಹೋದಾಗ ಎಲ್ಲ ಶಿಷ್ಯರು ಕೂತಿದ್ದಾರೆ ಎಷ್ಟು ರಾಕ್ಷಸರೆಲ್ಲ ಶಿಷ್ಯರಿದ್ದಾರೆ ಅವನಿಗೆ ಅವರೆಲ್ಲ ಮರ್ಯಾದೆ ಹೋಯ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೀದಾ ತನ್ನ ಮಗದೇಶ ವಾಪಸ್ ಹೋಗ್ಬಿಟ್ಟು ಸೈವರ ನೋಡೋ ಕೂಡಲೇ ಇಲ್ಲ ಅವನು ಸೀದಾ ವಾಪಸ್ ಹೊಟ್ಟೋಗ್ಬಿಟ್ಟು ಆಮೇಲೆ ಕರ್ಣ ಹೇಳ್ತಾನೆ ಆಮೇಲೆ ಇಲ್ಲಿ ತಪ್ಪು ಕೇಳಿದ್ದಾರೆ ಜನ ಯಥಾ ಪ್ರಕಾರ ತಕ್ಷ ದ್ರೌಪದಿ ಹೇಳಿದ್ದಂತೆ ನಾಹಂ ವರಯಾಮಿ ಸೂತಂ ಸೂತನ ಮದುವೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಕರ್ಣ ವಾಪಸ್ ಹೋಗಿಬಿಟ್ಟ ಆ ರೊಚ್ಚಿಟ್ಕೊಂಡ ಅದಕ್ಕೆ ಮುಂದೆ ಏನೇನೋ ಸಪೋರ್ಟ್ ಮಾಡಿದ ಅಂತ ಹೇಳಿದ ಇದು ಸುಳ್ಳು ಕಥೆ ಇದು ಕರ್ಣ ಬಂದೇ ಬರ್ತಾನೆ ನನ್ನ ಎತ್ತೇ ಎತ್ತಾನೆ ಅವೆಲ್ಲ ಸುಳ್ಳು ಕಥೆ ಸೇರಿಸಿಬಿಟ್ಟಿದ್ದಾರೆ ಆಚಾರ ಸರಿಯಾಗಿ ಬೆಳೀತಾರೆ ಕರ್ಣನಿಗೆ ಚಾನ್ಸ್ ಕೊಟ್ಟರು ನಮ್ಮ ಜನ ಆಕ್ಷೇಪಣೆ ಮಾಡ್ತಿದ್ರು ಏನಂತ ನೋಡಿದ್ರೆ ಸೂತ ಪುತ್ರ ಅಂತ ಅವಾರ್ಡ್ ಮಾಡಿಬಿಟ್ರು ಜಾತಿ ಬಗ್ಗೆ ಸೋತು ಕೊಟ್ಟರು ಅಂತೇಳಿ ಗಲಾಟೆ ಮಾಡಿದ್ರು ಗಲಾಟೆ ಇಲ್ಲೇ ಇಲ್ಲ ಅದು ಬಂದೇ ಬರ್ತಾರೆ ಕೆಲವು ಮುದ್ರಿತ ಪ್ರತಿಗಳಲ್ಲಿ ಆ ಶ್ಲೋಕ ಇದೆ ನಾಹಂ ವರಯಾಮಿ ಸೂತ ಮತ್ತು ಮಾತಿದೆ ಈ ಭಂಡಾರದ ಸಂಸ್ಥೆಯವರು ಏನು ಮಾಡಿದ್ದಾರೆ ಅಂದರೆ ಸರಿಯಾಗೆಲ್ಲ ನೋಡಿಬಿಟ್ಟು ಇದು ಎರಡು ಮೂರು ಪ್ರತಿಯಲ್ಲಿ ಮಾತ್ರ ಇದೆ ಹೆಚ್ಚು ಪ್ರತಿಯಲ್ಲಿ ಇಲ್ಲ ಯಾರು ಸೇರಿಸಿರೋದಿಲ್ಲ ಆದ್ದರಿಂದ ನಿಜವಾಗಲೂ ಮೂಡದಲ್ಲಿಲ್ಲ ಅಂತ ಹೇಳ್ತಾರೆ ಆಚಾರ್ಯ ಬರೆದ ಅದು ಫುಲ್ ಟ್ಯಾಲಿ ಆಗಿದೆ ಆಚಾರ್ಯ ಏನು ಬರೆದಿದ್ದಾರೆ ಅವರು 2010 ಪ್ರತಿ ನೋಡಿ ಏನು ಬರೆದಿದ್ದಾರೆ ಅದು ಆಚಾರ್ಯ ಸುಮ್ಮನೆ ಬರೆದ್ರೆ ಟ್ಯಾಲಿ ಆಗಿದೆ ಅಲ್ಲೇ ಕೂತವರು ಆಚಾರ್ಯ ವಿಮಸೇನ್ ದೇವರಾಗಿ ಇವರು ನೋಡಿ ಬರೀತಾರೆ ಪಾಪ ಎದುರು ಕೂತವರು ಆದ್ರಿಂದ ಹಾಗೇನೆ ನಡೆದಿದ್ದೇನೆ ಬರೋದು ಕರ್ಣ ಬಂದ ಬಗ್ಗಿಸ್ಯ ಎಷ್ಟು ಎಷ್ಟು ಗೊತ್ತಾ ರೋಮಾವ ಸಿಷ್ಟಾವ ತಾನು ಒಂದು ಕೂಲಿಯಲ್ಲಿ ಎಷ್ಟು ಬಿಡ್ತಂತ ಅಷ್ಟತ್ರ ತಂದ ಯಥಾ ಪ್ರಕಾರ ಕೆಲಸ ಮಾಡಿದ ಇಷ್ಟು ಯಾಕೆ ಕರ್ಣ ಜಾಸ್ತಿ ಮಾಡಿದ ಅಂದರೆ ರಾಮಾದುಪಾತ್ತ ಶುಭಶಿಕ್ಷಿತ ಮಾತ್ರ ತೋರಿಸು ಪರಶುರಾಮದೇವರ ಡೈರೆಕ್ಟ್ ಶಿಷ್ಯ ಅದಕ್ಕೆ ಶಕ್ತಿ ಬಂದಿತ್ತು ಅಲ್ಲಿ ಹೊಡಿತು ನಮಗೊಂದು ಯೋಚನೆ ಶಲ್ಯ ಶಿಶುಪಾಲ ಬಂದ ಪಾಪಿಷ್ಟ ಒಳಗೆ ಆದೇಶ ಇದ್ದರೂ ಕೂಡ ಅವನು ಹಿರಣ್ಯಕಶಿಪುವಿನ ಅವತಾರ ಹಾಳಾಗಿ ಹೋಗಲಿ ಜರಾಸಂಧ ಔಟ್ರೌಂಡ್ ಆಫ್ ವಿಪ್ರಸಿಕ್ಕಿ ಒಳ್ಳೆಯ ಆವೇಶ ಕೂಡ ಇಲ್ಲ ಹಾಳಾಗಿ ಶಲ್ಯರಾಜ ಯಾಕೆ ಬಂದ ಪಾಪ ಪುಣ್ಯಾತ್ಮ ಅಂಥ ಪುಣ್ಯಾತ್ಮ ಪ್ರಹ್ಲಾದರಾಜನ ತಮ್ಮಾತ ಸಹ್ಲಾದ ಅಂತ ಹೆಸರು ಅತಿ ಕೆಟ್ಟ ಬುದ್ಧಿ ಬರಬೇಕಂದ್ರೆ ಆಚಾರ್ಯ ತಕ್ಷಣ ನಿರ್ಣಯ ಬರೀತಾರೆ ಆತ ದ್ರೌಪದಿ ಬೇಕು ಅಂತ ಬರಲಿಲ್ಲ ದ್ರೌಪದಿ ಬಗ್ಗೆ ಆತನ ಆಸೆ ಇರಲಿಲ್ಲ ಎಂದು ಪರಸ್ತ್ರೀಯರ ಬಗ್ಗೆ ಆಸೆ ಇರಲಿಲ್ಲ ಸೋತ್ರಮ ಸ್ತ್ರೀಯರ ಬಗ್ಗೆ ಕಣ್ಣೆತ್ತು ನೋಡೋದಿಲ್ಲ ಅಂತ ಯಾತಕ್ಕೆ ಬಂದಿದ್ದ ಸವಿರೋಪಿ ವೀರ್ಯಾತ್ ಮತ್ತು ಕಾಮ ತನ್ನ ಶಕ್ತಿ ತೋರಿಸಬೇಕು ಅಂತ ಅಷ್ಟೇ ಬಂದಿದ್ದ ಹೊರತು ಆತನಿಗೆ ದ್ರೌಪದಿ ಬೇಕಿರಲಿಲ್ಲ ಅದರಿಂದ ಪಾಪ ಬರಲಿಲ್ಲ ಆತನಿಗೆ ಇನ್ನು ಕರ್ಣ ಯಾಕೆ ಹಾಗೆ ಮಾಡಬೇಕು ಅಂತ ಕೇಳಿದರೆ ಕರ್ಣ ತಂದಬೇಕು ಅಂತ ಬರಲಿಲ್ಲವಂತೆ ಸುಯೋಧನಾರ್ಥೆ ಯಾಕಂದ್ರೆ ದುರ್ಯೋಧನ ಕೊಡಬೇಕಂತ ಬಂದಿದ್ದಂತೆ ಏನು ಮಾಡಬೇಕು ವಿಷ್ಣು ಪ್ರೀತ್ಯರ್ಥಮಲ್ಲ ದುರ್ಯೋಧನ ಪ್ರೀತ್ಯರ್ಥ ಬಂದಿದ್ದ ಸುಯೋಧನಾರ್ಥೆ ಸುಯೋಧನೆ ಧನಾರ್ಥೆ ನಾವು ಧನಾರ್ಥೆ ಮಾಡ್ತೇವಲ್ಲ ಹಾಗೆ ಸುಯೋಧನಾರ್ಥೆ ಧನಾರ್ಥೆ ದುರ್ಯೋಧನ ಕೊಡಬೇಕು ಅಂತ ಬಂದಿದ್ದ ಅಂತ ಹೇಳ್ಕೊಂಡ್ರೆ ಕರ್ಣನ ಬುದ್ಧಿ ಎಷ್ಟು ಪೊಲ್ಯೂಟ್ ಆಗಿತ್ತು ಅದಕ್ಕೆ ಒಳಗೆ ಸಹಸ್ರವರ ರಾಕ್ಷಸನಿದ್ದ ಬುದ್ಧಿ ಕೆಟ್ಟೋಗಿತ್ತು ಕರ್ಣನೂ ಬಿದ್ದ ಎಲ್ಲರ ಕತೆ ಮುಗಿದಿತ್ತು ಇನ್ನು ಹೇಳೋ ಧೈರ್ಯ ಛತ್ರಿ ಯಾರ್ಯಾರಿಗೂ ಇಲ್ಲ ಟಾಪ್ ರ್ಯಾಂಕಿಂಗ್ ಎಲ್ಲ ಹೋಗಿಬಿಟ್ಟಿದ್ದಾರೆ ಈಗಾಗಲೇ ಎಲ್ಲ ಸುಮ್ಮನೆ ಅಳ್ಳಾಡ್ತಿಲ್ಲ ಯಾರು ಕೂಡ ಆಗ ಭೀಮಾರ್ಜುನರು ಇಬ್ಬರೇ ಹೇಳ್ತಾರೆ ಬ್ರಾಹ್ಮಣರ ಗುಂಪಿನಿಂದ ಇದು ಯಾರು ಕೇಳಿಲ್ಲ ಇವರು ಅರ್ಜುನ ಮಾತ್ರ ಇದ್ದಿದ್ದು ಕೇಳಿದ್ದಾರೆ ಭೀಮಾ ಇಬ್ಬರು ಹೇಳ್ತಾರೆ ಇದು ನಿಜವಾದ ಭಾರತ ಇಬ್ಬರು ಹೇಳ್ತಾರೆ ಮುಂದೆ ಬರ್ತಿದ್ದಾರೆ ಬ್ರಾಹ್ಮಣರು ನೋಡಿದ್ರಂತೆ ಅವರಿಗೆ ಸ್ವಲ್ಪ ಶಾಕ್ ಆಗಿಬಿಡ್ತಂತೆ ಹೇ ಹೇಳಬೇಡಿ ಊಟದ ವಿಷಯ ಅಲ್ಲ ಅಂತ ಹೇಳ್ತಾರೆ ಊಟದ ವಿಷಯ ಅಲ್ಲ ಮತ್ತೆ ಯಾವುದೋ ವಿಷಯ ಅಲ್ಲ ಅದು ಅಸ್ತ್ರಾತ್ಮ ವಿಷಯ ಭಾರಿ ಹುಷಾರಾಗಿದೆ ಅಂತ ಅಡ್ವೈಸ್ ಮಾಡ್ತಿದ್ದಾರೆ ಕೆಲವರೆಲ್ಲ ನಮ್ಮ ಮರ್ಯಾದೆ ಉಳಿಸ್ಕೊಂಡಿದ್ದೇವೆ ಬ್ರಾಹ್ಮಣರು ಇಂಥ ಕೆಲಸ ಕೈ ಹಾಕಿಲ್ಲ ಎಂದು ರಾಜಕೀಯಕ್ಕೆ ಹೋದವರಲ್ಲ ನಾವು ನಮ್ಮ ಪಾಡಿ ನಾವು ಇರೋಣ ಯಾಕೆ ಹೋಗ್ತೀರಪ್ಪ ಅಂತ ಕೇಳಿದ್ರು ಇನ್ನೊಂದು ಗುಂಪು ಹೇಳ್ತಾರೆ ಏ ಸುಮ್ಮನೆ ಕೂತ್ಕೊಳ್ಳಿ ಬ್ರಾಹ್ಮ ಏನು ತಿಳ್ಕೊಂಡಿದ್ರು ಬ್ರಾಹ್ಮಣರು ಅಂತ ಕೇಳಿದರೆ ಇಡೀ ಸಮುದ್ರ ಕೂಡ ಅಗಸ್ತ್ಯರು ಯಾರು ಬರ್ತಾ ನಮ್ಮ ಬ್ರಾಹ್ಮಣರು ಬ್ರಾಹ್ಮಣ ಸಂಘದವರೆಲ್ಲ ಓದ್ಕೋಬೇಕಲ್ಲ ಬ್ರಾಹ್ಮಣ ಪರಾಕ್ರಮ ಎಲ್ಲೇ ಬಂದಿದೆ ಹೇಳ್ತಾರೆ ಅಗಸ್ತ್ಯರು ಸಮುದ್ರ ಕೊಡ್ದವ್ರು ಅಗಸ್ತ್ಯರು ಗೊತ್ತಾಯ್ತ ಬಿಟ್ಟುಬಿಡಿ ಇಷ್ಟರ ಕ್ಷತ್ರಿಯರು ಪಾಠ ಹೇಳ್ಕೊಟ್ಟ ದ್ರೋಣಾಚಾರ್ಯರು ಬರ್ತಾ ನಮ್ಮ ಬ್ರಾಹ್ಮಣ ಅದೆಲ್ಲ ಬಿಡಿ ಇನ್ನೂ ಮುಂದೆ ಹೋಗೋಣ ಈ ಕ್ಷತ್ರಿಯರು ವಿಲವೆಲ್ಲ ಒದ್ದಾಡ್ತಾರೆ ಆ ಹೆಸರು ಕೇಳಿದರೆ ಪರಶುರಾಮದೇವರು ಅವರು ಬ್ರಾಹ್ಮಣರು ನೀವು ಹೋಗಿ ಪರವಾಗಿಲ್ಲ ಈ ಬ್ರಾಹ್ಮಣರು ಮರ್ಯಾದೆ ತನ್ನಿ ಅಂತ ತರಿಸಿದ್ರೆ ಒಂದು ಗುಂಪು ಹೋಗು ಅನ್ನೋದು ಒಂದು ಹೋಗಬೇಡ ಅಂತ ಹೇಳ್ತಾ ಇದ್ದೆ ಆಗಿ ಹೋಗೊಂದು ಹೋಗೋರೆಲ್ಲ ಬಿಡೋದ್ರೆ ಬಿಡೋರಲ್ಲ ಭಗವತ್ ಸಂಕಲ್ಪ ಮುಂದೆ ಹೋಗ್ತಾನೆ ಇದ್ದಾರೆ ಆ ಕಡೆ ಗಮನಿಸೋದಿಲ್ಲ. ಅಲ್ಲಿ ಆಶ್ಚರ್ಯವೂ ತರ್ತಾರೆ ವೇದವ್ಯಾಸ ದೇವರು. ಮುಂದೆ ಹೋಗ್ತಿರ್ಲಿಕ್ಕೆ ಏನು ನಡೀತು, ಭೀಮಾರ್ಜುನ ಎದ್ದು ಬಂದಿದ್ದಾರೆ. ಆಗ ಅರ್ಜುನ ಇಬ್ಬರು ಎದ್ದು ಬಂದ ತಕ್ಷಣ ಕೃಷ್ಣ ಬಲರಾಮದೇವರು ತೋರಿಸಿದ್ದ ದಂಡ ನೋಡಲ್ಲಿ ಆತ ಭೀಮ ಈತ ಅರ್ಜುನ ಅದಲ್ಲೇ ತೋರಿಸಿದ್ದಾನಾಗಲಿ ಕೃಷ್ಣ ಸರ್ವಜ್ಞ ಬಲರಾಮದೇವರು ಗೊತ್ತಿಲ್ಲ ಸಾಕ್ಷಾತ್ ರೂಪ ಆಗಿದ್ರು ಪ್ರಶ್ನೆ ಬರ್ತಿತ್ತಾ ಇದು ಅದಕ್ಕೆ ಸಾಕ್ಷಾತ್ ಅವತಾರ ಅಲ್ಲ ಬಲರಾಮದೇವರು ಸಾಕ್ಷಿ ಇದು ಕೃಷ್ಣ ತೋರಿಸ್ತಾ ಇದ್ದಾನೆ. ಅಲ್ಲಿಂದ ಇನ್ನೊಂದು ಪ್ರಶ್ನೆ ಯಾರು ಹಾಕಬಹುದು, ಕೃಷ್ಣನೇ ಪ್ರಯತ್ನ ಮಾಡಬಹುದಾಗಿರುತ್ತಂತೆ ಕೆಲವರು ಅನ್ಬಹುದು, ಬಲರಾಮ ಪ್ರಯತ್ನ ಮಾಡಬಹುದಾಗಿತ್ತಲ್ಲ ಪ್ರದ್ಯುಮ್ನ ಮಾಡಬಹುದಾಗಿತ್ತಲ್ಲ ಅಂತ ಕೇಳಿದರೆ ತಕ್ಷಣ ಆಚಾರ್ಯ ಉತ್ತರ ಕೊಡ್ತಾರೆ. ಅದು ನಿರ್ಣಯ ಅಂದ್ರೆ ನಿರ್ಣಯ ಆಚಾರ್ಯ ಕೃಷ್ಣ ಅಲ್ಲಿಂದ ಹೋಗ್ಬೇಕಾದ್ರೆ ಹೇಳಿದ್ನಂತೆ ಕೃಷ್ಣ ಸರ್ವಜ್ಞ ಯಾರ್ಯಾರು ಹೆಂಡದ್ರು ಅಂತ ಗೊತ್ತು ಕೃಷ್ಣನಿಗೆ, ಆ ಪ್ರಶ್ನೆನೇ ಬರಲಿಲ್ಲ. ಆದರೆ ಅಣ್ಣ ಪ್ರದ್ಯುಮ್ನ ಯಾದವರೇ ನೀವು ಯಾರೂ ಕೂಡ ಪ್ರಯತ್ನ ಪಡಬಾರ್ದು, ನಾವು ಹೋಗ್ತಿರೋ ಜಾತಕ್ಕೆ ಗೊತ್ತಾ, ದ್ರಷ್ಟು ಮಿಚ್ಚ ಕೇವಲ ಗತಿಹೀನ ಹಿ ಕನ್ಯಾಕಾರ್ಥೆ, ನಾವು ಹೋಗ್ತಿರೋದು ಕನ್ಯಾ ವಯಸ್ಸೇ ಅಲ್ಲ ನೋಡ್ಲಿಕ್ಕಷ್ಟೇ, ಬರೀ ನೋಡೋದೇ ಹೋಗ್ತಿರೋದು ಅಟೆಂಪ್ಟ್ ಮಾಡಬಾರ್ದು ಅಂತ ಕೃಷ್ಣ ಹೇಳಿದ್ದೆ. ಅದಕ್ಕೆ ಯಾವ್ಯಾರವರು ಟ್ರೈ ಮಾಡೋಕೆ ಹೋಗಲಿಲ್ಲ, ಎಲ್ಲ ಸುಮ್ಮನೆ ಕೂತ್ಬಿಟ್ಟಿದ್ರು. ನಮಗೊಂದು ಪ್ರಶ್ನೆ, ರುದ್ರದೇವರು ವರ ಇದೆ ಹೇಗೋ ಆಗ್ತಿದ್ದಿಲ್ಲ, ಯಾಕೆ ಕೃಷ್ಣ ಹೇಳಬೇಕಾಗಿತ್ತು ಅಂದರೆ ಅವ್ರು ಮರ್ಯಾದೆ ಕಾಪಾಡಿದ ಅಂತ ಅರ್ಥ, ಎದ್ದು ಸೋತು ಬಂದರು ಅಂತ ಆಗಲಿಲ್ವಲ್ಲ, ಮರ್ಯಾದೆ ಉಳಿಸ್ತಾರೆ. ಅದಕ್ಕೆ ದೇವರು ಒಂದಿಸ್ತಾರೆ, ಏನಾಗುತ್ತೆ ಗೊತ್ತೆ ಕೆಲವು ಸಲ ಏನೋ ಮಾಡಬೇಕಂತ ಮಾಡೋದಿಲ್ಲ, ಅವೇ ಯಾರು ಮಾಡಿ ಫೇಲ್ ಆಗಿಬಿಟ್ಟಿರ್ತಾರೆ. ಸದ್ಯ ನಾನು ಮಾಡಿ ಮರ್ಯಾದೆ ಕಳ್ಕೊಳ್ಳಿ ಅನಿಸುತ್ತಲ್ಲ, ಕೃಷ್ಣ ನಮ್ಮ ಮರ್ಯಾದೆ ಉಳಿಸಿದ್ದಾನೆ ಅಂತ ಅರ್ಥ. ಅವರು ಹೊರಗೋಗಿ ಮರ್ಯಾದೆ ಕಳ್ಕೊಂಡು ಬಂದರು, ಹೋಗದಂತೆ ಕೃಷ್ಣ ಮಾಡ್ತಾ ಇದ್ದರು, ಅದು ನಡೆಯುವುದು. ಬಲರಾಮದೇವರು ಭಾರಿ ಸೇರ್ತಾರೆ, ರುದ್ರದೇವರ ವರ ಈಕ್ವಲ್ ಆಗ್ತಿತ್ತು, ಆದ್ದರಿಂದ ಅವರಿಗೆ ವರ ಈ ಮಟ್ಟಿಗೆ ಅಡ್ಡಿ ಆಗ್ತಿತ್ತು. ಕೃಷ್ಣ ಎಲ್ಲರ ಮರ್ಯಾದೆಯನ್ನು ಕಾಪಾಡಿದ್ದಾರೆ, ಎಲ್ಲ ನೋಡ್ತಿದ್ದಾರೆ. ಆಗ ಭೀಮಸೇನ ದೇವರಿಗೆ ಅರ್ಜುನ ನಮಸ್ಕಾರ ಮಾಡ್ತಾರೆ, ಅಣ್ಣ ನನಗೆ ಅವಕಾಶ ಕೊಡು ಅಂತ ಹೇಳ್ತಾರೆ. ಕಷ್ಟ ಭೀಮಸೇನರು ಕಳಿಸಿ, ಇದನ್ನು ಬೇರೆಯವರು ಯಾರೂ ಹೇಳೋದಿಲ್ಲ. ಅವ್ರು ಭೀಮಸೇನರು ಸುಮ್ಮನೆ ಕೂತ್ಬಿಟ್ಟಿದ್ರು, ಅರ್ಜುನ ಹೌದಾ ಅಂತ ಹೇಳ್ತಾರೆ. ಅರ್ಜುನ ಕೇಳ್ಕೊತಾರೆ ನನಗೆ ಅವಕಾಶ ಕೊಡಬೇಕು ಅಂತ, ಕಷ್ಟ ಭೀಮಸೇನರು ಹೋಗು ಅಂತ ಹೇಳ್ತಾರೆ. ಇದು ಕರುಣೆ, ಇಂಥ ಒಳ್ಳೆ ಚಾನ್ಸ್ ಯಾರು ಬಿಡ್ತಿದ್ರು, ಹೋ ನಾಳೆ ಹೋಗ್ತೀನಿ ಅನ್ಬೋದಾಗಿತ್ತು, ಹೋಗು ಅಂತ ಕಳಿಸ್ಕೊಡ್ತಾರೆ. ಅವ್ರ ಮುಂದೆಲ್ಲ ಅವರೆಲ್ಲ ಪೂರ್ಣ ಪ್ರಜ್ಞರ ಅಂತಂದ್ರೆ ಎಲ್ಲ ವಿಷಯ ಗೊತ್ತು ಅವರಿಗೆ. ಅರ್ಜುನ ಮುಂದೆ ಬರ್ತಾರೆ, ಕೃಷ್ಣದ ಕಡೆ ನೋಡ್ತಾರೆ, ಅಲ್ಲಿಂದ ಕೃಷ್ಣ ಕಡೆ ನೋಡ್ಬಿಟ್ಟು ಅಚ್ಯುತ ಭಜಂ ಮನಸಾ ಪ್ರಣಮ್ಯ, ಕೃಷ್ಣ ನಮಸ್ಕಾರ ಮಾಡ್ತಾನೆ. ಈ ಕೆಲಸ ಯಾರು ಮಾಡಿದ್ರು ನೆನಪಿರಬೇಕು, ಅರ್ಜುನ ಮಾಡಾಗಿಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ಕೂಡ. ಮನಸಾ ಪ್ರಣಮ್ಯ ಇದೆಲ್ಲ ಫಾಲೋ ಮಾಡಬೇಕು ನಾವು, ದಾರಿಯಲ್ಲಿ ಹೋಗ್ತಿರ್ತೇವೆ ಹಸು ಬಂದುಬಿಡುತ್ತೆ, ನಮ್ಗೆ ಹೇಳಿರ್ತಾರೆ ಪ್ರದಕ್ಷಿಣಾಕಾರ ಹೋಗಬೇಕು ಅಂತ ಹೇಳಿ, ಫುಲ್ ಟ್ರಾಫಿಕ್ ಜಾಮ್ ಎಡಗಡೆ ಹೋಗಬೇಕು ಎಷ್ಟು ಗತಿಯಾಗಿರ್ತಕ್ಕಾಗ. ಅದಕ್ಕೆ ಮನಸಾ ಪ್ರಣಮ್ಯ, ಮನಸ್ಸನ್ನು ಮಾಡಿಕೊಡಿ, ಬ್ಯಾಟ್ರಿಯಲ್ಲಿ ಮಾಡೋ ಹೋಗಬೇಡಿ. ನಾವು ಅತಿ ಜನ ಬಹಳ ಮೂರ್ಖತನ ಮಾಡಿ ನಾವು ಬಯಸ್ಕೊಂಡಿರೋದು, ಮತ್ತೆ ಯಾತಕ್ಕೆ ಮಡಿ ಜನ ಹೆದರ್ತಾರೆ ಅಂದರೆ ಉಚಿತ ಹೆದರ್ಬಿಡ್ತಾರೆ. ಕೆಲವೊಮ್ಮೆ ಮನಸ್ಸನ್ನು ಮಾಡ್ಕೋಬೇಕಾಗುತ್ತೆ, ಕೆಲವೊಮ್ಮೆ ಆ್ಯಕ್ಚುಲಿ ಮಾಡಬೇಕಾಗುತ್ತೆ, ಎಲ್ಲ ಅವಕಾಶದ ಮನಸ್ಸನ್ನು ಮಾಡ್ಕೊಂಡು ಏನ್ಬಾರ್ದು ಆ್ಯಕ್ಚುಲಿ ಮಾಡಬೇಕು. ಅಲ್ಲಿ ತೋರಿಸ್ತಾರೆ ಅಚ್ಯುತಮಜಂ ಮನಸಾ ಪ್ರಣಮ್ಯ ನಮಸ್ಕಾರ ಮಾಡಿದ್ರಂತೆ. ಅಲ್ಲಿಯಿಂದ ಮೊದಲು ಭೀಮನೇ ನಮಸ್ಕಾರ ಮಾಡಿದ್ರು, ಆಮೇಲೆ ಕೃಷ್ಣ ನಮಸ್ಕಾರ ಮಾಡಿದ್ರು, ಗುರುಭ್ಯೋ ನಮಃ ಹರಿಹಿ ಓಂ ಆಯ್ತಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ವಾಯುದೇವರ ಮೂಲಕ ದೇವರತ್ರ ಹೋದರಲ್ಲ ಸರಿ ಹೋಗ್ತಾರೆ. ಅಲ್ಲಿಂದ ಸೀತ ಸನಸನತ್ರ ಬರ್ತಾನೆ, ಅರ್ಜುನ್ ನೋಡಿ ಕರಿಬೇಕು ಎಷ್ಟು ಡಿಸಿಪ್ಲಿನ್ಡ್ ಆತ ಅಂತೆ, ಮುಟ್ಲಿಲ್ಲ ಧನಸ್ಸನ್ನ, ಪ್ರದಕ್ಷಿಣೆ ಹಾಕ್ತಾನೆ ಮೊದಲು, ಅದಕ್ಕೆ ಎಷ್ಟು ಗೌರವದಿಂದ ನೋಡ್ತಾನೆ. ಇವರೆಲ್ಲ ಎಡಗೈ ಕಾಯ್ತವರು ಪೂರ್ತಿಯಾಗಿ ಹೋಗಿಬಿಟ್ಟು ಪ್ರದಕ್ಷಿಣೆ ಮಾಡಿಬಿಟ್ಟು ನಮಸ್ಕಾರ ಮಾಡ್ತಾನೆ ಫಸ್ಟ್. ಅದಕ್ಕೆ ರುದ್ರದೇವ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ, ತಮ್ಮ ಶಿಷ್ಯ ರುದ್ರದೇವರ ಶಿಷ್ಯನೇ ಅರ್ಜುನ, ಇಂದ್ರದೇವರ ಅವತಾರ ತಾನೆ, ಅದನ್ನು ಎತ್ತುತ್ತಾನೆ ಬಲಗೈಲಿ ತಗೊಂಡು ಎಡಗೈ ತಗೋತಾನೆ. ಗಂಟೆ ಬಾರಿಸ್ಬೇಕಲ್ಲ, ಎಡಗೈಲೇ ತಗೋಬಾರದು, ದೇವರು ಮತ್ತೆ ಗಂಟೆ ಪೂಜೆ ಮಾಡಿ ಆಮೇಲೆ ತಗೊಳ್ಳೋದು, ಮತ್ತೊಂದು ಮುಟ್ಟಿ ಪೂಜೆ ಮಾಡಬೇಕು ಕಡ, ಆಮೇಲೆ ಎಡಗೈಲಿ ತಗೋತಾನೆ. ಜನ ನೋಡಿ ಏನು ಒಳ್ಳೆ ಆಚಾರಗಳೆಲ್ಲ ಜೋರಿದ್ದಾರೆ, ಆಚಾರ ಮಾಡ್ಬಿಟ್ಟಿದ್ದಾರೆ ಪಾಪ, ಎಲ್ಲರೂ ಕೂಡ ಎತ್ತೇ ಬಿಟ್ಟ ನೋಡಿ ನೋಡ್ತಿರ್ಲಿಕ್ಕೇನೆ ಆಶ್ಚರ್ಯ. ಎದುರು ಕೂಡ ಇನ್ನೇನು ಕಟ್ಟಕ್ಕೆ ಹೋಗ್ತಾನೆ, ಈ ಬಿಡ್ತಾನೆ ಆಗಿ ಬಿಡ್ತಾನೆ ಅಂತ ಕಟ್ಟ ಕೂತಿದ್ದಾರೆ ಅವರು, ಕಟ್ಟೇ ಬಿಟ್ಟ ಪೂರ್ತಿಯಾಗಿ ಜನ ಪರಮಾಶ್ಚರ್ಯ ಆಗಿರುತ್ತೆ. ಏನು ಮಹಾನುಭಾವ ಈತ ನಂತರ ಇದ್ದಾರೆ, ಐದು ಬಾಣ ತಗೋತಾನೆ, ತಕ್ಷಣ ಹುಡ್ತಾನೆ, ಬಗ್ಗೆ ನೋಡ್ತಾನೆ, ಮೇಲೆ ಗುರಿ ಇಡ್ತಾನೆ, ಪಡೆದೇ ಬಿಡ್ತಾನೆ, ನೋಡಿ ನೋಡ್ತಿರ್ಲಿಕ್ಕೆ ಸರಿಯಾಗಿ ಐದು ಬಾಣ ಬಿಡುತ್ತೆ, ತಕ್ಷಣ ಕೆಳಗೆ ಬಿಡ್ತಂತೆ ಮನಸ್ಸು. ಅರ್ಜುನ ಇಷ್ಟೆಲ್ಲ ಮಾಡಿದ, ಆ ಕ್ಷಣಕ್ಕೆ ದ್ರೌಪದೇವಿ ಬರ್ತಾರೆ, ಮಾಲೆಯನ್ನು ಹಾಕೇ ಬಿಟ್ರು. ಆ ಮಾಲೆ ಯಾವುದು ನೆನಪಿರಬೇಕು, ಇದು ರುದ್ರದೇವರು ಕೊಟ್ಟ ಮಾಲೆ, ಯಾರು ಇದನ್ನು ಹಾಕೊಳ್ತಾರೋ ಭೀಷ್ಮರು ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಆ ಮಾಲೆನ ಕೊರಳಲ್ಲಿ ಹಾಕಿಬಿಡ್ತಾರೆ. ಆಗ ಇದಿಷ್ಟು ಕೂಡ ದ್ರೌಪದಿ ಪ್ರಾಪ್ತಿ ಅರ್ಜುನನಿಗೆ ಅಂತ. ದ್ರೌಪದಿ ಅಂದರೆ ಏನು, ಭಾವಿ ಸರಸ್ವತಿ ಅಂದರೆ ವಿದ್ಯಾ, ವಿದ್ಯೆ ಅರ್ಜುನನಿಗೆ ಸಿಕ್ತು ಅಂದರೆ ಅಪರೋಕ್ಷ ಜ್ಞಾನ ಆದಕ್ಕೆ ವಿದ್ಯೆ ಒಲಿಯಿತು ಅಂತ. ಯಾರಿಗೆ ವಿದ್ಯೆ ಒಲಿಯುತ್ತೆ ಶುರುವಾಗುತ್ತೆ ಫಸ್ಟ್, ಇಲ್ಲಿಂದ ಶುರುವಾಗಬೇಕು, ಬ್ರಾಹ್ಮಣ ವೇಷ ಅಲ್ಲಿಂದ ಶುರು ಮಾಡಬೇಕು. ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರಕಾಮಾಯ ನಿಷ್ಠೆ, ಸಾಧನೆ ಮಾಡೋದಕ್ಕೆ ಶ್ರೇಷ್ಠವಾದ ಜನ್ಮ ಅಂದರೆ ಬ್ರಾಹ್ಮಣದೇ. ಆಮೇಲೆ ಏನು ಮಾಡಿದ ಅರ್ಜುನ, ಅದು ಬ್ರಹ್ಮಚಾರಿ ವೇಷ, ಅದಕ್ಕೆ ಅಧ್ಯಯನ ಮಾಡೋದೆಲ್ಲ ವಿವಾಹಕ್ಕಿಂತ ಮುಂಚಿತವಾಗಿ ಎರಡಾಗಿ. ಆಮೇಲೆ ಭೀಮಸೇನ ವಾಯುದೇವ ನಮಸ್ಕಾರ ಮಾಡಿದ, ಕೃಷ್ಣ ನಮಸ್ಕಾರ ಮಾಡಿದ, ಧನುಸ್ಸಿನ ಸುತ್ತ ಪ್ರದಕ್ಷಿಣೆ ಮಾಡಿದ. ಧನುಸ್ಸು ಏನು ಗೊತ್ತಾ, ಅದು ಮನಸ್ಸಿನ ಸಂಕೇತ, ಧನುಸ್ಸು ಮನಸ್ಸು, ಧನುಸು ಕಟ್ಟೋದು ಕಷ್ಟ, ಮನಸ್ಸು ಕಟ್ಟೋದು ಕಷ್ಟ. ಧನುರ್ಮಾಸ ಏಳೋದೇ ಭಾರಿ ಕಷ್ಟ. ಮನಸ್ಸು ಮಾಡಬೇಕಲ್ಲ, ಮನಸ್ಸು ಕಟ್ಟೋದು ಬಿಚ್ಚಿ ಬಿಚ್ಚಿ ಹೋಗ್ತಾ ಇರುತ್ತೆ. ವಿಜಯನಾಥ ದೇವರನಾಮ ಬರೀತಾರೆ, ಮನವ ನಿಲ್ಲಿಸುವುದು ಬಹು ಕಷ್ಟ. ರಣರಂಗ ಗೆಲ್ಲಿಸಲಿಬಹುದು, ರಣರಂಗ ಇದು ಮಾತ್ರ ಕಷ್ಟ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಮನಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಅದು ಕಟ್ಟಬೇಕು, ಮನಸ್ಸು ಕಟ್ಟಬೇಕು. ಕೃಷ್ಣ ಚಂಚಲನ್ನಿ ಮನಃ ಕೃಷ್ಣ ಪ್ರಭಾತಿ ಬಲಭದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ಅರ್ಜುನ ಗೀತೆಯಲ್ಲಿ ಕೆಳಗು ಪುತ್ರ ಇದೆ, ಈಗ ಕಟ್ಟಿ ಆಯಿತು. ಐದು ಬಾಣ ಇಡಬೇಕು. ಐದು ಬಾಣ ಅಂದ್ರೇನು? ಐದು ಜ್ಞಾನೇಂದ್ರಿಯಗಳು ಅಂತ. ಐದು ಜ್ಞಾನೇಂದ್ರಿಯಗಳು ಅರ್ಜುನನಿಗೆ ಯಾತಕ್ಕೆ ಧನಸ್ಸು ಕಟ್ಟಲಕ್ಕೆ ಬಂತು ಅಂದರೆ ಮನಸ್ಸು ಕಟ್ಟಲಕ್ಕೆ ಬಂತು. ಅದು ಯಾರು ಕೊಟ್ಟ ಧನಸ್ಸು? ರುದ್ರದೇವರು ಕೊಟ್ಟ ಧನಸ್ಸು. ಮನಸ್ಸಿಗೆ ಅಭಿಮಾನಿ ದೇವತೆಗಳು, ರುದ್ರದೇವರ ಅಭಿಮಾನಿ ದೇವತೆಗಳು, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹ್ಯಾಂಗ ದ್ರೌಪದಿ ಸ್ವಯಂವರದ ಕಥೆ ಇದೆ ನೋಡಬೇಕು. ಅದನ್ನು ತಗೊಂಡು ಐದು ಜ್ಞಾನೇಂದ್ರಿಯನ್ನು ಇಡಬೇಕಂತೆ. ಜ್ಞಾನೇಂದ್ರಿಯ ಐದನ್ನೂ ಜೋಡಿಸ್ತಾರೆ. ಕೆಳಗೆ ನೋಡಬೇಕು, ಅಲ್ಲಿ ನೀರಿದೆ, ಅದು ಪಾತ್ರೆ, ನೀರಿದೆ. ನೀರು ಅಂದರೆ ಶಾಸ್ತ್ರ, ಶಾಸ್ತ್ರದಲ್ಲಿ ನೋಡಬೇಕು. ಮನಸ್ಸು ಅಲ್ಲಿರಬೇಕು. ಮನಸ್ಸು ಮೇಲಿರು ಮತ್ಸ್ಯಯಂತ್ರ. ಮತ್ಸ್ಯಯಂತ್ರ ಅಂದ್ರೇನು? ಭಗವಂತ ಮತ್ಸ್ಯಕರೂಪಲಯೋದ ವಿಹಾರಿ ವೇದ ವಿನೇತ್ರ ಚತುರ್ಮುಖ ವಂದ್ಯ. ನೋಡ್ತಿರ್ಬೇಕು, ಕೆಳಗೆ ಓದೋದು, ಮೇಲೆ ನೋಡೋದು. ಐದು ಬಾಣ ಒಟ್ಟಿಗೆ ಹೊಡಿಬೇಕು. ಕಣ್ಣಂತೆ ನಾಲ್ಕು ಗಾಲಿ ಒಟ್ಟಿಗೆ ಮುಂದಕ್ಕೆ ಹೋದ್ರೆ ಕಾರು ಮುಂದಕ್ಕೆ ಹೋಗುತ್ತೆ. ಒಂದು ಗಾಲಿ ಹಿಂದೆ, ಒಂದು ಗಾಲಿ ಮುಂದೆ ಹೋದರೆ ಆಕ್ಸಿಡೆಂಟ್ ಆಗುತ್ತೆ. ಮುಂದೆ ಹೋಗೋದು ಕರೆಕ್ಟಾಗಿ ಐದು ಹೋಯಿತು, ಕರೆಕ್ಟಾಗಿ ಟಚ್ ಆಯಿತು, ಸಪ್ಪಂದು ಕೆಳಗಿದ್ರು. ಅಲ್ಲಿರೋ ದೇವರು ಇಲ್ಲಿ ಬೀಳಬೇಕು. ಆಗ ನಮಗೆ ಅಪರೋಕ್ಷ ಜ್ಞಾನ ಅಂತ. ದೇವರಲ್ಲೇ ನಾವು ಇಲ್ಲಾದರೂ ಉಪಯೋಗ ಇಲ್ಲ. ಆ ಕ್ಷಣಕ್ಕೆ ಕೆಳಗೆ ಬಿಟ್ಟರು ತಕ್ಷಣ ಅರ್ಜುನಿಗೆ ದ್ರೌಪದಿ ಬಾಲೆ ಹಾಕೇ ಬಿಟ್ಟರು. ಇದನ್ನು ಅರ್ಥ ಮಾಡಿಕೊಂಡು ದ್ರೌಪದಿ ಸ್ವಯಂವರದ ಕಥೆ ಅಂದರು ಒಂದೇ, ಅಪರೋಕ್ಷ ಜ್ಞಾನದ ಪ್ರಾಪ್ತಿಯ ಕಥೆ ಅಂದರು ಒಂದೇ. ಎಂದು ಹೇಳೋದು ಎಷ್ಟು ಸುಲಭ. ಐದು ಮನಸ್ಸು ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಕ್ಕಂಥದ್ದು ಆಚಾರ. ಅದಕ್ಕೆ ಹೇಳ್ತಾರೆ, ಏವ ಮಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವ ಉಚ್ಚತೆ. ಅರ್ಜುನೇ ಮಾಲೆ ಹಾಕಿದ್ರು ಯಾವ ರೀತಿ ಗೊತ್ತಾ? ಹೆಂಡತಿಯಾಗಿಲ್ಲ, ತಾಯಿಯಾಗಿ ಮಾಲೆ ಹಾಕ್ತಾರೆ. ಯಾರು ಇಂದ್ರದೇವರ ಭಾರತೀಯ ದೇವಿಯ ಮಕ್ಕಳು. ಆದ್ದರಿಂದನೇ ಸಾಮಾನ್ಯ ಆರತಿ ಎತ್ತಬೇಕಾದ್ರೆ ತಾಯಿ ಎಷ್ಟು ಬಗ್ಗೆ ನೋಡ್ತಾರೆ, ಆ ರೀತಿ ನೋಡ್ಕೊತಿದ್ದಾರೆ. ಹೆಂಡತಿಯಾಗಿ ಸಿಕ್ಕಿಲ್ಲ, ತಾಯಿಯಾಗಿ ಸಿಕ್ಕಿದರು. ವಿದ್ಯೆ ನಮಗೆ ತಾಯಿಯೇ ಹೊರತು ಎಂದೂ ಹೆಂಡತಿ ಆಗೋದಿಲ್ಲ. ಹೆಂಡತಿ ಆಗೋದು ವಾಯುದೇವರಿಗೆ ಮಾತ್ರ, ಉಳಿದವರಿಗೆಲ್ಲ ತಾಯಿ ವಿದ್ಯ. ಮಾತೇವ ಪರಿರಕ್ಷತೆ ಅಂತ ವಿದ್ಯೆ ಬೇಕೆ ಹೇಳ್ತಾರೆ. ಅಷ್ಟು ನೋಡಿ ಕೃಷ್ಣಾರ್ಪಣ, ಕೃಷ್ಣ ಅಲ್ಲೇ ಇದ್ದಲ್ಲ, ನಮಸ್ಕಾರ ಮಾಡಿಬಿಡ್ತಾರೆ. ಆ ಕ್ಷಣಕ್ಕೆ ಕೃಷ್ಣ ಬಲರಾಮ ನೋಡಿದ್ರೆ ನಮ್ಮ ಅರ್ಜುನ ಮಾಡಿದ ಕೆಲಸ ಅಂತ ಕುತ್ತ ತೋರಿಸ್ತಾರೆ. ಸಾತ್ವಿಕ ಸಾತ್ವಿಕಿ ಯಾರು ಗೊತ್ತಾ ಇರ್ತಾರೆ ನಿನಗೆ ಗುರುಗಳು. ಅರ್ಜುನ ಸಾತ್ವಿಕಿ ಪಾಠ ಹೇಳ್ಕೊಟ್ಟಿದ್ನು. ಕೃಷ್ಣನ ಶಿಷ್ಯನೂ ಹೌದು ಸಾತ್ವಿಕಿ, ಆತನ ಶಿಷ್ಯನೂ ಹೌದು. ಅಸ್ತ್ರೇ ಶಸ್ತ್ರೇ ಸರ್ವ ವಿದ್ಯಾಸು ಚೈವ ಶಿಷ್ಯ ಚೈನೇಯ ವಾಸುದೇವ ಇಂದ್ರ ಸೂನ್ಮೋಹು. ಆತಂತೂ ಖಡ್ಗ ಹೇಳಿ ಕುಡಿದಾಡ್ತಿದ್ದಾರೆ ಅಂತ. ನಮ್ಮ ಗುರುಗಳು ಬದುಕಿದ್ದಾರೆ ಸದ್ಯ ಅಂತ ಹೇಳಿಬಿಟ್ಟು ಆನಂದವೇ ಆರಂಭ. ಎಲ್ಲರೂ ಆನಂದ ಪಡ್ತಿದ್ದಾರೆ. ಇವರಿಗೆಲ್ಲ ಭಾರಿ ಸಿಟ್ಟು ಬಂದುಬಿಡ್ತು ಕ್ಷತ್ರಿಯರಿಗೆಲ್ಲ. ದ್ರುಪದ ರಾಜ ಏನೋ ಫಿಕ್ಸಿಂಗ್ ಕೆಲಸ ಮಾಡಿರಬೇಕಿತ್ತು. ನಮ್ಮ ಮರ್ಯಾದೆ ಕಡೆಗೆ ಏನೋ ಮಾಡಿಬಿಟ್ಟಿದ್ದಾನೆ. ನಮ್ಮ ಕೈಯಲ್ಲಿ ಆಗ್ರಹ ಮಾಡಿ ಅವ್ರಿಗೆ ಮಾಡಿದ್ದಾನೆ ಅಂತೇಳಿ ಡೌನ್ ವಿತ್ ದ್ರುಪದ ರಾಜ ಗೊತ್ತಾರೆ. ಎಲ್ಲ ಎದ್ದು ಬಿಡ್ತಾರೆ, ಹಡಿ ಬಡಿ ಕಡಿ ಎಂದು ಬರ್ತಿದ್ದಾರೆ. ಜೋರ ಅಷ್ಟು ದೊಡ್ಡ ಸೈನ್ಯ ನುಗ್ತಾ ಇದೆ. ದುರ್ಯೋಧನ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಆ ಕ್ಷಣಕ್ಕೆ ದ್ರುಪದ ರಾಜ ಗಾಬರಿ ಆಗಿ ಜೀರೋ ಮಾಡ್ಕೊಂಡ್ಬಿಟ್ಟಲ್ಲ ಅಂತ ಇರ್ತಾರೆ. ಭೀಮಸೇನ ದೇವರು ನೋಡ್ತಾರೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿದ್ದೆ. ಹತ್ರ ಹೋಗ್ತಾರೆ, ದೊಡ್ಡ ಮರವನ್ನು ಭೀಮಸ್ತು ರಾಜ ಸಮಿತಿ ಪ್ರತಿ ಸಂಪ್ರಯಾತ ವೀಕ್ಷೈವ ಯೋಜನ ಶತೋಶ್ರಯ ಮಾಶು ವೃಕ್ಷಂ ಆರುಜ್ಯ ಸರ್ವ ನೃಪತಿ ಅಭಿತೋಪ್ಯ ತಿಷ್ಟದ ದೃಷ್ಟ್ವಾ ಪಲಾಯನ ಪರಶ್ಚ ಬಹುಗೂರೇತಿ. ದೊಡ್ಡ ಮರ, ದೊಡ್ಡ ದೂರ ಯೋಜನೆ ಎತ್ತರ ಇತ್ತಂತೆ. ಆ ನನಾಮತ್ ಕಿತ್ತಿ ಕೈ ಹಿಡ್ಕೋತಾಳೆ, ಕಿಟ್ಟಿಡ್ಕೊಂಡು ನಿಂತ್ಕೊಂಡ್ರಂತೆ. ಹೀಗೆ ಓಡಿ ಬರ್ತಿದ್ರಲ್ಲ, ಡೈರೆಕ್ಟ್ ಚೇಂಜ್ ಮಾಡಿ ಓಡೋಗ್ಬಿಟ್ಟಂತೆ ಎಲ್ಲರೂ ಕೂಡ. ಈ ಕಡೆ ಬಂದು ಆ ಕಡೆ ಓಡಿರುತ್ತೆ, ಓಡೋದು ಬಿಡಲಿಲ್ಲ, ದಿಕ್ಕು ಬದಲಾಯಿತಷ್ಟೇ. ದೃಷ್ಟ್ವಾ ಪಲಾಯನ ಪರಶ್ಚ ಬಹುಗೂರೇತಿ. ಅದನ್ನು ನೋಡಿ ಮತ್ತೆ ಕಳಗಿಟ್ಟುಬಿಟ್ರು. ಇದೆಲ್ಲ ಕಥಾಲಕ್ಷಣ ಒಂದಾಗ ಅರ್ಥ ಆಗ. ಅವರೆಲ್ಲ ವಾದಿಗಳು. ವಾದಿಗಳು ಬಂದ ಮೊದಲು ಏನು ಮಾಡಬೇಕು ಅಂತ ಆಚಾರ ಹೇಳ್ತಾರೆ. ಪೃಷ್ಠೇ ನಾಗಮ ಏವಾದವು ವಕ್ತವ್ಯ ಸಾಧ್ಯ ಸಿದ್ಧಯೇ. ವಾದಕ್ಕೂ ಮೊದಲು ಆಗಮ ಹೇಳಬೇಕು ಅಂತ ಹೇಳ್ತಾರೆ. ಆಗಮ ಅಂದ್ರೇನು? ಭಾಗವತ ನಿಗಮ ಕಲ್ಪತರೋರು ಗಲಿತರು. ವೇದಾದಿ ಶಾಸ್ತ್ರಗಳೇ ಆಗಮ. ಅಲ್ಲಿ ಹಿಡ್ಕೋಬೇಕು, ಎಲ್ಲ ಓಡೋಗ್ಬಿಡ್ತಾರೆ ವಾದಿಗಳು ಅಂತ. ಎಲ್ಲ ಓಡೋದ್ರಂತೆ, ನಿಶ್ಚಿಂತಿಯಾಗಿ ಹಿಂಸೆ ಕೆಲಸನೇ ಇಲ್ಲ. ಮತ್ತೆ ಹಾಗೆ ಇಟ್ಟರು, ಪಾಪ ಮತ್ತೆ ಹಿಡ್ಕೊಂಡ್ಬಿಡ್ತಾರೆ. ಅವ್ರು ಎತ್ತಿದ್ರು ಬಂತು ಇಟ್ಟರು ಹಾಗೆ ಉಳ್ಕೊಂಡು. ಸಂಜೀವನ ಪರತ್ತು ವಾಪಸ್ ಇಟ್ಟ ಕತೆ ಗೊತ್ತಲ್ಲ, ಹಾಗೆ ಮರನ ವಾಪಸ್ ಇಡ್ತಾರೆ. ಹಾಗೆ ಅದು ಅದನ್ನು ವಾಪಸ್ ಇಟ್ಟರು, ಇದನ್ನು ವಾಪಸ್ ಇಟ್ಟರು. ನಮ್ಗೆ ವಾಪಸ್ ಇಡೋದು ಗೊತ್ತಿಲ್ಲ, ಮನೆಗೆ ಹೋಗಿ ಗೊತ್ತಿರ್ತದೆ ಹೊರತು ವಾಪಸ್ ಇಟ್ಟಿರೋದಿಲ್ಲ. ಸೀದ ಇಟ್ಟರು ಎಲ್ಲ ರಾಜರು, ಏನಿದೆ ಎಂಥ ವ್ಯಕ್ತಿ ಸಿಕ್ಕಿದ್ದಾನೆ ಅಂತ ಅಂಥೇಳಿ ಒಬ್ಬೊಬ್ಬರೇ ಹೋಗಿ ವಾಪಸ್ ಬರ್ತಿದ್ದಾರೆ. ಮರ ಉಪಯೋಗಿಸಿಲ್ವಲ್ಲ, ವಾಪಸ್ ಬರ್ತಿದ್ದಾರೆ. ಆಗ ಶಲ್ಯ ರಾಜ ಬರ್ತಾನೆ ಭೀಮಸೇನ ಮೇಲೆ. ಭೀಮಸೇನ ಅಂತ ಗೊತ್ತಿಲ್ಲ ಬ್ರಾಹ್ಮಣ ವೇಷದಲ್ಲಿ. ಶಲ್ಯರಾಜ ನೋಡ್ತಾರೆ, ಕಷ್ಟ ಹತ್ರ ಹೋಗ್ತಾರೆ, ಅವರು ಕಾಲು ಹಿಡಿತಾರೆ, ಕರ್ರದ ಮೇಲೆ ಕೆಸ್ತು ಬಿಟ್ಟರು ಶಲ್ಯರಾಜನ. ಭೀಮಸೇನ ದೇವರು ರಾಕೆಟ್ ಹೊಡೋಗಿ ಹೋಗ್ತಾನೆ ಪಾಪ ಶಲ್ಯರಾಜನ, ಅಲ್ಲಿ ಸರ್ರದ ಮೇಲೆ ಹೋಗಿಬಿಡ್ತಾನೆ. ಹೇಗೆ ನಮ್ಮ ಪಾಪ ರಾಕೆಟ್ ಕಳಿಸಿ ದಪ್ಪತ್ತು ಬಿದ್ದೇ ಬಿಡುತ್ತೆ, ಕಳಿಸಿರೋದಿಲ್ಲ, ಸೀದಾ ಹೋಗುತ್ತೆ ಮೇಲಕ್ಕೆ. ಅವತ್ತು ಸರಿಯಾ ಮತ್ತೆ ಬಿಡ್ತಿದ್ದಾನೆ ಪಾಪ ಅಲ್ಲಿಂದ ವಾಪಸ್ಸು. ವೀರಸೇನ ನೋಡಿದ್ರಂತ ಪಾಪ ವೈಷ್ಣವ ಸೋದರ ಮಾವ ಬೇರೆ ಜೊತೆಗೆ ಬಿಡಬಾರದು ಅಂತ ಕ್ಯಾಚ್ ಹಿಡಿದ್ರಂತೆ, ಫೈನೆಸ್ಟ್ ಕ್ಯಾಚ್ ಆಫ್ ದಿ ವರ್ಲ್ಡ್ ಅದು ಅಂತ ಈಗ ಹಿಡಿದು ಕೆಳಗೆ ಬಿಡುತ್ತೆ. ವೀರಸೇನ ಎಷ್ಟು ರಕ್ಷಣೆ ಮಾಡ್ತಾರೆ ಲೆಕ್ಕ, ಪ್ಲೇನ್ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ ಗೊತ್ತಾ, ಲ್ಯಾಂಡಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಲ್ಯಾಂಡ್ ಮಾಡಿ ಕೆಳಗೆ ಇಟ್ಟರಂತೆ. ಇಷ್ಟಕ್ಕೆ ಸೆಲ್ಲರಾಜ ನೋಡಿದಂತೆ ಯಾವ ಪುಣ್ಯಾತ್ಮ ಇದ್ದ ನಾನಾಗ ಸೊಳ್ಳೆ ಸಣ್ಣ ವಸ್ತು ಮಾಡಿದ ಮಾಡಿಬಿಟ್ಟನ ಅಂತ ಒಳ್ಳೆ ಶುರು ಮಾಡಿದಂತ ವಾಪಸ್ಸು ಎಲ್ಲಿ ಗೊತ್ತಾ, ಸೀದ ಮಂತ್ರದಲ್ಲಿ ಸೇರ್ಕೊಂಡ್ಬಿಡ್ತಾನೆ ವಾಪಸ್. ಹಿಂದಕ್ಕೆ ನೋಡಲೇ ಇಲ್ವಂತ ಈ ಕೀ ಕೊಟ್ಟು ಕಾರ್ ಸರ್ವದ್ದೋಗ್ಬಿಡುತ್ತಲ್ಲ ಆ ಥರ ಓ ಸೇರ್ಕೊಂಡ್ಬಿಟ್ಟಂತೆ. ಸದ್ಯ ಬದುಕಿದ್ದೆ ಬಡ್ಡಿವ ಅಂತಾರಲ್ಲ, ಇದು ಭೀಮನ ಪರಾಕ್ರಮ. ಸೆಲ್ಲರಾಜರಂತ ಮಹಾವೀರ ಅನಾಮತ್ಯ ತೆಸಿಬೇಕಾದ್ರೆ ಬರೀ ಎತ್ತಿದ್ರೆ ಸಾಕು, ಎತ್ತಿ ಆ ರೀತಿ ಎಷ್ಟು ವಾಪಸ್ ಹಿಡಿಬೇಕಾದ್ರೆ ಎಷ್ಟು ಬಲ ಇರಬೇಕು. ಭೀಮಸ್ಯ ಬಲಭದ್ರಸ್ಯ ಮಂತ್ರರಾಜಸ್ಯ ವೀರ್ಯವಾನ್ ಚತುರ್ಥ ಕೀಟಕ ಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಆ ಕ್ಷಣಕ್ಕೆ ಇದನ್ನೆಲ್ಲ ಆಮೇಲೆ ಕರ್ಣ ಬರ್ತಾನೆ, ಅರ್ಜುನ ಯುದ್ಧಕ್ಕೆ ಬರ್ತಾನೆ. ಅರ್ಜುನ ಅಂತ ಗೊತ್ತಿಲ್ಲ ಯುದ್ಧ ಮಾಡ್ತಾನೆ, ಕರ್ಣ ಯುದ್ಧ ಮಾಡೋಕೆ ಆಗ್ತಾ ಇಲ್ಲ, ಸ್ಪರ್ಧೆಯಿಂದ ಯುದ್ಧ ಮಾಡ್ತಾನೆ, ಸೋಲು ಬರ್ತಾ ಇದೆ. ಕೇಳ್ತಾನೆ, ಯಾರಯ್ಯ ನೀನು ಇಷ್ಟು ಚೆನ್ನಾಗಿ ಯುದ್ಧ ಮಾಡ್ತೀಯಲ್ಲ, ನೀನೇನಾದರೂ ಇಂದ್ರನ ಅಥವಾ ಪರಶುರಾಮ ದೇವರ ಅಥವಾ ಧನುರ್ವಿದ್ಯೆ ಮೂರ್ತಿ ತಗೊಂಡು ಬಂದಿದ್ಯಾ ಯಾರು ಅಂತ ಕೇಳ್ತಾನೆ. ಅರ್ಜುನ ಹೇಳ್ತಾನೆ, ಬಂದಿರೋ ಯುದ್ಧಕ್ಕೆ, ಬಂದರೆ ಮಾಡು ಇಲ್ಲದರೂ ಹೋಗು ಅಂತ ಹೇಳ್ತಾನೆ. ನಾನು ಅಡ್ರೆಸ್ ತಗೊಂಡು ಏನು ಮಾಡ್ತೇನೆ ಈಗ, ಯುದ್ಧ ಮಾಡು ಸಾಕಾರ ಬಿಡು ಅಂತ. ಕರ್ಣ ಏನು ಮಾಡಿದ್ನಂತಾಗ, ನಾನು ಬ್ರಾಹ್ಮಣ ಮೇಲೆ ಯುದ್ಧ ಮಾಡಿ ಅಭ್ಯಾಸ ಇಲ್ಲ ಅಂತ ವಾಪಸ್ ಹೋಗಿಬಿಟ್ಟೆ. ಇಷ್ಟೊತ್ತು ಮಾಡಿ ಸೋತಿದ್ದಾನೆ, ಈಗ ಅಭ್ಯಾಸ ಇರುವಂತೆ, ಊಟ ಎಲ್ಲ ಮುಂದೆ ನಿಷೇಧ ಬಿಟ್ಟಿದ್ದೀರಿ ಅಂತ ಹೇಳಿ ಹಾಗಾಗಿ ವಾಪಸ್ ಹೊರಟುಬಿಡ್ತಾ. ಕರ್ಣ ಎಸ್ಕೇಪ್ ಆದ ಅಲ್ಲಿಂದ, ಹುಡುಗರೆಲ್ಲ ಓಡೋಗ್ಬಿಡ್ತಾರೆ. ಆಮೇಲೆ ಪಾಂಡವರೆಲ್ಲ ವಾಪಸ್ ಹೋಗ್ತಾರೆ ಮನೆಗೆ. ಅಲ್ಲಿ ಕುಂತಿ ದೇವಿ ಕಾಯ್ತಿರ್ತಾರೆ. ಆ ಕ್ಷಣಕ್ಕೆ ಬಂದು ಅಮ್ಮ ಭಿಕ್ಷಾ ಅಂತ ಕರೆದಿದ್ದೆ. ಪ್ರತಿನಿತ್ಯ ಅವ್ರು ಹೇಳ್ತಿದ್ದಾರೆ ಮನೆ ಬರೋದು ಭಿಕ್ಷಾ ಅಂತ ಕರೆಯೋದು. ಆಕೆ ಏನು ಮಾಡ್ತಾರೆ, ಎಲ್ಲರೂ ಸಮವಾಗಿ ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಇದೇ ಆಕೆ ಮಂತ್ರ, ಇವ್ರು ಹೇಳೋದು ಆಕೆ ಹೇಳೋದಂತೆ. ಇವತ್ತೇನು ಮಾಡಿದ್ರು, ಯಥಾ ಪ್ರಕಾರ ಸಮವಾಗಿ ಹಂಚಿಕೊಳ್ಳಿ ಅಂತ ಹೇಳಿ ಆ ಕ್ಷಣಕ್ಕೆ ತೋರಿಸ್ತಾರೆ. ಅಮ್ಮ ನೋಡು ತಂದಿರೋದು ಭಿಕ್ಷಾ ಅಂದರೆ ಈ ಕನ್ಯಾ ಅಂತ ಹೇಳಿದ ತಕ್ಷಣ ಭಾಳ ಯೋಚನೆ ಮಾಡ್ತಾಳೆ. ಏನಿದು ನನ್ನ ಬಾಯಿಂದ ಎಂಥ ಮಾತು ಬಂದ್ಬಿಡ್ತಿ ಇವತ್ತು ಅಂತ ಯೋಚನೆ. ಮುರಿದವರಾಗಿದ್ದ ಅಷ್ಟೇನಾ, ಸಾರಿ ಏನು ಬೇರೆ ಕೆಲಸ ಮಾಡ್ಬೋದು ಆಯ್ತಾ, ಬಿಡಿ ಅಂತ ಮುಗಿದು ಆ ಕನ್ಲಿಲ್ಲ. ಆಚಾರ್ಯ ಹೇಳ್ತಾರೆ, ಯಾತಕ್ಕೆ ಕನ್ಲಿಲ್ಲ ಅಂದರೆ ಕುಂತಿದೇವಿ ಎಷ್ಟು ಎತ್ತರದ ಸ್ತ್ರೀ ನೋಡಬೇಕು. ಪ್ರಾಮಾದಿಕಂಚ ವಚನಂ ನತಯಾ ಮೃಷೋಕ್ತ. ಆಕೆ ತಮಾಷೆಗೂ ಸುಳ್ಳು ಮಾತಾಡ್ತಿದ್ದಿಲ್ಲ ಪುಣ್ಯಾತ್ಮ. ತಮಾಷೆಗೂ ಸತ್ಯ ಹೇಳೋದು ಕಷ್ಟ ನಾವು. ತಮಾಷೆಗೂ ಸುಳ್ಳು ಮಾತಾಡ್ತಿದ್ದಿಲ್ಲ ಅಂತ ಆಕೆ ಬಾಯಿಯ ಮಾತು ಬಂದರೆ ಅಷ್ಟು ಯೋಚನೆ ಮಾಡಿ ಮಾತಾಡ್ತಿದ್ದಿಲ್ಲ. ನನ್ನ ಬಾಯಿಂದ ಮಾತು ಬಂದಿದೆ ನಡೆಸಬೇಕಷ್ಟೇ, ಅಮ್ಮ ನಡೆಸ್ತೀವಿ ಅಂತ ಅವರು ಅಂದ್ಬಿಟ್ಟಿದ್ದರು. ವಿಚಿತ್ರ ಮದುವೆಗೆ ದಾಖಲೆ ಆಯಿತು, ವಿಚಿತ್ರ ಮದುವೆಗೆ ದಾಖಲೆ ಆಯಿತು. ಅವರೆಲ್ಲ ತೀರ್ಮಾನ ಮಾಡಿಕೊಂಡೆ ಆಯಿತು ಮದುವೆ ಆಗ್ತೇವೆ ಅಂತೇಳಿ. ಅಷ್ಟೊತ್ತಿಗೆ ಅಲ್ಲಿ ಕೃಷ್ಣ ಬರ್ತಾನೆ, ಸಾಕ್ಷಾತ್ ಭಗವಂತ ಬರ್ತಾನೆ. ದುರ್ಯೋಧನ ಅರಮನೆಯಲ್ಲಿದ್ದಾರೆ, ಕೃಷ್ಣ ಹೋಗೋದಿಲ್ಲ. ಕುಂಬಾರಮನೆ ಭಗವಂತ ಬರ್ತಾನೆ, ಭಕ್ತರಿಲ್ಲಿದ್ರೆ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಮಾತುಕತೆ ಎಲ್ಲ ಅಲ್ಲಿ ಹೊರಟುಬಿಟ್ಟನಂತೆ ಕೃಷ್ಣ. ಒಂದು ಆಶ್ಚರ್ಯ ಗೊತ್ತೇನು, ಅವಾಗ ಒಂದು ಮಾತು ಕೇಳ್ಬೋದಲ್ಲ ಅವರು ಕೃಷ್ಣನನ್ನು, ಕೃಷ್ಣ ಈಗ ಆಗಿದೆ ಏನು ಮಾಡಬೇಕು ಅಂತ ಕೇಳಲಿಲ್ಲಲ್ಲ, ಯಾಕೆ ಕೇಳಲಿಲ್ಲ ಗೊತ್ತಾ, ಅದು ನಿರ್ಣಯ ಆಗಿದೆ ಮತ್ತೆ ಕೇಳಬೇಕು ಅಂತ. ಭಾಳ ತಾಯಿ ಹೇಳಿ ಆಗಿದ್ದೆ ನಿರ್ಣಯ ಮಾಡಿಬಿಟ್ಟಿದ್ದಾರೆ, ಯಾವಾಗ ಪ್ರಶ್ನೆ ಕೇಳಬೇಕು ಅಂತ ಡೌಟ್ ಇದ್ದರೆ, ಡೌಟೇ ಇಲ್ಲ ಅವರಿಗೆ, ಅದು ಕೇಳೇ ಇಲ್ಲ. ನಿರ್ಣಯ ಪ್ರಶ್ನೆ ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಕೆಲವು ವಿಷಯ ನಿರ್ಣಯ ಪ್ರಶ್ನೆ ಉತ್ತರ ಸಿಗುತ್ತದೆ. ಅದು ಎಂಥದಕ್ಕೆ ನಿರ್ಣಯ ಪ್ರಶ್ನೆ ನೋಡಬಾರ್ದು ಗೊತ್ತಾ, ಸಂಧ್ಯಾನ ಮಾಡಬೇಕೋ ಬಿಡಬೇಕು, ಇದು ಕೇಳಿದೇನಾಗಬೇಕು ಅಂತ. ಇವು ಪ್ರೂವನ್ ನೀವೆಲ್ಲ ಮತ್ತೆ ಕೇಳಬಾರ್ದು, ಇದನ್ನು ಏಕಾಚಿ ಮಾಡಬೇಕೋ ಬಿಡಬೇಕು ಅದೆಲ್ಲ ಅಲ್ಲ. ಕೆಲವು ವಿಶೇಷ ಸೂಕ್ಷ್ಮ ವಿಚಾರ ಬಂದಿರುತ್ತೆ, ಎಲ್ಲ ಶಾಸ್ತ್ರದ ಉತ್ತರ ನಿಮಗೆ ಗೊತ್ತಾಗ್ತಾ ಇಲ್ಲ, ಆಗ ಕೇಳಬೇಕು. ನಿಶ್ಚಯ ಅಂತ ಹೇಳ್ತಾರೆ, ಪ್ರಶ್ನ ದೋಷಾಹಿ ಚತ್ವಾರ ಸುವ್ಯಾಹತಿ ಅಸಂಗತಿ ಸಿದ್ಧಾರ್ಥತ ಚ ವೈಫಲ್ಯಂ ನ ಸಹಿಷ್ಯಾ ತತ್ವ ನಿರ್ಣಯ. ಅನುವ್ಯಾಖ್ಯಾನದ ಮಾತು, ಸಿದ್ಧಾರ್ಥತ ವಿಷಯ ಗೊತ್ತಿದ್ದ ಮೇಲೆ ಅದನ್ನು ಕೇಳೋದಕ್ಕೆ ಹೋಗಬಾರ್ದು. ಆದ್ರಿಂದನೇ ಕೇಳಿದರೆ ವ್ಯರ್ಥ ಪ್ರಶ್ನೆ ಅಂತ ಕರೀತಾರೆ. ಕೃಷ್ಣ ಬಂದರೂ ಅವರು ಕೇಳಿ ನಿರ್ಣಯ ಮಾಡಿಕೊಂಡಾಯಿತು, ಹೊರಟುಬಿಟ್ರು ಆ ಕಡೆಗೆ. ಆಗ ದುಷ್ಟದ್ದುಮ್ಮನ್ನು ಕಳಿಸ್ಬಿಟ್ರು ಪುತ್ರರಾಜ. ಆತ್ಗೆ ಭಾರಿ ಖುಷಿಯಾಯಿತು. ಒಂದು ಪ್ರಾಬ್ಲಮ್ ಆಯಿತು, ಯಾರೋ ಒಬ್ಬ ಕ್ಷತ್ರಿಯ ಮಾಡಿದ್ರೆ ಡೌಟ್ ಇರ್ತಿದ್ದಿಲ್ಲ, ಯಾರೋ ಬ್ರಾಹ್ಮಣ ಮಾಡಿಬಿಟ್ಟಿದ್ದಾನಲ್ಲ, ಬಹುಶಃ ಅರ್ಜುನನೇ ಇರಬೇಕು. ಆದರೂ ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಪಾಪ ತನ್ನ ಮಗನ ಕೊಟ್ಟು ಮದುವೆ ಮಾಡಬೇಕಾದ. ದುಷ್ಟದ್ದುಮ್ಮನ್ನು ಕರೀತಾರೆ, ದುಷ್ಟದ್ದುಮ್ಮನ ಸ್ವಲ್ಪ ನೋಡ್ಕೊಂಬ ಅವ್ರನ್ನ ಯಾರು ಬರ್ಬೇಕು ಬರ್ತಾರೆ. ಅಟ್ಟದ್ದು ಕೃಷ್ಣ ಬಂದೆಲ್ಲ ಮಾತಾಡಲಿಕ್ಕೆ ಆಗೋಗ್ಬಿಟ್ಟಿರ್ತಾನೆ, ಅದು ಗೊತ್ತಾಗೋದಿಲ್ಲ. ಅದು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ನಿಲ್ತಾನೆ, ಇಡೀ ರಾತ್ರಿ ಯುದ್ಧದ ಬಗ್ಗೆ ಮಾತಾಡ್ತಾ ಕೂತಿರ್ತಾನೆ. ತಂದೆ ಹೇಳ್ತಾನಪ್ಪ, ಅವ್ರು ಬಹು ಕ್ಷತ್ರಿಯ ಇರಬೇಕು, ಬ್ರಾಹ್ಮಣರಾಗಿದ್ದರೆ ವಾಕ್ಯಾರ್ಥ ಶಾಸ್ತ್ರಾರ್ಥ ಮಾಡ್ತಿದ್ರು, ಶತ್ರದ ಬಗ್ಗೆ ಮಾತಾಡ್ತಾರಾದ್ರಿಂದ ಇವತ್ತಿನ ಬ್ರಾಹ್ಮಣರು ಎರಡು ಬಗ್ಗೆ ಮಾತಾಡೋದಿಲ್ಲ, ಆ ವಿಚಾರವೇ ಅವ್ರು ಬಹುಶಃ ಕ್ಷತ್ರಿಯ ಇರಬೇಕು ಅಂತ ಹೇಳಿದರು. ಆಗ ಧ್ರುಪದ ರಾಜ ಅರ್ಧ ಸಮಾಧಾನ ಆಯಿತು, ಮತ್ತು ಕ್ಷತ್ರಿಯ ಪ್ರಾಬಿಲಿಟಿ ಜಾಸ್ತಿ ಆಗಿ ಶುರುವಾಯಿತು. ಆದರೂ ಫೈನಲ್ ಮಾಡ್ಕೋಬೋಣ ಅಂತೇಳಿ ಮರು ದಿವಸ ಆತ ನಾಲ್ಕು ಮನೆ ಏರ್ಪಾಟು ಮಾಡ್ತಾನೆ. ಪಾಂಡವರನ್ನು ಕರೀತಾನೆ, ನಾಲ್ಕು ಮನೆಗಳು, ಒಂದು ಮನೆ ಬರಮಡ್ರು ಮಾತ್ರ ಇರ್ಕೊಳ್ಳೋ ಜಾಗ, ಇನ್ನೊಂದು ಕ್ಷತ್ರಿಯರಿಗೆ, ಇನ್ನೊಂದು ವೈಶ್ಯರಿಗೆ, ಇನ್ನೊಂದು ಶೂದ್ರರಿಗೆ. ಅವರಲ್ಲಿ ಬೇಕಾದ ಪದಾರ್ಥ ಎಲ್ಲ ಇಟ್ಟಿರ್ತಾರೆ. ಬ್ರಾಹ್ಮಣ ಅಂದರೆ ಏನು, ಪುಸ್ತಕ ಇಸ್ತ್ರಿ ಎಲ್ಲ. ಇವತ್ತಾರೆ ಟಿವಿಗೆ ಬಿಡಬೇಕಾಗ್ತಿರ್ತಾರೆ, ಅವ್ರು ಪುಸ್ತಕ ಎಲ್ಲ ಇಟ್ಬಿಟ್ಟಿದ್ದಾರೆ. ಅವರ ದೇವ್ರ ಪೂಜೆ ಕೃಷ್ಣಾರ್ಜನ ಪೆಟ್ಟಿಗೆ ಎಲ್ಲ ಇಟ್ಬಿಟ್ಟಿದ್ದಾರೆ. ಕ್ಷತ್ರಿಯರಿಗೆ ಶಸ್ತ್ರಾಸ್ತ್ರ ಇಟ್ಟಿದ್ದಾರೆ, ಉಳಿದವರಿಗೆ ದವಸ ಧಾನ್ಯ ಎಲ್ಲ ಇಟ್ಟು ಯಾರ ಮನೆಗೆ ಹೋಗ್ತಾರೆ ನೋಡೋಣ ಅಂತ ಕೂತಿದ್ದಾರೆ. ಅವ್ರು ಸೀದಾ ಬಂದು ಆಯುಧಾಗಿ ಪೂರ್ಣಂ ಗೃಹಂ ಅಗುಹು ಅಂತ ಹೇಳಿದ್ರು. ಸೀದಾ ಬಂದು ಎಂಟರ್ ಆಗ್ತಾರೆ ಆಯುಧ ಇರೋದಕ್ಕೆ, ಇನ್ನೂ ಖುಷಿ ಆಯ್ತಾರೆ, ಹಬ್ಬ ಛತ್ರಿ ಆಗುತ್ತೆ ಇನ್ನೂ ಜಾಸ್ತಿ ಅಂತ ಅಂದರೆ ಇದು ಟೆಸ್ಟಿಂಗ್ ಇವೆಲ್ಲ ಶೇಖರ ಆಗಿದ್ರೆ ಟೆಸ್ಟಿಂಗ್ ಮಾಡ್ತಾರೆ, ಐಕ್ಯೂ ಟೆಸ್ಟ್ ಎಲ್ಲ ಮಾಡ್ತಿರ್ತಾರೆ. ಯಾರು ಮಾಡ್ತಾರೆ ಅನ್ನೋದು ಭವಿಷ್ಯ ತೀರ್ಮಾನ ಮಾಡ್ತಾರೆ, ಅಂತ ಟೆಸ್ಟ್ ಮಾಡ್ಕೊಂಡ್ರು ಪದರಾಜ. ನಮ್ಮಲ್ಲೂ ಹಾಗೇನೆ, ಮಗು ಹುಟ್ಟಿರುತ್ತೆ, ನಾಮಕರಣ ದಿವಸ ಅಥವಾ ಒಂದು ಒಂದು ವರ್ಷ ಆಗಿರುತ್ತೆ, ಮಗು ಮುಂದೆ ಏನಾಗುತ್ತೆ ನೋಡಬೇಕಲ್ಲ, ಅಲ್ಲಿ ಸ್ಕ್ರೂ ಡ್ರೈವರು ಏನೋ ಹೇಳ್ತಿರ್ತಾರೆ, ಇಟ್ಟು ಬಿಟ್ಟು ಮಗು ಏನಾಗುತ್ತೆ ಅಂತ ಪರೀಕ್ಷೆ ಮಾಡಬೇಕು. ಆ ಸ್ಕ್ರೂ ಡ್ರೈವರ್ ಬಿಟ್ಟಿದ್ರೆ ಇಂಜಿನಿಯರ್ ಆಗ್ತಾನೆ, ಜನರು ಹುಟ್ಟಿದ್ರೆ ಡಾಕ್ಟರ್ ಆಗ್ತಾರೆ ಅಂತ ಅದ್ಕೊಂಡಿರ್ತಾರೆ. ಪಾಪ ಸ್ಕ್ರೂ ಡ್ರೈವರ್ ಬಿಟ್ಟುಬಿಡ್ತಾರೆ, ಖುಷಿಯೋ ಖುಷಿ, ಕಳ್ಳಾಗ್ಬೋದು ರಾಣಿಯವರು, ಯೋಚನೆ ಮಾಡೋದಿಲ್ಲ, ನಮ್ಮ ಬುದ್ಧಿ ಇಷ್ಟೇ ಆಗಬೇಕು. ಆದರೆ ನಿಜವಾಗ್ಲೂ ಕೂಡ ಐಕ್ಯೂ ಟೆಸ್ಟ್ ಸರಿಯಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ, ಇಲ್ಲವರು ಇಲ್ಲ ಅಂತೂ ನೋಡಿದ. ಭಾರಿ ಗ್ಯಾರಂಟಿ ಆಯಿತು, ಹತ್ರ ಬಂದ. ಇನ್ನೇನು ಗ್ಯಾರಂಟಿ ಛತ್ರಿಯ ಅಂತೇಳಿ ಧರ್ಮರಾಜನ ಹತ್ರ ಹೋದ. ಪುಣ್ಯಾತ್ಮರು ನೀವೆಲ್ಲ ಯಾರಪ್ಪ ಅಂತ ಕೇಳಿದೆ. ಧರ್ಮರಾಜ ಜೀವನದಲ್ಲಿ ಒಂದೇ ತಮಾಷೆ ಮಾಡಿದ್ದಾತ, ಎಂದೆಂದ ತಮಾಷೆ ಮಾಡಬೇಕು. ಅವರು ತಂದಂತೆ, ದೃಪದ ರಾಜ ಪೂರ್ವಂ ನೀ ವರ್ಣ ವಿಷಯನ ವಿಶೇಷ ಮುಕ್ತ, ನೀನು ಧನುಸ್ಸನ್ನು ಪೂರ್ಣ ಮಾಡೋ ಹೊತ್ತಿನಲ್ಲಿ ಏನಾದ್ರು ಕರಾರ್ ಹಾಕಿದ್ಯಾ, ಬ್ರಾಹ್ಮಣ ಕ್ಷತ್ರಿಯ ಅಂತ ಹೇಳಿದ್ಯಾ, ಅದೇನು ಹೇಳಿದ್ದಿಲ್ಲ. ಈಗ ಕೇಳಿ, ಅವನು ಧನಸ್ಬಿಟ್ಟು ಬಚ್ಚೆ ಅಂತ ಭೇದನೆ ಮಾಡಿದ್ದಾರೆ, ಕೊಟ್ಟು ಮದುವೆ ಮಾಡುತ್ತೆ, ಉಳಿ ವಿಷಯ ಕೇಳಬೇಡಿರುತ್ತೆ. ಇಷ್ಟು ಲೈಟಾಗಿ ಎಂದೂ ಮಾತಾಡೋದಿಲ್ಲ, ಅವತ್ತು ಮಾತ್ರ ಮಾತಾಡ್ತಾನೆ ಪಾಪ. ತ್ರಿಪದರಾದ್ರೆ ಸ್ವಲ್ಪ ಮನಸ್ಸಿಗಿದಾಯಿತು, ದಯವಿಟ್ಟು ಹೇಳೋದು, ನಾನು ಹೇಳೋದಿಲ್ಲ, ನೀನು ಹೇಳಿದ ಪ್ರಕಾರ ನಡ್ಕು ಅಂತ ಹೇಳಿದ್ದೆ. ಅಷ್ಟ ಕುಂತಿ ಹತ್ರ ಹೋಗ್ತಾನೆ, ಅಮ್ಮ ಸ್ವಲ್ಪ ನೀನಾದ್ರೂ ಹೇಳು, ಏನು ವಿಷಯ ನೀವೆಲ್ಲ ಯಾರು ಅಂತ ಕೇಳ್ತಾರೆ. ಕುಂತಿ ಪಾಪ ಕಷ್ಟ ಹೇಳ್ತಾರೆ, ಇವರೆಲ್ಲ ಆತೆ ಅರ್ಜುನ, ಈತ ಭೀಮಸೇನ, ನಾನು ಕುಂತಿ, ಧರ್ಮ ಎಲ್ಲ ಹೇಳಿದ ಕಷ್ಟ ಆತಿಗೆ, ಸ್ವರ್ಗ ಮೂರೇಗಾಡಲ್ಲ, ಸ್ವರ್ಗ ಮೇಲೆ ಮುರಿಗಾಡೋಗಿದ್ದಾರೆ ಪಾಪ ಅಂತ ಆನಂದವಾಗಬೇಕು. ಆಗೋದು ಖುಷಿ ಒಂದು ಮಾತಾಡಿಬಿಡ್ತಾನೆ, ಸುಮ್ಮನೆ ಕೇಳಬಾರ್ದೆ, ಖುಷಿ ಒಂದು ಮಾತಾಡ್ತಾನೆ. ನನಗೇನು ಅರ್ಜುನ ಅಡಿಯಾಗಬೇಕು ಅಂತ ಭಾರಿ ಅಪೇಕ್ಷೆ ಇತ್ತು, ಆದರೆ ನಿಮ್ಮ ನಮ್ಮ ಹುಡುಗಿ ನಿಮ್ಮ ಮನೆ ಸೇರಿದ್ರೆ ಸಾಕು, ಯಾರು ಬೇಕಾದ್ರೂ ಮದುವೆ ಆಗಬೇಕು ಅಂತ ಹೇಳ್ತಾರೆ, ಯಾರು ಬೇಕಾದ್ರೂ ಮದುವೆ ಆಗಬೇಕು. ಇತ್ತ ಇತ್ತು ಯೋಚನೆ ಯಾತ್ರೆ ಕೊಟ್ಕೊಳ್ತಾರೆ ತಲೆಯಲ್ಲಿ. ಅರ್ಜುನಿಗೆ ಅಂತ ಅತ್ತೆ ಹೇಳಿಬಿಟ್ರೆ ಅಣ್ಣನಿಗೆ ಮದುವೆ ಆಗಿಲ್ಲ ಅಂತ ಹೇಳ್ಬೋದು, ಅರ್ಜುನ ಹೋಗ್ತಾನೆ ಮದುವೆ ಕೊಟ್ಕೊಂಡಾಗುತ್ತೆ, ಅದು ಯಾರು ಬೇಕಾದಾಗಲಿ ಇದ್ದರೂ ಬಾಯ್ಕೆ ತಂದುಬಿಟ್ಟಪ್ಪ. ಅದಕ್ಕೆ ಅಷ್ಟೆಲ್ಲ ಪ್ಲಾನ್ ಮಾಡಿದ್ರು ನಂದ ಅಂತ ಜಾತಕ್ಕೆ ಅಂದರೆ ದೇವ್ರ ಪ್ರೇರೇಪಣೆ ಹೇಗೆ, ಎಷ್ಟು ಪ್ಲಾನ್ ಮಾಡಿದ್ರು ಕೂಡ ದೇವ್ರ ಚಿಂತನೆ ಚಿಂತನೆ, ದೇವ್ರ ಸಂಕಲ್ಪನೆ ಸಂಕಲ್ಪ. ಈ ಮಾತು ಅಂತ ಧರ್ಮದ ಏನಂದು ಗೊತ್ತಾ, ದೃಪದ ರಾಜ ಯೋಚನೆ ಮಾಡಲೇಬೇಡ, ಎಲ್ಲರೂ ಮದುವೆ ಆಗ್ತೇವೆ ಅಂತ ಹೇಳಿದ್ದೆ. ದೊಡ್ಡ ಪ್ರಾಬ್ಲಮ್ ಮತ್ತೆ ಶುರುವಾಯ್ತು ಅದನ್ನು ಪಾಪ, ಇಷ್ಟೊಂದೊಂದು ಪ್ರಾಬ್ಲಮ್, ಹೊಸ ಪ್ರಾಬ್ಲಮ್ ಶುರುವಾಯ್ತು. ಆ ಪ್ರಾಬ್ಲಮ್ ಹ್ಯಾ ಸಾಲವಾಗಬೇಕು ಅಪೂರ್ವ. ಇವು ಆ್ಯಕ್ಚುಲಿ ಈ ರೀತಿ ಹೇಳಿದ್ರೆ ಭಾರತ ಎಲ್ಲೂ ಆದಿಪರ್ವ ಮುಗಿಸೋದಿಲ್ಲ ನಾವು, ಆದ್ರಿಂದ ನಾಳೆ ಇನ್ನೂ ಭಾರ ಫಾಸ್ಟ್ ಆಗೋಗ್ಬೇಕು. ಪಾಂಡವರಿಗೆ ಪೂರ್ತಿ ಯುದ್ಧ ಮುಗಿಬೇಕು, ಒಂದೊಂದು ಯುದ್ಧನೇ ವಾರ ಎಲ್ಲರೂ ಮುಗಿಯೋದಿಲ್ಲ, ಅವೆಲ್ಲ ಕೂಡ ಫಾಸ್ಟಾಗಿ ಹೇಳ್ಕೊಂಡು ಹೋಗಬೇಕಾದ್ರಿಂದ ಯಾತಕ್ಕೆ ವಿಸ್ತಾರ ಹೇಳಿದ್ದು ಅಂದರೆ ದ್ರೌಪದಿ ಸ್ವಯಂವರ ಸಾಮಾನ್ಯ ಘಟ್ಟ ಅಲ್ಲ, ಎಷ್ಟು ಅಪೂರ್ವವಾದ ಘಟ್ಟ ಅದು. ಹೇಗೆ ವೇದವ್ಯಾಸರು ಬರೀತಾರೆ, ಆಚಾರ್ಯ ತೀರ್ಮಾನ ತಿಳಿಸ್ತಾರೆ ಅಂತ ಇಷ್ಟೆಲ್ಲ ಹೇಳಿದ್ದೆ ಹೊರತು ಮುಂದೆ ಭಾರಿ ಓಡಿಸ್ಬೇಕಾಗತ್ತೆ. ನಾಳೆ ದ್ರೌಪದಿ ಕಲ್ಯಾಣ, ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ದ್ರೌಪದಿ ಕಲ್ಯಾಣ ಆಗಬೇಕು. ಮುಂದೆ ನಾಳೆ ಆದಿ ಪರ್ವ ಮುಗಿದು ಸಭಾಪರ್ವಕ್ಕೆ ಎಂಟರ್ ಆಗಬೇಕು ಅಂತ ಹೇಳ್ತಾ ನಿನ್ನೆ ಹೇಳಿದಂತೆ ಆಚಾರ್ಯ ಇವತ್ತು ಬಂದಿದ್ದಾರೆ, ಅದು ಬಾಜಕ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಲು ಸಲ್ಲಿಸ್ಬೋದು ಅಂತ ಹೇಳ್ತಾ ನಾಳೆ ದಿವಸ ಬೆಳಿಗ್ಗೆ ಬೃಹದಾರಣ್ಯ ಉಪನಿಷತ್ ಪಾಠ, ದಶೋಪನಿಷತ್ಗೆ ಕೊನೆಯ ಉಪನಿಷತ್ತಿನ ಪಾಠ ನಾಳೆ ಬೆಳಿಗ್ಗೆ ಪಾಠ ಇರುತ್ತೆ. ನಾಳೆ ಸಾಯಂಕಾಲ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳ್ತಾ ಯುವಚನ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿದ ಯದವೋಚಮಹಂ ತೇನ ಪ್ರಿಯತಾ.